ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ ನಮ್ಮದಲು, ನಮ್ಮ ರಕ್ಷಕನ ಒಡೆಯನಾಗಿರುವಂತಹ ಯೇಸು ಕ್ರಿಸ್ತ ನಮ್ಮದಲು ವಂದನೆಗಳು ಸಲ್ಲಿಸುತ್ತಾ, ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋಕ್ಕೆ ದೇವರು ಕೊಟ್ಟಂತ ಮಹಾಕೃಪೆಗೆ ದೇವರಿಗೆ ತುಂಬಾ ಕೃತಜ್ಞತೆಯುಳ್ಳರಾಗಿದ್ದೀವಿ. ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಗಳೇ, ಕಳೆದ ಒಂದು ಸ್ವಲ್ಪ ವಾರಗಳಿಂದ ನಾವು ಆತ್ಮದ ಬಗ್ಗೆ ಅನೇಕ ವಿಚಾರಗಳನ್ನ ಏನ್ ಮಾಡ್ತೀವಿ ನಾವು ತಿಳಿತಾ ಹೋದ್ರಿ. ಅದರ ಯಾವ ರೀತಿ ಆತ್ಮ ಸಾಯ್ತಾರೆ ಅಂತ ಬಹು ಸ್ಪಷ್ಟವಾಗಿ ಸತ್ಯವೇದದಲ್ಲಿ ಅನೇಕ ವಾಕ್ಯಗಳ ಮುಖಾಂತರ ನಾವು ಏನ್ ಮಾಡಿದಿರಿ, ಓದಿದ್ರಿ, ಅನೇಕ ವಿಚಾರಗಳನ್ನ ನಾವು ಏನ್ ಮಾಡಿದಿರಿ, ಸತ್ಯವೇದ ಮುಖಾಂತರ ನಾವು ತಿಳ್ಕೊಂಡಿದ್ದೀರಿ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಇವತ್ತು ನಿಮ್ಗೆ ಎಲ್ಲರಿಗೂ ಒಂದು ಮೆಸೇಜ್ ಆಗ್ತಂತ ರೀತಿಯಲ್ಲಿ ಏನ್ರಿ ತುಂಬಾ ಮುಖ್ಯವಾಗಿರೋಂಥ ಪಾಠ ಅಲ್ಲರ. ಏನಪ್ಪಾ ಅಂತಂದ್ರೆ, ನಾವು ಬಹು ಕುತೂಹಲದಿಂದ ಏನ್ರಿ ಈ ಪಾಠನ ನಾವು ಕೇಳಬೇಕು ಅಂತ ಎಲ್ಲರೂ ಏನ್ ಮಾಡ್ತಾ ಇದಾರೆ, ಎದುರು ನೋಡ್ತಾ ಇದಾರ. ಯಾವ್ದಪ್ಪ ಅಂದ್ರೆ ಏನ್ರಿ ನಾನು ಏನ್ರಿ ಐಶ್ವರ್ಯವಂತನು ಮತ್ತೆ ದರಿದ್ರನಾಗಿರುವಂತ ಲಾಜರ್ಸ್ ಬಗ್ಗೆ ಇರುವಂತ ಒಂದ್ ಪಾಠ ಅಲ್ಲರ. ಏನ್ರಿ ಎಲ್ಲರಿಗೂ ಆಸೆ ಅಲ್ವಾ, ಇವು ಏನಪ್ಪಾ ಇದು ಏನಿದು ಅಂತಂದ್ಬಿಟ್ಟು. ಆ ಭಿಕ್ಷುಕ ಅಂದ್ರೆ ಯಾರು ಅಲ್ದರ? ಸೊ ಭಿಕ್ಷುಕ ಹೆಂಗೆ ಅವನು ಪರಲೋಕಕ್ಕೆ ಹೋಗ್ಬಿಟ್ಟ, ಹೆಂಗೆ ಐಶ್ವರ್ಯವಂತ ನರಕಕ್ಕೆ ಹೋಗ್ಬಿಟ್ಟ, ಹೆಂಗೆ ವೇದನೆ ಪಡ್ತಾ ಇದ್ದ ಅಂತಂದ್ಬಿಟ್ಟು ನಮ್ಗೇನ್ರಿ ಇದ್ರ ಬಗ್ಗೆ ತಿಳ್ಕೊಳಕ್ಕೆ ತುಂಬಾ ಕುತೂಹಲ ಅಲ್ವರ. ಅದರಿಂದ ಇವತ್ತು ಏನ್ ಮಾಡೋಣ ಅಂತಂದ್ರೆ, ಇವತ್ತು ನಾವು ಈ ಪಾಠನ ಓದೋಣ ನೋಡೋಣ ಅಲ್ವರ. ಅದರಿಂದ ಎಲ್ಲರೂ ಪೂರ್ತಿ ತಾಳ್ಮೆಯಿಂದ ಕೊನೆಯವರೆಗೂ ಕೇಳಿ ಅಲ್ವರ. ಇದಾಗಿದ್ದಂತ ಟೈಮ್ ಇತ್ತು ಅಂದ್ರೆ ನೀವು ಏನ್ ಬೇಕಾದ ಪ್ರಶ್ನೆ ಕೇಳಿ, ಹಂಗಿಲ್ಲ ಅಂತಂದ್ರು ನೆಕ್ಸ್ಟ್ ವೀಕು ಬರೀ ಪ್ರಶ್ನೆಗೆ ಅಂತಾನೆ ನಾವು ಡೆಡಿಕೇಟ್ ಮಾಡೋಣ. ನೆಕ್ಸ್ಟ್ ವೀಕ್ ಬರೀ ಪ್ರಶ್ನೆಗಳು ಏನು ಮಾಡೋಣ, ನಾವು ಡಿಸ್ಕಸ್ ಮಾಡೋಣ, ನೋ ಪ್ರಾಬ್ಲಮ್. ಓಕೆನಾ? ನೀವು ಏನು ಬೇಕೋ ಪ್ರಶ್ನೆ ಕೇಳ್ಬೋದು. ಇದುವರೆಗೆ ಆಗಿರೋಂಥ ಪಾಠದಲ್ಲಿ ನಿಮಗೆಲ್ಲ ಪ್ರಶ್ನೆಗಳಿಗೆ ಸತ್ಯವೇದ ಮುಖಾಂತರ ನಾವು ಖಂಡಿತವಾಗಿ ಏನು ಮಾಡ್ತೀವಿ, ಉತ್ತರ ಕೊಡುತ್ತೆ. ಓಕೆನಾ? ಸರಿ, ಹಾಗಾದರೆ ದಯವಿಟ್ಟು ಈ ವಾಕ್ಯನ ಓದೋಣ. ಇದು ಎಲ್ಲಪ್ಪ ಬರ್ತದೆ ನಮಗೆ ಅಂದರೆ ಲೂಕ 16ನೇ ಅಧ್ಯಾಯ 19 ರಿಂದ 31ನೇ ವಾಕ್ಯದವರೆಗೂ ನಮ್ಗೆ ಬರ್ತಾರೆ. ಅಂದರೆ ದಯವಿಟ್ಟು ಏನು ಮಾಡೋಣ, ಸಿಸ್ಟಮ್ಯಾಟಿಕ್ ಆಗಿ ಒಂದೊಂದೇ ವಾಕ್ಯಗಳನ್ನ ದಯವಿಟ್ಟು ಯಾರು ಒಬ್ರು ಓದ್ಬೇಕಾ ಕೇಳ್ಕೊತೀನಿ. ಲೂಕ 16:19.
ಅನಂತರ ಯೇಸು ಹೀಗೆ ಒಂದು ಸಾಮ್ಯ ಹೇಳಿದರು, ಬಹು ಬೆಲೆ ಬಾಳುವ ಹಾಗೂ ನಯವಾದ ನಾರುಮುಡಿ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ಭೋಗಗಳಲ್ಲಿ
ಐಶ್ವರ್ಯವಂತನಾದ ಒಬ್ಬ
ಹೌದು
ಮನುಷ್ಯನಿದ್ದನು, ಅವನು ಸಕಲಾತಿ ನಯವಾದ ನಾರುಮುಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು. ಅವನ ಮನೆ ಬಾಗಿಲಲ್ಲಿ ಲಾಜರನೆಂಬ ಒಬ್ಬ ಭಿಕ್ಷುಕಾರನು ಬಿದ್ದುಕೊಂಡಿದ್ದನು.
ವೆರಿ ಗುಡ್ ಬ್ರದರ್. ಸೊ
ಇವನು
ಅದಕ್ಕೆ
ಮೈ
ಒಂದು ನಿಮಿಷ
ತುಂಬಾ ಹುಣ್ಣೆದ್ದವನು.
ಒಂದೊಂದೇ ನೋಡ್ಕೊಂಡು ಹೋಗೋಣ. ಥ್ಯಾಂಕ್ ಯು ಜೋಯಲ್ ಬ್ರದರ್. ಸದ್ ನೋಡ್ಬೇಕ್ರೆ, ಐಶ್ವರ್ಯವಂತನಾಗಿರಂತ ಒಬ್ಬ ಮನುಷ್ಯನೇನಂತೆ ಇದ್ದನು, ಅವನು ಸಕಲಾತಿ ನಯವಾದ ನಾರುಗುಣಿ ಮುಂತಾದ ವಸ್ತ್ರಗಳೇನ್ ಮಾಡ್ತಿದ್ದೆ ಧರಿಸ್ಕೊಂಡು ಪ್ರತಿ ದಿನವೂ ವೈಭವದಿಂದ ಸಂತೋಷದಿಂದ ಏನಾಗಿದ್ದಂತೆ ಇದ್ದಂತೆ ಅಲ್ದರ. ಸರಿ, ಈ ಐಶ್ವರ್ಯವಂತನು ಹೀಗಿದ್ರೆ ಅವನ ಮನೆ ಬಾಗಿಲ ಬಳಿ ಲಾಜರಸ್ ಎಂಬ ಅಂತ ಒಬ್ಬ ಭಿಕ್ಷುಕ ಏನಾಗಿರುತ್ತೆ ಬಿದ್ದುಕೊಂಡಿದ್ದನು. ಇವನ ಕಂಡೀಷನ್ ಹೇಗಪ್ಪ ಇತ್ತು ಅಂತ ಹೇಳ್ತಾರೆ ಅಂತಂದ್ರೆ, ಇವನು ಮೈ ತುಂಬ ಏನ್ರಿ ಉಣ್ಣಿದ್ದವನಾಗಿದ್ದಂತೆ. ಐಶ್ವರ ಐಶ್ವರ್ಯವಂತನು ಮೇಜಿಂದ ಬೀಳುವಂತ ಏನೋ ಎಂಜಿಲ್ ತಿಂದದ ಎಂಜಿಲ್ ಇದೆಲ್ಲ ಅಲ್ಲರ ತುಂಡುಗಳು, ಆ ತುಂಡುಗಳನ್ನ ತಿನ್ನೋದಕ್ಕೋಸ್ಕರ ಏನ್ ಮಾಡ್ತಾ ಇದ್ದಂತೆ ಕಾಯ್ಕೊಂಡಿದ್ದಂತೆ. ಆ ಜೋಯಲ್ ಬ್ರದರ್ ಕಂಟಿನ್ಯೂ ಮಾಡಿ ಇವಾಗ. ಹಾ,
ಐಶ್ವರ್ಯವಂತನ ಮೇಜಿನಿಂದ ಬಿದ್ದ ಎಂಜಲನ್ನು ತಿಂದು ಹಸಿವು ತೀರಿಸಿಕೊಳ್ಳಬೇಕೆಂದಿದ್ದನು. ಇಷ್ಟು ಮಾತ್ರವಲ್ಲದೆ ನಾಯಿಗಳು ಸಹ ಬಂದು ಹುಣ್ಣುಗಳನ್ನು ನೆಕ್ಕುವವು.
ನೋಡ್ರ,
ಹೀಗಿರುವಲ್ಲಿ
ಇಷ್ಟು ಮಾತ್ರ ಅಲ್ಲ
ಸ್ವಲ್ಪ
ನಾಯಿ,
ಕಾಲದಲ್ಲಿ
ಇಷ್ಟು ಮಾತ್ರ ಅಲ್ಲ, ನಾಯಿಗಳು ಕೂಡ ಬಂದು ಏನ್ ಮಾಡ್ತಾರಂತೆ ಅವನು ಹುಣ್ಣುಗಳನ್ನ ನೆಕ್ತಾ ಇತ್ತಂತೆ ಅಲ್ವರ. ನೋಡ್ರಿ, ನಾಯಿಗಳು ಬಂದು ಹುಣ್ಣು ನೆಕ್ತಾ ಇದ್ದಂತೆ, ಆ ಮೇಜಿನ ಎಂಜಿನ ತಿನ್ನದಕ್ಕೆ ಏನ್ ಮಾಡ್ತಂತೆ ಕಾಯ್ತಾ ಇದ್ದಂತೆ ಅವನು, ಯಾರೋ ಲಾಜರು ಭಿಕ್ಷುಕ. ಹೀಗೆ ಏನಪ್ಪಾ ಆಯ್ತು ನೆಕ್ಸ್ಟ್ ಓದಿ ಬೋದಾರ್ 22ನೇ ವಾಕ್ಯ.
ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷಗಾರನು ಸತ್ತನು. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. ಆ ಐಶ್ವರ್ಯವಂತನು ಸಹ ಸತ್ತನು. ಅವನಿಗೆ ಉತ್ತರ ಕ್ರಿಯೆಗಳು ಆದವು.
ವೆರಿ ಗುಡ್.
ಅವನು
ಹೀಗೆಯೇ ಸ್ವಲ್ಪ ಕಾಲವಾದ ಮೇಲೆ ಏನಪ್ಪಾ ಆಯ್ತು ಅಂದ್ರೆ, ಆ ಭಿಕ್ಷುಕ ಕೂಡ ಏನಾಗ್ಬಿಟ್ಟಂತೆ ಸತ್ತೋಗ್ಬಿಟ್ಟಂತೆ, ಐಶ್ವರ್ಯವಂತರು ಕೂಡ ಏನಾಗ್ಬಿಟ್ಟಂತೆ ಸತ್ತೋಗ್ಬಿಟ್ಟಂತೆ. ಸರಿ, ಈ ಭಿಕ್ಷುಕ ಎಲ್ಲಪ್ಪ ಹೋದ ಅಂತ ನೋಡೋದಂದ್ರೆ ಏನ್ರಿ ಎಲ್ಲೋದ್ರಂತೆ ಅವರು, ಎಲ್ಲೋದ್ರಂತೆ.
ಅಬ್ರಹಾಮನ ಎದೆಗೆ
ವೆರಿ ಗುಡ್. ನೋಡ, ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಾಹ್ಮನ ಎದೆಗೆ ಒರೆಸಿದ್ರಂತೆ. ನೋಡ್ರಿ, ಎಲ್ಲಿಗೆ ಒರೆಸಂತೆ? ಅಬ್ರಾಹ್ಮನ ಎದೆಗೆ ಮಾಡಂತೆ ಒರೆಸಿದ್ರಂತೆ ಅಲ್ವರ. ಅದೇ ಪ್ರಕಾರ ಐಶ್ವರ್ಯವಂತರು ಕೂಡ ಸತ್ತನಂತೆ, ಅವನಿಗೆ ಏನಾಯ್ತಂತೆ ಉತ್ರಕ್ರಿಯೆ ಆಯ್ತಂತೆ. ಸರಿ, ನೆಕ್ಸ್ಟ್ ಆಮೇಲೆ ಮುಂದಕ್ಕೆ ಕಂಟಿನ್ಯೂ ಮಾಡಿ ಇದ್ದೇನೆ. 23 ಮತ್ತು 24ನೇ ವಾಕ್ಯ.
ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನು ಇವನ ಎದೆಗೆ ಒರಗಿಕೊಂಡಿದ್ದ ಲಾಜರನನ್ನು ನೋಡಿ, ತಂದೆಯೇ ಅಬ್ರಹಾಮನೇ, ನನ್ನ ಮೇಲೆ ದಯವಿಟ್ಟು ಲಾಜರನನ್ನು ಕಳುಹಿಸು. ಅವನು ತನ್ನ ತುದಿ ಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ, ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ ಎಂದು ಕೂಗಿ ಹೇಳಿದನು.
ನೋಡೋಣ ಇಲ್ಲಿ
ಆದರೆ
ಏನಪ್ಪ ನೋಡ್ತೀರಿ
ಅಬ್ರಹಾಮನು
ಅಂತಂದ್ರೆ, ಬ್ರದರ್ ಒಂದನೇ ವಾಕ್ಯ ನೋಡ್ಕೊಳೋಣ ಬ್ರದರ್, ಜೋಯಲ್ ಬ್ರದರ್, ಓಕೆನಾ. ಸದ್ಯ ನೋಡ್ಬೇಕಾದ್ರೆ ಅವನು ಏನಪ್ಪ ಅಂದ್ರೆ ಪಾತಾಳದೊಳಗೆ ಯಾತನೆ ಪಡ್ತಾ ಇದ್ದಂತೆ ಬ್ರದರ. ಏನ್ರಿ ಐಶ್ವರ್ಯ ಬಂತನು ಪಾತಾಳದೊಳಗೆ ಯಾತನೆ ಪಡ್ತಾ ಇದ್ದಂತೆ ಅಲ್ರ. ಆಮೇಲೆ ಏನ್ರಿ ಅವನು ಅಬ್ರಾಹ್ಮ ಮಡಿಲಲ್ಲಿ ಕೂತಿರಂತೆ ಲಾಜರಸ್ ನೋಡ್ಬಿಟ್ಟು ಏನಪ್ಪ ಕೇಳ್ತಾನೆ ಅಂತಂದ್ರೆ, ಹಾ ಅಬ್ರಾಹ್ಮ ಅಂತ ಕೇಳ್ಕೊಂತ, ಅಬ್ರಾ ತಂದೆ ಅಬ್ರಾಹ್ಮನೇ ನನ್ನ ಮೇಲೆ ಏಮಿಡು ದಯೆ ಇಡು ಅಂದ್ರ, ದಯವಿಟ್ಟು ನೀ ಏಮಿಡು ಲಾರ್ಸಸ್ನ ಕಳಿಸಿಕೊಡು. ಅವನೇನಪ್ಪ ಮಾಡಲಿ ಅಂತಂದರೆ ತನ್ನ ಕಿರು ಬೆರಳನ್ನ ನೀರಲ್ಲದ್ದಿ ನನ್ನ ಒಂದು ಏನ್ರಿ ಏನ್ರಿ ನಾಲಿಗೆ ನೇಮಾಡಲಿ ತಣ್ಣಗೆ ಮಾಡಲಿ, ಈ ಉರಿಯಿಂದ ಸಂಕಟ ಪಡ್ತಾ ಇದ್ದೀನಿ, ಈ ಉರಿಯಿಂದ ನಾವೇನು ಮಾಡ್ತೀವಿ ವೇದನೆ ಪಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಕೂಗಿ ಏನು ಮಾಡ್ದಂತೆ ಅವನು ಅವನು ಹೇಳದಂತೆ ಅದರ. ಸರಿ, ಇದಕ್ಕೆ ಅಬ್ರಾಮ್ ಏನು ಉತ್ತರ ಕೊಟ್ಟರು? 25ನೇ ವಾಕ್ಯ.
ಆದರೆ ಅಬ್ರಹಾಮನು, ಕಂದ, ನೀನು ಆಶಿಸಿದ ಸುಖವನ್ನು ನಿನ್ನ ಜೀವಮಾನದಲ್ಲಿ ಹೊಂದಿದ್ದೀ, ಹಾಗೆಯೇ ಲಾಜರನು ಕಷ್ಟವನ್ನು ಹೊಂದಿದನು ಎಂಬುದನ್ನು ನೆನಪಿಗೆ ತಂದುಕೋ. ಈಗಲಾದರೂ ಇಲ್ಲಿ ಇವನಿಗೆ ಸಮಾಧಾನ, ಆದರೆ ನಿನಗೆ ಸಂಕಟ.
ನೋಡ್ರ ಅದಕ್ಕೆ ಅಬ್ರಾಮ್ ಏನಪ್ಪ ಉತ್ತರ ಕೊಟ್ರಂತ ಕಂದ, ಅದರ ನೀನು ಆಶಿಸಿದ ಸುಖವನ್ನು ನೀವು ಜೀವಮಾನದಲ್ಲೇ ಮಾಡಿದ್ರೆ ನೀವು ಹೊಂದಿಸ್ಬಿಟ್ಟಿದ್ಯಾ, ಅವಾಗ ಲಾಜರಸ್ ಏನು ಮಾಡ್ತಿದ್ದ ಕಷ್ಟವನ್ನು ಅನುಭವಿಸ್ತಾ ಇದೆಯಾ, ಅದರಿಂದ ಇವಾಗ ನಿನಗೆ ಕಷ್ಟ ಅವನಿಗೇನ್ರಿ ಸುಖ ಅಂತ ಏನು ಮಾಡ್ತಾನೆ ಸಮಾಧಾನ ಅಂತ ಏನು ಮಾಡ್ತಾರೆ ಉಳ್ತಾ ಕೊಟ್ಬಿಡ್ತಾರಂತೆ ಅದರ. ಆಮೇಲೆ ನೆಕ್ಸ್ಟು ಇನ್ನೇನು ಹೇಳ್ತಾರೆ ಅಂತಂದರೆ, ನೋಡಪ್ಪ ಹಂಗಿಂದ ಹಿಂಗೆ ಒಬ್ರು ಹೋಗೋಕ್ಕಾಗಲ್ಲ, ಆ ಕಡೆಯಿಂದ ಈ ಕಡೆ ಒಬ್ರು ಬರೋಕ್ಕಾಗಲ್ಲ, ಯಾಕಂದರೆ ಸೆಂಟ್ರಲ್ ದೊಡ್ಡ ಡಂಗೂರ ಏನಾಗಿದೆ ಇದೆ ಸೊಂಟ ದೊಡ್ಡ ಗ್ಯಾಪ್ ಇರೋಂದ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಯಾರು ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ನೋಡಿ 26ನೇ ವಾಕ್ಯ ಓದಿ ಬಿದ್ದಾರೆ.
ಇದು ಮಾತ್ರವಲ್ಲದೆ ನಮಗೂ ನಿಮಗೂ ನಡುವೆ ದೊಡ್ಡದೊಂದು ಡೊಂಗರ ಸ್ಥಾಪಿಸಿಯದೆ, ಆದ ಕಾರಣ ಈ ಕಡೆಯಿಂದ ನಿಮ್ಮ ಬಳಿಗೆ ಹೋಗಬೇಕೆಂದಿರುವವರು ಹೋಗಲಾರರು, ಮತ್ತು ಆ ಕಡೆಯಿಂದ ನಮ್ಮ ಬಳಿಗೆ ಯಾರು ದಾಟುವುದಕ್ಕಾಗದು ಅಂದನು.
ನೋಡ್ರ ಈ ಕಡೆಯಿಂದ ಆ ಕಡೆ ಹೋಗಕ್ಕಾಗಲ್ಲ, ಆ ಕಡೆಯಿಂದ ಈ ಕಡೆ ಬರಕ್ಕಾಗಲ್ಲ, ಯಾಕಂದ್ರೆ ಸೆಂಟ್ರಲ್ ದೊಡ್ಡ ಡಂಗೂರ ಇದೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ. ಆ ದೊಡ್ಡ ಡಂಗೂರ ಇರೋದ್ರಿಂದ ಯಾರು ಆ ಕಡೆ ಏನ್ ಮಾಡಕ್ಕಾಗಲ್ಲ, ಹೋಗೋದಿಕ್ ಆಗಲ್ಲ ಅಂತ ಹೇಳ್ತಾರೆ. ಸರಿ, ಅದಕ್ಕೆ ಏನಪ್ಪ ಮಾಡ್ತಾರೆ ಅಂದ್ರೆ, ಐಶ್ವರ್ಯ ಅಂತ ಏನ್ ಕೇಳ್ಕೊತಾನೆ, ಆಯ್ತು ಸ್ವಾಮಿ ಏನ್ ಮಾಡಿ ಅಟ್ ಲೀಸ್ಟ್ ಅವನ್ನ ಎಲ್ಲಿಗಪ್ಪ ಕಳಿಸಿ ಅಂತಂದ್ರೆ ನಮ್ಮ ತಂದೆ ಮನೆಗೆ ಕಳಿಸಿ, ಯಾಕಂದ್ರೆ ನಮ್ಮ ತಂದೆ ಮನೆಯಲ್ಲಿ 5 ಮಂದಿ ಸಹೋದರಗಳು ಏನಾಗಿದ್ದಾರೆ ಇದಾರೆ, ಅವರು ಇಲ್ಲಿ ಬರ್ದಿ ರೀತಿಯಲ್ಲಿ ನೀವೇ ಮಾಡಿ ದಯವಿಟ್ಟು ಕಳಿಸ್ಕೊಡಿ ಅಂತ ಕೇಳ್ಕೊಂತ ನೋಡಿತೀರಿ. 27 ಮತ್ತು 28ನೇ ವಾಕ್ಯ ಬದಾರ್.
ಆಗ ಅವನು, ಅಪ್ಪ, ಹಾಗಾದ್ರೆ ಲಾಜರನನ್ನು ನನ್ನ ತಂದೆಯ ಮನೆಗೆ ಕಳುಹಿಸಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ನನಗೆ 5 ಮಂದಿ ಅಣ್ಣ ತಮ್ಮಂದಿರಿದ್ದಾರೆ, ಅವರು ಸಹ ಈ ಯಾತನೆಯ ಸ್ಥಳಕ್ಕೆ ಬಂದಾರು. ಬಾರದಂತೆ ಅವನು ತಾನು ಕಂಡದ್ದನ್ನು ಅವರಿಗೆ ಚೆನ್ನಾಗಿ ಹೇಳಲಿ ಅಂದನು.
ನೋಡ್ರ ತಾನು ಕಂಡದ್ದನ್ನು ಏನ್ ಮಾಡ್ಲಿ ಹೋಗ್ಬಿಟ್ಟು ಚೆನ್ನಾಗಿ ಏನ್ ಮಾಡ್ಲಿ ಹೇಳಿ ಅಂತ ಹೇಳೋರಂತೆ. ಸರಿಯಪ್ಪ, ಅದಕ್ಕೆ ಅಬ್ರಹಾಮ್ ಏನು ಉತ್ತರ ಕೊಡ್ತಾರೆ? 29ನೇ ವಾಕ್ಯ. ಹಾ
ಆದರೆ ಅಬ್ರಹಾಮನು, ಮೋಶೆಯ ಧರ್ಮಶಾಸ್ತ್ರವು ಪ್ರವಾದಿಗಳ ಗ್ರಂಥಗಳು ಅವರಲ್ಲಿ ಅವೆ, ಅವುಗಳನ್ನು ಕೇಳಲಿ ಅನ್ನಲು ಅವನು, ತಂದೆಯೇ ಅಬ್ರಹಾಮನೇ, ಹಾಗಲ್ಲ, ಸತ್ತವರ ಕಡೆಯಿಂದ ಒಬ್ಬನು ಅವರ ಬಳಿಗೆ ಹೋದರೆ ಅವರು ದೇವರ ಕಡೆಗೆ ತಿರುಗಿಕೊಳ್ಳುವರು ಅಂದನು.
ನೋಡ್ರ ಅದಕ್ಕೆ ಏನು ಹೇಳ್ತಾರೆ? ಹಂಗಲ್ಲ ಸ್ವಾಮಿ, ಏನ್ರಿ ಸತ್ತೋರೊಳಗೆ ಏನ್ರಿ ಒಬ್ರು ಹೋದ್ರೆ ಅವ್ರ ಮಾತನ್ನ ಏನು ಮಾಡ್ತಾರೆ ಕೇಳ್ತಾರೆ. ಅದಕ್ಕೆ ಏನು ಹೇಳ್ತಾರೆ ಇವ್ರು ಅಬ್ರಹ್ಮ, ಇಲ್ಲಪ್ಪ ಮೋಸೆ ಧರ್ಮಶಾಸ್ತ್ರ ಮಾತುಗಳಿದ್ದಾರೆ ಅದೇನು ಮಾಡಲಿ ಫಸ್ಟು ಕೇಳಲಿ. ಹಂಗಲ್ಲ ಸರ್, ಸತ್ತೋರೊಳಗಿಂದ ಒಬ್ರು ಹೋಗಿ ಹೇಳಿದ್ರೆ ಏನಾಗ್ತಾರೆ ಅವ್ರ ಮಾತನ್ನ ಕೇಳ್ತಾರೆ. ಏನಪ್ಪ ಸತ್ತೋರೊಳಗೆ ಒಬ್ರು ಹೋಗಿ ಹೇಳೋದು? ಏ ಸತ್ತೋರು ಸತ್ತೋರು ಕಥೆಯೇ ಮುಗೀತು ಅಂತ ನಾವು ಸತ್ಯವೇದದಲ್ಲಿ ಎಷ್ಟು ವಾಕ್ಯಗಳ ಮುಖಾಂತರ ನೋಡಿದ್ರಿ. ಹಂಗಾರೆ ಸತ್ತೋರೊಳಗೆ ಒಬ್ರು ಹೋಗಿ ಹೇಳೋದು ಹೆಂಗೆ ಸಾಧ್ಯ ಅಲ್ವರ? ಹಂಗಾದ್ರೆ ಇದು ಅರ್ಥ ಏನು? ಸೊ ಸಾಮಾನ್ಯವಾಗಿ ಇದ್ರ ಬಗ್ಗೆ ಇರೋಂಥ ಅಭಿಪ್ರಾಯ ಏನು, ಎಲ್ಲ ಕ್ರೈಸ್ತವರುಗಳು ಇದ್ರ ಬಗ್ಗೆ ನಂಬೋಂಥದ್ದು ಏನು ಅಥವಾ ಉಪದೇಶ ಮಾಡೋಂಥದ್ದು ಏನು ಅಂತಂದರೆ, ನೋಡ್ರಿ ಐಶ್ವರ್ಯವಂತನು ಏನ್ ಮಾಡ್ದ, ಭೂಲೋಕದಲ್ಲಿರ್ಬೇಕಾರೆ ಒಳ್ಳೆ ಕೆಲಸನೇ ಮಾಡ್ಲಿಲ್ಲ, ದೇವ್ರಿಗೆ ಚೆನ್ನಾಗಿ ಕಾಣಿಕೆ ಕೊಡ್ಲಿಲ್ಲ, ಸುಖ ಸಂತೋಷದಿಂದ ಏನ್ ಮಾಡ್ದ ಅವನು, ವೈಭವದಲ್ಲಿದ್ದ ಅದರ ಸುಖ ಸಂತೋಷನ ಚೆನ್ನಾಗಿ ಅನುಭವಿಸ್ತಾ ಇದ್ದ ಅಲ್ವರ, ಅದರಿಂದ ಅವನಿಗೇನ್ ಸಿಕ್ಕಿಲ್ಲ, ಅವನಿಗೆ ರಕ್ಷಣೆ ಸಿಕ್ಕಿಲ್ಲ ಅದರ. ಆದ್ರೆ ಬಡಲಾದ್ರೂ ಅಲ್ದರ ಏನ್ರಿ, ಅವನು ನರ್ಕದಲ್ಲಿ ಏನ್ ಮಾಡ್ಬೇಕಾಯ್ತು, ಹೋಗ್ಬೇಕಾಯ್ತು. ಅರೆ ನರ್ಕಕ್ಕೆ ಏನಾಗಿಲ್ಲ, ಅವ್ನು ಹೋಗಿಲ್ಲ. ಆದ್ರೆ ಅದಕ್ಕೆ ಏನ್ ಮಾಡ್ಬೇಕು, ನಾವು ದೇವ್ರ ಮಕ್ಕಳು ಚೆನ್ನಾಗಿ ದೇವ್ರಿಗೆ ಮಾಡ್ಬೇಕು, ಕೊಡಬೇಕು ಕೊಡಬೇಕು. ಅದಕ್ಕೆ ಏನ್ ಮಾಡ್ತಾರೆ, ಎಕ್ಸಾಂಪಲ್ ಕೊಡ್ತಾರೆ ಅಲ್ದರ, ಆ ವಿಧವೆ ಸ್ತ್ರೀ ಇದ್ದಂಥದ್ದು ಎರಡು 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 ಕಾಸು ಇದ್ದಂಥದ್ದು ಎರಡು ಎರಡು ಕಾಸನ್ನ ಯಾರಿಗೆ ಹಾಕ್ಬಿಟ್ರು, ದೇವ್ರ ಗುಂಡು ಉಂಡಿಗೆ ಹಾಕಿದ್ರು. ಯೇಸು ಕ್ರಿಸ್ತನ ಹಾಕ್ಬೇಡ ಅಂತ ಹೇಳಲಿಲ್ಲ, ಅವ್ರು ಹಾಕು ಅಂತ ಹೇಳಿದ್ರು. ಹಂಗಾರೆ ಎರಡೆರಡು ಕಾಸು ಹಾಕ್ಬೇಕು, ನಮ್ಮ ಹತ್ರ ಏನಿದೆಯೋ ಅದನ್ನೆಲ್ಲ ಏನು ಮಾಡೋದು ದೇವ್ರಿಗೆ ಕೊಟ್ಬಿಡ್ಬೇಕು ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳೋದು ಉಂಟು ಅದರ. ಸರಿ, ಇವಾಗ ಈ ಅಭಿಪ್ರಾಯ ಇರಲಿ ಅದರ. ಫಸ್ಟ್ ಆಫ್ ಆಲ್ ಸತ್ಯವೇದದಲ್ಲಿ ಇದ್ರ ಬಗ್ಗೆ ಏನು ಹೇಳ್ತಾ ಅಂತ ನಾವೇನು ಮಾಡೋಣ, ನಾವು ಓದಿ ತಿಳ್ಕೊಡೋಣ. ಹಂಗಾದ್ರೆ ಇಲ್ಲಿ ನಡೆದಿರೋದು ಏನು ಅಂತ ಮೊದಲನೇದಾಗಿ ಏನು ಮಾಡೋಣ, ಫಸ್ಟ್ ಆಫ್ ಆಲ್ ನಾವು ಪರೀಕ್ಷೆ ಮಾಡಿ ನಾವೇನು ಮಾಡೋಣ ನೋಡೋಣ. ಯಾಕೆ ನಾವು ಸತ್ಯವೇದ ಓದೋದು ಹೇಗೆ ಅಂತ ತಿಳ್ಕೊಂಡಿದ್ದೀರಿ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಓದಬೇಕು. ಸತ್ಯವೇದದಲ್ಲಿ ಏನು ಮಾಡೋಕೆ ಹುಡುಕಿ ಏನು ಮಾಡ್ಬೇಕು, ನಾವು ಓದಬೇಕು ಅದರ. ಅವಾಗೇ ನಮಗೆ ಸತ್ಯವೇದ ರಹಸ್ಯಗಳು ಸತ್ಯಾರ್ಥಗಳು ನಮ್ಗೇನಾಗೋದು ಗೊತ್ತಾಗೋದು ಅಲ್ವರ. ಹಂಗಾದ್ರೆ ಏನಿದು, ಇದು ನಿಜವಾದ ಘಟನೆನ ನಿಜವಾದ ಕಥೆನ ಏನಾಯ್ತು ಅಂತ ನಾವೇನು ಮಾಡಬೇಕು, ಸ್ವಲ್ಪ ಆ ವಾಕ್ಯಗಳನ್ನ ಏನು ಮಾಡಬೇಕು ನಾವು ಓದಬೇಕು. ನೋಡಿ ಇನ್ನೊಂದು ಸತಿ ವಾಕ್ಯಗಳನ್ನ ಓದೋಣ, ನಿಧಾನವಾಗಿ ಬರ್ತಾರೆ. ಒಂದೊಂದೇ ವಾಕ್ಯಗಳು ಮಾತ್ರ ಓದಿ ಬಿಡ್ತಾರೆ, ಯಾವ್ದು ಹೇಳ್ತೀನಿ ಆ ಮಾತ್ರ ವಾಕ್ಯ ಓದಿ 19ನೇ ವಾಕ್ಯ ಓದಿ ಬಿಡ್ತಾರೆ. ಹಾಂ,
ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಅವನು ಸಕಲಾತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು.
ವೆರಿ ಗುಡ್ ಬ್ರದರ್. ನೋಡಿ ಇಲ್ಲಿ ಐಶ್ವರ್ಯ ಬಗ್ಗೆ ಇಂಟ್ರೊಡಕ್ಷನ್ ನಮ್ಗೆ ಏನ್ ಮಾಡಿದ್ದಾರೆ ಅಲ್ಲಿ ಕೊಟ್ಟಿದ್ದಾರೆ ಅಲ್ವರ. ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಇಲ್ಲಿ ಐಶ್ವರ್ಯವಂತನಾದಂತ ಒಬ್ಬ ಮನುಷ್ಯನಿದ್ದನು ಅಲ್ವರ. ಅವನು ಸಕಲಾತಿ ನಯವಾದ ನಾರುಮಡಿ ಮುಂತಾದ ವಸ್ತುಗಳೇನ್ ಮಾಡಿ ಧರಿಸ್ಕೊಂಡು ಪ್ರತಿದಿನ ವೈಭವದೊಡನೆ ಸುಖ ಸಂತೋಷದಿಂದಿದ್ದನು ಅಂತ ಕೊಟ್ಟಿದೆ. ಸರಿಪ್ಪ, ಇವಾಗ ಅಲ್ಲಿ ಐಶ್ವರ್ಯವಂತನ ಬಗ್ಗೆ ಕೊಡ್ಬೇಕಾದ್ರೆ ಅಲ್ಲಿ ಕೊಟ್ಟಿದೆ, ಅವನು ಐಶ್ವರ್ಯವಂತನ ಕೆಟ್ಟವನು ಅಂತ ಏನೋ ಕೊಟ್ಟಿದ್ಯಾ, ಏನು ಕೊಡ್ಲ ನೋಡ್ರಿ ಅಂತೀನಿ. ಅಲ್ಲಿ ಬಗ್ಗೆ ಒಳ್ಳೆ ಮಾತನ್ನ ಏನ್ ಮಾಡಿದ್ದಾರೆ ಹೇಳಿದ್ದಾರೆ, ಏನಂತ ಹೇಳಿದಾರೆ ಅಂದ್ರೆ, ಒಬ್ಬ ಐಶ್ವರ್ಯವಂತನ ಅಂತ ಒಬ್ಬ ಮನುಷ್ಯನಿದ್ದನು, ಸಕಲಾತಿ ನಯವಾದ ನಾರುಮುಡಿಗಳನ್ನು ಧರಿಸ್ಕೊಂಡೆ ಅಂತ ಸಂತೋಷದಿಂದ ಇದ್ದಂತೆ. ಅವನು ಕೆಟ್ಟತನ ಮಾಡ್ತಾ ಇದ್ದ, ಪಾಪ ಮಾಡ್ತಾ ಇದ್ದ, ತಪ್ಪು ದಾರಿಯಲ್ಲಿ ಇದ್ದ ಅಂತ ಏನೂ ಕೊಡ್ಲ ರೀ. ಈ ತರ ಐಶ್ವರ್ಯವಂತರು ಸತ್ಯವೇದದಲ್ಲಿ ಎಷ್ಟೋ ಜನ ಇದ್ದಾರೆ. ಯಾಕಪ್ಪ, ಅಬ್ರಹಾಮ್ ಇರ್ಲಿಲ್ವಾ ಅಂದ್ರ ಸುಖ ಸಂತೋಷದಿಂದ ದಿನ ಏನ್ ಮಾಡ್ತಿದ್ದಂತೆ, ವಸ್ತ್ರಗಳನ್ನ ಹಾಕೊಂಡು ವೈಭವದಿಂದ ಇದ್ದ. ಯಾಕೋಬ್ ಇರ್ಲಿಲ್ವಾ, ಯೋಬ್ ಇರ್ಲಿಲ್ವಾ, ದಾವೀದ್ ಇರ್ಲಿಲ್ವಾ, ಯಾಕಪ್ಪ ಎಲ್ಲದಕ್ಕಿಂತ ಸೋಲೋಮೋನ್ ಏನಾಗಿದ್ದ ಇದ್ದ. ಹಂಗಾದ್ರೆ ಐಶ್ವರ್ಯವಂತನಾಗಿರೋ ತಪ್ಪ ಅಂತ ನೋಡ್ಬೇಕಾದ್ರೆ ಖಂಡಿತವಾಗ್ಲೂ ಇಲ್ಲ ರೀ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಸತ್ಯವೇದದಲ್ಲಿ ಐಶ್ವರ್ಯನ ಕೊಡದೇ ದೇವರು ಅಂತ ಹೇಳ್ಬಿಟ್ಟಿದ್ದಾರೆ. ಇಸ್ರೇ ಜನಗಳಿಗೆ ನ್ಯಾಯ ಪ್ರಮಾಣ ಕೊಡ್ಬೇಕಾದ್ರೆ ಹೇಳ್ತಾರೆ, ನೀವು ದೇವರಿಗೆ ನಂಬಿಕಸ್ಥರಾಗಿದ್ರೆ ದೇವರು ಸಕಲ ಐಶ್ವರ್ಯಗಳನ್ನ ನಿಮಗೆ ಕೊಡ್ತಾರೆ ಅಂತ ಹೇಳಿದ್ದಾರೆ. ನೋಡಿ ವಾಕ್ಯ ಓದೋಣ ಎಲ್ಲಿ ಅಂದ್ರೆ, ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 1-5.
ನೀವು ನಿಮ್ಮ ದೇವರಾದ ಯಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ನಿಮ್ಮ ದೇವರಾದ ಯಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವವು.
ನೋಡ್ರ,
ಯಾವವೆಂದರೆ
ನೀವು ದೇವರಿಗೆ
ನಿಮಗೆ
ವಿಧೇಯರಾಗಿ ನಡೆದ್ರೆ ಈ ಶುಭವೆಲ್ಲ ನಿಮಗೆ ಪ್ರಾಪ್ತವಾಗ್ತವಂತೆ. ಏನದು ಅಂದರೆ,
ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಶುಭ ಉಂಟಾಗುವುದು, ನಿಮ್ಮ ಸಂತಾನ ವ್ಯವಸಾಯಗಳಿಗೂ ದನ ಕುರಿ ಮುಂತಾದ ಪಶುಗಳಿಗೂ ಶುಭ ಉಂಟಾಗುವುದು, ನಿಮ್ಮ ಪುಟ್ಟಿಗಳಿಗೂ ಕೊಣವಿಗೆಗಳಿಗೂ ಶುಭ ಉಂಟಾಗುವುದು, ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಶುಭ ಉಂಟಾಗುವುದು. ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಯಹೋವನು ಮಾಡುವನು.
ನೋಡ್ರ
ಅವರು ಒಂದೇ ದಾರಿಯಿಂದ ನಿಮ್ಮ
ನೋಡ್ರ
ಮೇಲೆ ಬಂದರೂ ಏಳು ದಾರಿಯಿಂದ ಓಡಿ ಹೋಗುವರು.
ನೋಡ್ರ ಎಷ್ಟೆಲ್ಲ ಆಶೀರ್ವಾದ ಹೇಳ್ತಾರೆ. ಶುಭ ಉಂಟಾಗುವುದು, ನಿಮ್ಮ ಖನಿಜಗಳೆಲ್ಲ ತುಂಬಿರ್ತದೆ, ಸಮೃದ್ಧಿಯಾಗಿರ್ತೀರ, ಐಶ್ವರ್ಯವಂತರಾಗಿರ್ತೀರ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹಂಗಾದ್ರೆ ಇಲ್ಲಿ ಇಸ್ರೇಲಲ್ಲಿ ಒಬ್ಬ ಐಶ್ವರ್ಯವಂತನಾಗಿದ್ದಾನೆ ಅಂತಂದ್ರೆ, ಖಂಡಿತವಾಗೂ ಅವನು ಈ ವಾಗ್ದಾನದ ಪ್ರಕಾರ ಏನ್ ಮಾಡ್ಕೊಂಡಿರ್ಬೇಕು, ನಡೆದಿರ್ಬೇಕು. ಅದು ಮಾತ್ರ ಅಲ್ಲ ನೋಡ್ರಿ, ಪ್ರಸಂಗಿಲ್ ಕೂಡ ಹೇಳ್ತಾರೆ, ಐಶ್ವರ್ಯ ಎಲ್ಲ ಕೊಡೋದು ಯಾರಂತೆ, ಓದ ನೋಡಿ, ಪ್ರಸಂಗಿ 5ನೇ ಅಧ್ಯಾಯ 19ನೇ ವಾಕ್ಯ. ಪ್ರಸಂಗಿ 5:19.
ಐದು 19 ರೀ.
ಹಾ ಹೌದು ಸರ್.
ಮತ್ತು ಆತನು ಯಾವನಿಗೆ ಆಸ್ತಿ ಪಾಸ್ತಿಗಳನ್ನು ದಯಪಾಲಿಸುವುದಲ್ಲದೆ ಅದನ್ನು ಅನುಭವಿಸಿ ಪಾಲಿಗೆ ಬಂದದ್ದನ್ನು ಹೊಂದಿ ತನ್ನ ಪ್ರಯಾಸದಲ್ಲಿ ಸಂತೋಷ ಪಡಲು ಶಕ್ತಿ ಕೊಡುವನು, ಅವನ ಸುಖವು ದೇವರ ಅನುಗ್ರಹ.
ನೋಡ್ರಿ, ಅಂಡರ್ಲೈನ್ ಮಾಡ್ಕೊಡ್ರಿ. ಅವನ ಸುಖವು ದೇವರ ಅನುಗ್ರಹವೇ ಅಲ್ವರ. ಎಲ್ಲ ಐಶ್ವರ್ಯಗಳನ್ನ ಕೊಟ್ಟಿದ್ದು ಯಹೂದ್ಯರಿಗೆ ಹೇಳೋದು. ಇದು ಯಾರ ಅನುಗ್ರಹ? ದೇವರ ಅನುಗ್ರಹ. ಅದಕ್ಕೆ ನೋಡಿ, ಐಶ್ವರ್ಯವಂತನು ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಚೆನ್ನಾಗಿದ್ದ. ಪಾಪ ಮಾಡ್ದ ಅಂತ ಕೊಡಲಿಲ್ಲ ರೀ, ಅವನ ಅನ್ಯಾಯಗಾರನು ಮೋಸಗಾರ ಅಂತ ಕೊಡಲಿಲ್ಲ. ಅದು ಬದಲಾಗಿ ಒಳ್ಳೇದೇ ಕೊಟ್ಟಿದೆ. ಹೆಂಗ್ ಗೊತ್ತಾ ಒಳ್ಳೇದು ಕೊಟ್ಟಿದೆ ನೋಡಿ. ಓದೋಣ, ಲೂಕ 16ನೇ ಅಧ್ಯಾಯ 20 ಮತ್ತೆ 21ನೇ ವಾಕ್ಯ ಓದಿ.
ಅವನ ಮನೆ ಬಾಗಿಲಲ್ಲಿ ಲಾಜರನೆಂಬ ಒಬ್ಬ ಭಿಕ್ಷಗಾರನು ಬಿದ್ದುಕೊಂಡಿದ್ದನು.
ನೋಡ್ರ
ಇವನ
ಏನಪ್ಪ,
ಮೈ ತುಂಬ
ಅವನ ಮನೆ ಬಾಗಿಲಲ್ಲಿ ಏನ್ರಿ ಲಾಜರಸ್ ಎಂಬಂತ ಭಿಕ್ಷಕಾರನು ಬಿದ್ಕೊಂಡಿದ್ದಂತೆ. ಇವಾಗ ಯೋಚನೆ ಮಾಡ್ರಿ, ಇದ್ದೀನಿ ನಿಮ್ಮ ಮನೆ ಹತ್ರ ಏನ್ರಿ ಒಬ್ಬ ಭಿಕ್ಷಕ ಪರ್ಮನೆಂಟ್ ಆಗಿ ಟೆಂಕಿ ಹಾಕ್ಬಿಟ್ರೆ ನೀವೇನ್ ಮಾಡ್ತೀರಾ? ಏನ್ ಮಾಡ್ತೀರಾ? ಏನೆಲ್ಲ ಸೈಲೆಂಟ್ ಆಗಿದ್ದೀರಾ? ಏನು ಉತ್ತರ ಕೊಡೋಣ? ನಾವು ನರಕಕ್ಕೆ ಹೋಗ್ಬಿಡ್ತೀನಿ ಅಂತಾನೆ?
ಡೈಲಿ ಊಟ ಕೊಡ್ತೀವಿ ಫ್ರೆಶ್.
ಡೈಲಿ ಊಟ ಕೊಡ್ತೀರಾ? ನಿಮ್ಮ ಮೇಜ್ ಮೇಲೆ ಇರೋ ಬಿರೋ ಎಲ್ಲಾನು ಕೊಡ್ತೀರಾ ಅಥವಾ ಎಲ್ಲ ಉಳ್ದಿದ್ ಪಳ್ದಿದ್ ಕೊಡ್ತೀರಾ? ಹಾ
ಉಳಿದಿರೋದೇ ಕೊಡ್ತೀವಿ,
ಸರಿ. ಆಮೇಲೆ
ಇದನ್ನೇ ಕೊಡೋದು.
ದಿನ ಆಯ್ತಪ್ಪ ಪರವಾಗಿಲ್ಲ, ಎಲ್ಲೂ ಹೋಗ್ಬೇಡ, ನೀ ಇಲ್ಲೇ ಇರು ದಯವಿಟ್ಟು. ನಮ್ಮ ಮನೆ ಬಾಗಿಲ ಹತ್ರ ಇರುವಂತ ದಿನ ಹೇಳ್ತೀರಾ? ಇಲ್ಲೇ
ಓಕೆ
ಪರ್ಮನೆಂಟ್
ಸರ್,
ಅಂತ ಹೇಳ್ತೀರಾ? ಹಾ
ಹೇಳಲ್ಲ ಹೇಳ್ಬಹುದು.
ಹೇಳ್ಬಹುದು, ಅದೇ ಹೇಳಲ್ಲ. ಹಾ ಸರಿ
ಹೇಳಲ್ಲ.
ಅಲ್ವಾ. ನೋಡ್ರಿ, ಯಾರು ಬಂದ್ಬಿಟ್ಟು ನಮ್ಮ ಮನೆ ಹತ್ರ ಪರ್ಮನೆಂಟ್ ಆಗಿ ಒಬ್ಬ ಭಿಕ್ಷಿಕ ಇರ್ತಾನೆ ಅಂತಂದ್ರೆ ನೀನ್ ಇಲ್ಲೇ ಇದ್ಬಿಡಪ್ಪ ಅಂತ ಯಾರು ಏನ್ ಮಾಡಲ್ಲ, ಹೇಳಲ್ಲ. ಇವನ್ ಕಂಡೀಷನ್ ನೋಡ್ರಿ
ಹೇಳಲ್ಲ
ಹೇಗಿತ್ತು ಅಂತಂದ್ರೆ, ನೋಡಿ ಇವನ್ ಕಂಡೀಷನ್ ಹೆಂಗಿದೆ ಅಂತ ಹೇಳ್ತಾರೆ ಅಂತಂದ್ರೆ, ಇವನು ಮೈ ತುಂಬಾ ಏನ್ರಿ ಉಣ್ಣು, ಮೈ ತುಂಬಾ ಉಣ್ಣು ಉಣ್ಣವನಾಗಿದ್ದಂತೆ ಅದರ. ಆಮೇಲೆ ಐಶ್ವರ್ಯವಂತನ ಮೇಜಿಂದ ಬೀಳುವಂಥದ್ದು ಎಲ್ಲವನ್ನು ತಿನ್ನೋದಕ್ಕೆ ಏನು ಮಾಡ್ತಾ ಇದೆ, ತುಂಬಾ ಕಾಯ್ಕೊಂಡು ಕೂತಿದ್ನಂತೆ. ಹಂಗಾರೆ ಐಶ್ವರ್ಯವಂತನು ತನ್ನ ಮೇಜಲ್ಲಿ ಏನೆಲ್ಲ ತಿಂತಾ ಇದ್ನೋ ಅದನ್ನು ಯಾರು ಕೊಡ್ತಾ ಇದ್ದ ಅಂತ ಅರ್ಥ? ಏನವ ಇವನಿಗೆ ಕೊಡ್ತಾ ಇದ್ದ ಅಂತ ಅರ್ಥ ರೀ ಅಲ್ವರ. ಆಮೇಲೆ ನಾಯಿಗಳು ಬಂದ್ಬಿಟ್ಟು ಇವ್ನು ಉಣ್ಣನ್ ಏನ್ ಮಾಡ್ತಾ ಇದ್ದಂತೆ, ನೆಗ್ತಾ ಇದ್ದಂತೆ. ಯೋಚನೆ ಮಾಡ್ರಿ ಅಂತೀನಿ, ಇವಾಗ ಏನೋ ಉಣ್ಣಾಯ್ತು ಅಂತಂದ್ರೆ ಏನ್ ಮಾಡ್ಬೇಕು? ಡಾಕ್ಟರ್ ಹತ್ರ ಕೇಳಬೇಕು, ಹೋಗ್ಬೇಕಲ್ವಾ? ಯೋಚನೆ ಮಾಡಿ, ಇವಾಗ ನಮ್ಗೆ ಕಾಯಿಲೆ ಬಂತು ಅಂದ್ರೆ ಏನ್ ಮಾಡ್ತೀವಿ? ಸಣ್ಣ ಪುಟ್ಟ ಏಟ್ ಆಯ್ತಂದ್ರೆ ಡಾಕ್ಟರ್ ಹತ್ರ ಹೋಗ್ತಿರಲ್ವ, ಟ್ರೀಟ್ಮೆಂಟ್ ತಗೊಂಬೇಕು. ಆದ್ರೆ ಇವನ್ ಎಷ್ಟು ಕೇರ್ಲೆಸ್ ಆಗಿ ಇದನ್ ನೋಡಿ ಅಂತೀನಿ, ಇವನು ದರಿದ್ರ ಅಂತ ಲಾಜರಸು ಮೈಯೆಲ್ಲ ಉಣ್ಣಂತೆ, ಪರವಾಗಿಲ್ಲ ಹಾಗೆ ಬಿದ್ಕೊಂಡ್ಬಿಟ್ಟ ನಾಯಿ ಬಂದು ನೆಕ್ತಾನೆ ಇದೆ ಅಂತ ನೆಕ್ಕಿಡ್ಲಿ ಬಿಡು ಅಂತ. ಇವಾಗ ಯೋಚನೆ ಮಾಡ್ರಿ ಇದರಲ್ಲಿ, ನಮಗೆ ಯಾರಪ್ಪ ಒಳ್ಳೆಯವಂತರ ಕಾಣಿಸ್ತದೆ? ಒಂದು ಐಶ್ವರ್ಯವಂತನೇ ಒಳ್ಳೆಯವಂತರ ಕಾಣಿಸ್ತದೆ. ಯೋಚನೆ ಮಾಡಿತೀರಿ, ಇಂಥ ಭಿಕ್ಷಕನ ಅದು ಈ ಕಂಡೀಷನ್ ಅಂತ ಭಿಕ್ಷಕನ ಯಾರೋ ಮನೆ ಹತ್ರ ಇದ್ರೆ ನಾವೇನು ಮಾಡ್ತೀರಿ? ಒಂದೆರಡು ದಿನ ನೋಡ್ತೀರಿ, ಅದರ ಏನು ಊಟ ಕೊಟ್ಟು ಕಳಿಸ್ಬಿಡ್ತೀವಿ, ದುಡ್ಡು ಕೊಟ್ಟು ಕಳಿಸ್ಬಿಡ್ತೀವಿ. ಇಲ್ಲ ಏನು ಮಾಡ್ತೀರಿ, ಕಾರ್ಪೊರೇಷನ್ ಕರ್ಬಿಟ್ಟು ದಯವಿಟ್ಟು ಸರ್ ಇವ್ನು ಹಾಸ್ಪಿಟ್ಲ್ ಕೊಂಡು ಅಡ್ಮಿಟ್ ಮಾಡಿ ಅಂತ ಏನು ಮಾಡ್ತೀರಿ ಹೇಳ್ತೀರಿ. ಅದರ ನಮ್ಮ ಮನೆ ಹತ್ರ ಪರ್ಮನೆಂಟಾಗಿ ಉಳ್ಕೊಳಕ್ಕೆಲ್ಲ ಏನು ಮಾಡೋದಿಲ್ಲ, ಬಿಡೋದಿಲ್ಲ. ಹಂಗೆ ಲೆಕ್ಕ ಹಾಕೊಂಡ್ರೆ ಐಶ್ವರ್ಯವಂತ ಸುಳ್ಳೆ ನೋಡಿರ್ತೀನಿ. ತನ್ನ ಮೇಜಿಂದ ಅವ್ನು ಏನು ಮಾಡ್ತಾ, ಏನು ನಿರಾಕರಿಸ್ತಾ ಇಲ್ಲ, ಅವ್ನು ಹೊಡಿತಾ ಇಲ್ಲ, ಬೈತಾ ಇಲ್ಲ, ಏನು ಕೆಟ್ಟದ್ದು ಮಾಡ್ತಾ ಇಲ್ಲ, ಕೊಡ್ತಾ ಇದ್ದಾನೆ ಆಹಾರ, ತಿಂತಾ ಇದ್ದಾನೆ ಅಲ್ದರ. ಅದು ಮಾತ್ರ ಅಲ್ಲ, ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಮನೆ ಹತ್ರ ಇರೋದಕ್ಕೆ ಅನುಮತಿ ಕೊಟ್ಟಿದ್ದಾನೆ. ಹಂಗಾರೆ ನೀವೇ ಹೇಳ್ರಿ, ಐಶ್ವರ್ಯವಂತನ ಕೆಟ್ಟವನ ಒಳ್ಳೆಯವನ ಅಲ್ವರ? ಕೆಟ್ಟವನು ಅಂತ ಕೊಡ್ಲಿಲ್ಲ, ಆದ್ರೆ ಈ ತರ ನಾವು ನೋಡ್ದ ಅಂತಂದ್ರೆ ಅವನು ಒಳ್ಳೆಯವಂತರ ಏನಾಗ್ತಾನೆ, ಕಾಣಿಸ್ತಾನೆ. ಸರಿ, ಇವಾಗ ಲಾಜರಸ್ ಬಗ್ಗೆ ಓದನಪ್ಪ. ಲಾಜರಸ್ ಏನಾಗಿದಂತೆ, ಮೈಯೆಲ್ಲ ಉಣ್ಣು, ನಾಯಿಗಳು ಏನಾಗ್ತದೆ, ಬಂದು ನೆಕ್ತಾ ಇತ್ತಂತೆ ಅಲ್ವರ. ಇವಾಗ ಇಸ್ರೇಲಲ್ಲಿ ಈ ತರ ಕಂಡೀಷನ್ ಯಾರಿಗೆ ಬರ್ತಾ ಇತ್ತು ಅಂತ ಧರ್ಮಶಾಸ್ತ್ರ ಕೊಟ್ಟಿದೆ. ಓದೋಣ ನೋಡಿದ್ರಿ, ಅದೇ ಧರ್ಮಶಾಸ್ತ್ರದಲ್ಲಿ 28ನೇ ಅಧ್ಯಾಯ 15 ಮತ್ತು 27ನೇ ವಾಕ್ಯ. ಡ್ಯೂಟ್ರಾನಮಿ 28 ಚಾಪ್ಟರ್
ಆದರೆ
15 ಮತ್ತು 27.
ನೀವು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಡದೆ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞಾವಿಧಿಗಳನ್ನು ಅನುಸರಿಸದೆ ಹೋದರೆ ಈ ಅಶುಭಗಳು ನಿಮಗೆ ಪ್ರಾಪ್ತವಾಗುವವು.
ನೋಡ್ರ, ಈ ಅಶುಭಗಳು ನಿಮ್ಗೆ ಪ್ರಾಪ್ತವಾಗ್ತದೆ, ನೀವು ದೇವರ ಆಜ್ಞಾವಿಧಿಗಳನ್ನ ಕೈಗೊಂಡು ನಡೆದಿರ ಇದ್ರೆ. ಏನ್ರೀ ಈ ಅಶುಭಗಳು ನಡೀತಾವಂತ ಏನದು?
ಐಗುಪ್ತರ ಹುಣ್ಣು ಬಾವು ಯೆಹೋವನು ನಿಮ್ಮನ್ನು ಬಾಧಿಸುವನು.
ನೋಡ್ರ ಏನ್ ಬತ್ತಂತೆ, ಹುಣ್ಣು ಬಾವು, ಐಗುಪ್ತರಿಗೆ ಕೊಟ್ರಲ್ಲ ಇವೆಲ್ಲ ನಿಮಗೆ ಕೊಡ್ತಾರೆ ಅಂತಂದ್ರು. ಯೋಚನೆ ಮಾಡಿ ಅಂದ್ರೆ ಇವನ್ಗೇನಾಗಿತ್ತು, ಮೈಯೆಲ್ಲ ಉಂಡೈತೆ ಅಂತ ಹೇಳಿದ್ರೆ ಇವನೇನಾಗಿಲ್ಲ ದೇವರೋಗ್ಯ, ಇದೇನಾಗಿ ಬದುಕಿಲ್ಲ ರೀ ಅದ್ರ ಪ್ರಕಾರ ಅಲ್ವರಾ. ಹಾ ಯೋಚನೆ ಮಾಡಿರ್ತೀನಿ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರರುಗಳೇ, ಇಲ್ಲಿ ಬಂದ್ಬಿಟ್ಟು ಏನ್ರಿ ಇವನು ಒಳ್ಳೆಯವನು ಅಂತ ಏನು ಮಾಡಕ್ ಹೋಗಿಲ್ಲ, ಅಲ್ಲಿ ಅಲ್ಲಿ ಏನೋ ಕೊಡಕ್ ಹೋಗಿಲ್ಲ. ಅದು ಬದಲಾಗಿ ಈ ವಾಕ್ಯದ ಪ್ರಕಾರ ನೋಡಿದ್ರೆ ಲಾಜರಸ್ ಹೆಂಗಿದಾನಂತೆ, ದೇವ್ರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆದಂಗಿದ್ದಾನೆ ಅಲ್ರ. ಆಮೇಲೆ ಏನೋ ಬಡತನದಲ್ಲಿದ್ದ, ಕಷ್ಟದಲ್ಲಿದ್ದ, ಭಿಕ್ಷುಕನಾಗಿದ್ದ, ಅದಕ್ಕೆ ಮಾತ್ರ ಕರ್ಕೊಂಡು ಹೋಗ್ಬಿಟ್ರೆ ಹಂಗೆ ತಗೊಂಬಿಟ್ಟ ಅಂತಂದ್ರೆ, ನಾವು ಹಂಗಾದ್ರೆ ಭಿಕ್ಷುಕನಾಗಿರೋ ಸ್ಟೇಜಿಗೆ ಬರೋ ತನಕ ನಮ್ಗೆ ರಕ್ಷಣೆನೇ ಇಲ್ಲನಾ? ಬರೀ ಭಿಕ್ಷುಕನ ಥರ ಇದ್ರೆ ಮಾತ್ರ ರಕ್ಷಣೆನಾ? ಹಂಗಾರೆ ಐಶ್ವರ್ಯವಂತರಿಗೆ ಯಾರಿಗೂ ರಕ್ಷಣೆನೇ ಇಲ್ವಾ? ಯೋಚನೆ ಮಾಡ್ರಿ ಏನಪ್ಪ. ಹಾ ಐಶ್ವರ್ಯವಂತರಿ ಜನ ಅವರೇ ಅಲ್ವರ, ನಿಕೋಡಿಮಸ್ ಇದ್ದನು ಯೇಸುಕ್ರಿಸ್ತನ ಕಾಲದಲ್ಲಿ ಅದರ, ಯೋಸೆಫ್ ಅಪ್ಪ ಅರಮಿತ ದೊಡ್ಡ ಐಶ್ವರ್ಯವಂತನು, ಬೈಬಲ್ ಏನ್ ಮಾಡವ್ರೆ ನಮಗೆ ಕೊಟ್ಟವ್ರೆ ಅದರ. ಆಮೇಲೆ ಪಿಲಾತನ ಹೆಂಡತಿ ಅವಳು ಐಶ್ವರ್ಯವಂತನು, ಅನಂತರ ಇವರೆಲ್ಲ ಯೇಸುಕ್ರಿಸ್ತನ ಶಿಷ್ಯಂತಾಗಿದ್ದಾರೆ. ಕೊರ್ನೋಲಿಯೋ ಅವನು ಐಶ್ವರ್ಯವಂತನು, ಅವನು ಏನಾಗಿದ್ದಾನೆ ಯೇಸುಕ್ರಿಸ್ತನ ಹಿಂಬಾಲಿಸಿದ್ದಾರೆ ಅದರ. ಯಾಕಪ್ಪ ಯೋಹಾನ ಏನಾಗಿದ್ರು, ಅವರು ಐಶ್ವರ್ಯವಂತನಾಗಿದ್ರು, ಸ್ವಂತ ಮನೆ ಇತ್ತು. ಪೇತ್ರ ಅಲ್ದ್ರ ಅವ್ರಿಗೆಲ್ಲ ಏನಿತ್ತು, ಸ್ವಂತ ಮನೆ ಇತ್ತು, ಅವರೆಲ್ಲ ಐಶ್ವರ್ಯವಂತರೇ ಕರ್ತನಲ್ಲಿ ಪ್ರೀತಿ ಅಂತ ಸೋದರರುಗಳೇ. ಅದರಿಂದ ಐಶ್ವರ್ಯವಂತರಾಗ್ಬಿಟ್ರೆ ರಕ್ಷಣೆ ಸಿಕ್ಕಲ್ಲ ಅಂತ ಹೇಳಂಗಿಲ್ಲ, ದೊಡ್ಡದನ್ನ ಆಗಿರೋ ಕಂಡೀಷನ್ ಬರೋ ತನಕ ನಿಮ್ಗೆ ರಕ್ಷಣೆನೇ ಇಲ್ಲ ಅಂತ ಕೂಡ ಏನಿಲ್ಲ ಹೇಳಂಗೆ ಇಲ್ಲ ಅಲ್ವರ. ಹಾಗಿರ್ಬೇಕಾದ್ರೆ ಇದು ಅರ್ಥ ಏನು ನೋಡಿ. ಆಮೇಲೆ ಏನ್ ಹೇಳ್ತಾರೆ, ಇಬ್ರು ಏನಾಗ್ಬಿಟ್ರಂತೆ, ಮರಣ ಹೊಂದ್ಬಿಟ್ರಂತೆ, ಇಬ್ರಿಗೂ ಮರಣ ಬಂತಂತೆ, ಇಬ್ರಿಗೂ ಏನಾಯ್ತಂತೆ, ಊತ್ರಕಿರಿ ಆಯ್ತಂತೆ ಅಲ್ವರ. ಆಮೇಲೆ ಎಲ್ಲೋದ್ರಂತೆ, ಒಬ್ರು ಬಂದ್ಬಿಟ್ಟು ಏನ್ರಿ ಅಬ್ರಹಾಮ್ ಮಡಿಲ್ಗೆ ಹೋದಂತೆ, ಇನ್ನೊಬ್ರು ಏನಂತಾರೆ ಪಾತಾಳಕ್ಕೇನಂತೆ ಹೋದ್ರಂತೆ ಅಲ್ವರ. ಸರಿ ಹಂಗಂದ್ರೆ ಈ ವಾಕ್ಯದ ಪ್ರಕಾರ ಓದಿದ್ರೆ ಮನುಷ್ಯ ಸತ್ತಿದ ತಕ್ಷಣ ಏನ್ರಿ ನ್ಯಾಯ ತೀರ್ಪಾಗತ್ತಾರ ಲೆಕ್ಕನೇ ಏನಾಗ್ತಾರೆ ಬರ್ತಾರೆ. ಮನುಷ್ಯ ಸತ್ತಿದ ತಕ್ಷಣ ಅವನೇನಾಗ್ತಾನೆ, ಅವ್ನು ನ್ಯಾಯ ತೀರ್ಪಾಗ್ಬಿಡ್ತಾರೆ, ಅವನೇ ಏನಾಗೋದು ಸ್ವರ್ಗಕ್ಕೆ ನರಕಕ್ಕೆ ಹೋಗೋದು ಅಂತ. ಸರಿಪ್ಪ ಇವಾಗ ಹಂಗಾರೆ ನ್ಯಾಯ ತೀರ್ಪು ಎರಡನೇ ಬರಿಕೆಯಲ್ಲಿ ಇಲ್ವಾ? ಯೇಸುಕ್ರಿಸ್ತ ಎರಡನೇ ಬರಿಕೆಯಲ್ಲಿ ನ್ಯಾಯ ತೀರ್ಪು ಇಲ್ವಾ? ಬೈಬಲ್ ಏನು ಓದ್ತೀರಿ, ಯೇಸುಕ್ರಿಸ್ತ ಎರಡನೇ ಬರಿಕೆಯಲ್ಲಿ ಬರ್ಬೇಕಾದ್ರೆ ಸಕಲ ಜನಾಂಗದವರು ಮುಂದೆ ನಿಂತಿರ್ತಾರೆ, ಅವ್ರ ಮಹಿಮೆ ಸಿಂಹಾಸನ ಕೂತ್ಕೊಂಡಿರ್ಬೇಕಾರೆ ಆಡು ಮಾಡುಗಳನ್ನ ಬೇರೆ ಮಾಡೋ ಅಂತ ರೀತಿಲಿ ಇಡೀ ಜಗತ್ತನ್ನ ಬೇರೆ ಬೇರೆ ಮಾಡ್ತಾರೆ, ಅವ್ರಿಗೆ ನ್ಯಾಯ ತೀರ್ಪು ವಿಧಿಸ್ತಂತ ವಾಕ್ಯನೇ ಇದೆಯಲ್ಲ. ಮತ್ತೆ ಹಂಗಾರೆ ಸತ್ತಿದ ತಕ್ಷಣ ನ್ಯಾಯ ತೀರ್ಪ ಅಥವಾ ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ನ್ಯಾಯ ತೀರ್ಪ, ಇದನ್ನ ನೋಡೋಣ. ಇದೊಂದು ಪಾಠ ಇದೆ, ಬರುವಂತ ದಿನಗಳಲ್ಲಿ ನಾವೇನ್ ಮಾಡೋಣ ಅದಕ್ಕೆ ಉತ್ತರ ನೋಡೋಣ. ಸರಿ ಇವಾಗ ಅಲ್ಲಿ ದರಿದ್ರನ ಲಾಜರಸ್ ಎಲ್ಗೋದಂತೆ, ಅಬ್ರಾಹ್ಮಿನ ಅಬ್ರಾಹ್ಮ ಎದೆಗೆ ಹೋದ್ರು. ಏನು ಹಂಗಾರೆ ಎಲ್ಲರೂ ಅಬ್ರಾಹ್ಮ ಮಡಿಲ್ಗೆ ಹೋಗಿ ಕೂತ್ಕೊಂಬಿಟ್ರೆ, ಅಬ್ರಾಹ್ಮ ಮಡಿಲ್ ಏನ್ರಿ ಅದು ದೊಡ್ಡ ಎಲ್ಲಾರನ್ನು ಇಟ್ಕೊಳಕ್ಕೈತಾರೆ ಅಬ್ರಾಹ್ಮ, ಏನೋ ಒಬ್ರೋ ಇಬ್ರು ಅಂದ್ರೆ ಓಕೆ ಕಣಪ್ಪ. ಅದರ ಇಡೀ ಜಗತ್ತಲ್ಲಿದ್ದಂಥ ಎಲ್ಲ ಭಿಕ್ಷುಕರನ್ನ ಅಬ್ರಾಹ್ಮ ಮಡಿಲ್ ತೊಗೊಂಡು ಕುಣಿಸಕಾಯ್ತದ? ನೀವೇ ಯೋಚನೆ ಮಾಡ್ರಿ, ಇದು ನೇರವಾಗಿರದ ನೇರವಾಗಿ ಹಂಗೆ ಎಲ್ಲ ಅಬ್ರಾಹ್ಮ ಮಡಿಲ್ ಕೂತ್ಕೊಳಕಾಯ್ತದ? ಯೋಚನೆ ಮಾಡ್ರಿ, ಅಬ್ರಾಹ್ಮ ಮಡಿಲಲ್ಲಿ ಎಷ್ಟು ಜನ ಕೂತ್ಕೊಬೋದು, ನಿಮ್ಮ ಮಡಿಲಲ್ಲಿ ಎಷ್ಟು ಜನ ಕೂತ್ಕೊಬೋದು?
3 ಜನ
ಒಂದು 3 ಜನ. ಸರಿಯಪ್ಪ 100 ಜನ ತಗೋಣ. ಇನ್ನು
ಚಿಕ್ಕ
ಮಿಗ್ದೋರ್
ಮಕ್ಕಳು,
ಗತಿ ಇಲ್ಲಿ ಹಿಂಗಾರೆ ಅಲ್ವರ. ಮತ್ತೆ ಏನಿದೆ ಅರ್ಥ? ಅದು ಮಾತ್ರ ಅಲ್ಲ, ಅಲ್ಲಿ
ಇರ್ಬೋದು.
ದರಿದ್ರನಾಗಿರಂತ ಒಬ್ಬ ಲಾಜರನು, ಅವನು ಏನ್ರಿ ಅಬ್ರಾಹ್ಮ ಮಡಿಲಲ್ಲಿ ಅವನು ಸಂತೋಷ ಪಡ್ತಾ ಇರ್ಬೇಕಾರೆ, ಇಲ್ಲಿ ಐಶ್ವರ್ಯವಂತ ಏನ್ ಮಾಡ್ತಾರೆ ಪಾತಾಳದಲ್ಲಿ ವೇದನೆ ಪಡ್ತಾ ಇರ್ತಾರೆ ನೋಡಿರ್ತೀರಿ. ಯಾತನೆ ಪಡ್ತಾ ಇರ್ತಾನೆ, ಯಾತನೆ ಪಡ್ತಾ ಇರ್ಬೇಕಾರೆ ಹೇಳ್ತಾನೆ, ಅಯ್ಯೋ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ಯಾತನೆಯಿಂದ ನಾನು ಏನ್ ಮಾಡ್ತೀನಿ, ಸಂಕಟ ಪಡ್ತಾ ಇದ್ದೀನಿ, ದಯವಿಟ್ಟು ಯಾರನ್ನ ಕಳಿಸಿ, ನೀವು ಯಾರನ್ನ ಕಳಿಸಿ ಅಲ್ಲಿ ಲಾಜರಸ್ನ ಕಳಿಸಿ. ಅವನೇನ್ ಮಾಡ್ಲಿ, ತನ್ನ ಕಿರು ಬೆರಳಲ್ಲಿ ತನ್ನ ಬೆರಳನ್ನ ಹದ್ದಿ ಏನ್ ಮಾಡ್ಲಿ, ನನ್ನನ್ನ ತಂಪು ಮಾಡ್ಲಿ ಅಂತ ಕೇಳ್ಕೊತಾನೆ. ಯಾಕೆ ಬೆಂಕಿ ಏನ್ ಮಾಡ್ತೀನಿ, ಯಾತನೆ ಪಡ್ತಾ ಇದ್ದೀನಿ ಅಂತ ಹೇಳ್ತಾರಲ್ಲಪ್ಪ, ನಾಲ್ಗೆ ಏನೇನ್ ಮಾಡ್ಲಿ ತಣ್ಣಕ್ ಮಾಡ್ಲಿ ಅಂತ ಅಲ್ವರ. ಇವಾಗ ಯೋಚನೆ ಮಾಡ್ರಿ ಕರ್ತನಲ್ಲಿ ಪ್ರೀತಿ ಅಂತ ಸೊಳ್ಳೆ, ಇವಾಗೆಲ್ಲ ಬೇಸಿಗೆ ಕಾಲ ಕರೆಕ್ಟಾ? ಏನೋ ಮಳೆ ಹೊಡಿತೈತಿ ಇವತ್ತು, ಇಲ್ಲಾಂದ್ರೆ ಬೇಸಿಗೆನೆ ಬೇಸಿಗೆ ಬಿಡ್ರಿ ಅಲ್ವರ. ಏನ್ ಬಿಸಿಲು, ಏನ್ ಟೆಂಪರೇಚರು, ಡೆಲ್ಲಿಯಲ್ಲಿ 50 ಡಿಗ್ರಿ ಹೋಗ್ಬಿಡುತ್ತೆ ಟೆಂಪರೇಚರ್. ಯೋಚನೆ ಮಾಡಿದ್ದೀನಿ, ಅಂಥ ಒಂದು ಮೊಟ್ಟ ಮೊಟ್ಟ ಮಧ್ಯಾಹ್ನ ನೀವು ಏನ್ರಿ ಭಯಂಕರ ಬಿಸಿಲಲ್ಲಿ ಟಯರ್ಡಾಗಿ ಮನೆಗೆ ಬಂದಿರ್ತೀರ, ಟಯರ್ಡಾಗಿ ಮನೆಗೆ ಬಂದಿದ ತಕ್ಷಣ ಸಿಸ್ಟರ್ ಹತ್ರ ಅಯ್ಯೋ ದಯವಿಟ್ಟು ಫಸ್ಟ್ ಇಮ್ಮಿಡಿಯೇಟ್ ಆಗಿ ನೀರು ಕೊಡು ಅಂತ ಹೇಳಿದ ತಕ್ಷಣ ಸಿಸ್ಟ್ರು ಒಂದು ಕೋಲ್ಡ್ ವಾಟ್ರು ಒಂದು ಗ್ಲಾಸಲ್ಲಿ ತಂದ್ಬಿಟ್ಟು ತನ್ನ ಕಿರುಬೆರಳನ್ನ ಏನ್ರಿ ಆ ನೀರಲ್ಲಿ ಅದ್ಬಿಟ್ಟು ಬಾಯಿ ತೆಗಿ ಅಂತಂದ್ಬಿಟ್ಟು ನಿಮ್ಗೆ ಒಂದೇ ಒಂದು ತೊಟ್ಟು ನೀರು ಹಾಕಿದ್ರೆ ನಿಮ್ಗೆ ಏನಾಗ್ತದೆ, ನಿಮ್ಮ ನಾಲಿಗೆ ಏನಾಗ್ತದೆ ತಣ್ಣಕಾಯ್ತದಾ? ಒಂದೇ ಒಂದು ತೊಟ್ಟು ನೀರು ಹಾಕಿದ್ರೆ ತಣ್ಣಕಾಯ್ತದಾ? ಇಲ್ದಿದ್ದೆಲ್ಲ ಕೋಪ ಬರ್ತದೆ ನೋಡ್ರಿ ಇದ್ದೀನಿ ಅದರ. ಅವಾಗ ಏನಾಗ್ಬಿಡ್ತಾರೆ, ಇನ್ನ ಟೆಂಪರೇಚರ್ ಜಾಸ್ತಿ ಆಗ್ಬಿಡ್ತದೆ ಅಲ್ವರ. ಯೋಚನೆ ಮಾಡ್ರಿ, ಈ ಬೇಸಿಗೆಯಲ್ಲಿ ನಾವು ದಾಹನ್ ತೆರೀಲಿಕ್ಕೆ ಆಗಲ್ಲ ಅಂತಂದ್ರೆ ಏನ್ರಿ, ಈ ಅಗ್ನಿಯಲ್ಲಿ ಯಾತನೆ ಪಡ್ತಾ ಇದಾರಂತ ಒಬ್ಬ ವ್ಯಕ್ತಿಗೆ ಒಂದೇ ಒಂದು ತೊಟ್ಟು ನೀರು ಸಾಲ್ತದ? ಯೋಚನೆ ಮಾಡಿ, ತಣ್ಣಗ್ ಪಡಕ್ ಆಯ್ತಾರ ಲಿಟ್ರಲ್ ಆಗಿ ಯೋಚನೆ ಮಾಡಿ, ನಿಜವಾಗ್ಲೂ ಹಿಂಗ್ ಆಗ್ತದ ಅಂತಂದ್ರೆ ಖಂಡಿತವಾಗೂ ಇಲ್ಲ ರೀ. ಆಮೇಲೆ ಏನ್ರಿ ಏನ್ ಹೇಳ್ತಾ ಉತ್ತರ ಕೊಡ್ತಾರೆ ಅದಕ್ಕೆ? ಇಲ್ಲಪ್ಪ, ಅದು ನಿನ್ಗೆ ಒಂದು ಕಾಲದಲ್ಲಿ ನೀನು ಸುಖ ಸಂತೋಷ ಅನುಭವಿಸ್ತಿ, ಅದನ್ನ ನೀನು ಇವಾಗ ಏನ್ ಮಾಡು, ಕೆಟ್ಟದ್ನ ಅನುಭವಿಸು. ಅವನ್ಗೆ ಅವಾಗ ಕೆಟ್ಟದಿತ್ತು, ಅದರಿಂದ ನೀನೇನ್ ಮಾಡ್ತಾ ಇದೀಯ ಇವಾಗ ಅಲ್ವಾರ? ಅವನ್ಗೆ ಕೆಟ್ಟದಿತ್ತು, ಇವಾಗ ಅವ್ನು ಸುಖ ಅನುಭವಿಸ್ತಾ ಇದ್ದಾನೆ. ನಿನಗೆ ಅವಾಗ ಸುಖ ಆಯ್ತು, ಅದರಿಂದ ನೀ ಏನ್ ಮಾಡ್ತಾ ಕೆಟ್ಟದ್ ಇವಾಗ ಅನ್ಭವಿಸ್ತಾ ಇದೆಯಾ ಅಂತ ಹೇಳಿದ್ರೆ, ಅಂದ್ರೆ ಏನ್ ಅರ್ಥ? ಓಹೋ, ಹಂಗಾರೆ ಒಂದ್ ಕಾಲದಲ್ಲಿ ಕೆಟ್ಟದಿದ್ರೆ ಏನ್ರಿ ಒಳ್ಳೇದನ್ನ ಅನ್ಭವಿಸ್ಲೇಬೇಕಾ? ಆ ಒಂದ್ ಕಾಲದಲ್ಲಿ ಒಳ್ಳೇದಿತ್ತು ಅಂತಂದ್ರೆ ಕೆಟ್ಟದ್ದು ಅನ್ಭವಿಸ್ಲೇಬೇಕಾ? ಎಲ್ಲಿದೆ ಖಂಡ ಇವಾಗ ಅನ್ಭವಿಸ್ಲೇಬೇಕು ಅಂತ? ಹಂಗಾರೆ ಧರ್ಮೋಪದೇಶ ಕಾಂಡದಲ್ಲಿ ವಿಧೇಯನಾಗಿದ್ರೆ ನಿಂಗೆಲ್ಲ ಆಶೀರ್ವಾದ ಬರ್ತಾ ಅಂತ ಹೇಳೋದು ಮಾತ್ರ ಸುಳ್ಳಾಗ್ಬಿಡ್ತಾರಲ್ವಾ? ಹಂಗಾರೆ ಏನರ್ಥ? ಓ, ನೀನ್ ವಿಧೇಯನಾಗಿದ್ರೆ ನೀನ್ ಚೆನ್ನಾಗಿರ್ತಿ, ಆಮೇಲೆ ವಾಪಸ್ ಏನಾಗ್ಬಿಡ್ತದೆ ನಿಂಗೆ ಎಲ್ಲ ವಾಪಸ್ ತೊಂದರೆಗಳು ಬರ್ತಾರೆ ಅಂತ? ಇದೇನ್ ಲೆಕ್ಕ ಅಲ್ವಾ? ಇದೇನಿದು ಪ್ರೊಪೋರ್ಷನೇಟ್ ಆಗಿ ಇದು ಆಗ್ಲೇಬೇಕಾ? ಹಿಂಗೆ ಒಳ್ಳೇದಾದ್ರೆ ಕೆಟ್ಟದಾಗ್ಲೇಬೇಕು, ಕೆಟ್ಟದಾದ್ರೆ ಒಳ್ಳೇದಾಗ್ಲೇಬೇಕಾ? ಈ ಥರ ಏನೋ ಸೈಕಲ್ ಇದೆಯಾ? ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಸರುಗಳೇ, ಈ ಥರ ಸೈಕಲ್ ಯಾವುದು ಬೈಬಲ್ ನಮಗೆಲ್ಲ ಕೊಟ್ಟೇ ಇಲ್ಲ ರೀ. ವಿಧೇಯನಾಗಿದ್ರೆ ದೇವ್ರ ಕೃಪೆ ಇದ್ದೇ ಇರ್ತಾರೆ, ದೇವರ ಆಶೀರ್ವಾದ ಅನುಗ್ರಹ ಇದ್ದೇ ಇರ್ತಾರೆ ರೀ ಅಲ್ವರಾ? ಆಮೇಲೆ ಏನು ಕೇಳ್ಕೊಂತಾರೆ? ಅದು ಮಾತ್ರ ಅಲ್ಲ, ಇಲ್ಲಿಂದ ಅಲ್ಲಿಗೆ ಯಾರು ಹೋಗೋದಿಕ್ಕಾಗಲ್ಲ, ಯಾಕಪ್ಪ ಅಂದ್ರೆ ಸೆಂಟ್ರಲ್ ದೊಡ್ಡ ಡಂಗೂರ ಇದೆ ಅಂತೆ. ಏನ್ರಿ ದೊಡ್ಡ ಡಂಗೂರ, ಅದರಿಂದ ಯಾರು ಹೋಗಕ್ಕಾಗಲ್ಲ. ಆದ್ರೆ ಮಾತ್ರ ಅದೇನ್ ಮಾಡ್ಬೋದು, ಕೇಳಿಸ್ಬೋದು. ಅಲ್ಲಿ ನೋಡಿ, ಇಲ್ಲಿ 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 ನರಕದಲ್ಲಿ ಇವನು ವೇದನೆ ಪಡ್ತಾ ಇರ್ತಾನೆ, ಆ ಕೂಗು ಯಾರ ಕಿವಿಗೆ ಬೀಳ್ತೈತೆ? ಲಾಜರಸ್ ಕಿವಿಗೆ ಬೀಳ್ತೈತೆ, ನೋಡಿ ಪಕ್ಕದಲ್ಲೇ ಇದೆ. ಅರೆ ಹೋಗಕ್ಕಾಗಲ್ವಂತೆ? ಹಾ 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 ಹಾ, ಅಲ್ಲಲ್ಲ ಹೆಂಗಪ್ಪ ಹೋಗಕ್ಕಾಗಲ್ಲ? ಆಮೇಲೆ ಏನ್ರಿ ಇಲ್ಲಿ ಮಾತಾಡ್ತಾರಂತೆ ನೋಡಿ, ನರಕದಲ್ಲಿ ವೇದನೆ ಪಡ್ತಾವ್ರೆ ಏನ್ರಿ ಅದು ಪಾತಾಳದಲ್ಲಿ, ಅಲ್ಲ ಕೂಗ್ತಾವ್ರೆ ನರಕದ ಅಗ್ನಿಯಿಂದ, ಅಯ್ಯೋ ಸ್ವಾಮಿ ದಯವಿಟ್ಟು ನೀವೇನ್ ಮಾಡಿ ಕಳಿಸಿ ಅಂತ. ಅಬ್ರಾಹ್ಮ ಕಿವಿ ಕೇಳಿಸೈತೆ ಚೆನ್ನಾಗೆ, ಲಾಜರ್ಗೂ ಕಿವಿ ಕೇಳಿಸಿ, ಆದ್ರೆ ಗ್ಯಾಪ್ ಇದೆ ಅಂತಾರೆ. ಯಾರು ಹಿಂಗೆ ಹೋಗಕ್ಕಾಗಲ್ವಂತೆ? ಏನಿದು ಅಲ್ವರ ಕರ್ತನಲ್ಲಿ ಪ್ರೀತಿ? ಹಂಗಾರೆ ನರಕ ಮತ್ತೆ ಸ್ವರ್ಗ ಪಕ್ಕ ಪಕ್ಕದಲ್ಲಿ ಇರೋದಾ? ಏನ್ ನೇಬರ್ಸ ಪಕ್ಕ ಮನೆ ತರ ಅಲ್ವರ? ಹಂಗಾರೆ ಏನು ಅರ್ಥ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ? ಇದನ್ನ ನಾವೇನ್ ಮಾಡ್ಬೇಕು, ಇದನ್ನ ಬೈಬಲ್ ಮುಖಾಂತರ ನಾವೇನ್ ಮಾಡಬೇಕು, ಓದ್ಬೇಕು ಅಲ್ವರ? ಸುಮ್ಮನೆ ಏನೋ ಒಂದು ಓದಿದ ಮಾತ್ರಕ್ಕೆ ಒಂದು ಕಂಕ್ಲೂಷನ್ ಬರಬಾರ್ದು ಅಲ್ವರ? ನೋಡಿ, ಕನ್ನಡದಲ್ಲಿ ಎರಡಿಗೂ ಒಂದೇ ವಾರ್ತೆ, ಸ್ಟಡಿಗೂ ರೀಡಿಗೂ. ನಾವು ಸುಮ್ಮನೆ ರೀಡಿಂಗ್ ಮಾಡ್ಬಿಡ್ತೀರಿ, ಸ್ಟಡಿ ಮಾಡೋದಿಲ್ಲ ರೀ ಅಲ್ವರ? ನಾವು ಸತ್ಯವೇದನ ಸ್ಟಡಿ ಮಾಡಬೇಕು. ಎಷ್ಟೋ ಸತಿ ರೀಡ್ ಮಾಡಿರ್ತೀರಿ, ಆದ್ರೆ ಇವತ್ತೇನು ಮಾಡೋಣ, ಕೂತ್ಕೊಂಡಿದ್ದ ಸ್ಟಡಿ ಮಾಡೋಣ ರೀ ಅಲ್ವರ? ಸದ್ಯ ಕರ್ತನಲ್ಲಿ ಪ್ರೀತಿ ಅಂತ ಸರಸಗಳೇ, ಇಲ್ಲಿ ನಮಗೆ ಕೊಟ್ಟಿರೋದು ಏನಪ್ಪಾ ಅಂತ ನೋಡ್ದ ಅಂತಂದ್ರೆ, ಇದು ಫಸ್ಟ್ ಆಫ್ ಆಲ್ ನೇರವಾಗಿರೋ ಭಾಷೆನೇ ಅಲ್ಲ ರೀ. ಇಲ್ಲಿ ನಮಗೆ ಕೊಟ್ಟಿರೋದು ಏನು ಗೊತ್ತಾ? ಇದು ಇದು ಒಂದು ಪ್ಯಾರಬಲ್. ಪ್ಯಾರಬಲ್ ಅನ್ನೇನ್ರಿ? ಒಂದು ಸಾಮ್ಯ. ಇದು ನೇರವಾಗಿ ನಡೆದಿರೋಂಥ ಘಟನೆನೇ ಅಲ್ಲ ರೀ, ಇದು ನಡೆದಿರೋದು ಒಂದು ಸಾಮ್ಯ. ಸರಿ, ಎಲ್ಲಿ ಕೊಟ್ಟಿದೆ ಬದರ್ ಅಂತಂದ್ರೆ, ಬೈಬಲಲ್ಲೇ ಕೊಟ್ಟಿದೆ ಬದರ, ನಿಮ್ಮ ಬೈಬಲಲ್ಲೇ ಪ್ರಿಂಟ್ ಆಗಿದೆ. ನೋಡಿ, ನಿಮ್ಮ ಹತ್ರ ಇರೋ ಕನ್ನಡ ಬೈಬಲಲ್ಲಿ ನೀವೇನು ಮಾಡ್ರಿ, ಅಲ್ಲಿ ಲೂಕಾ 16ನೇ ಅಧ್ಯಾಯ ಇದೆಯಲ್ಲ, 16ನೇ ಅಧ್ಯಾಯದಲ್ಲಿ 19ನೇ ವಾಕ್ಯಕ್ಕಿಂತ ಮುಂಚೆ ಏನು ಬರ್ತದೆ? ದಯವಿಟ್ಟು ಕನ್ನಡದಲ್ಲಿ ಓದಿ ಯಾರಾದ್ರ.
ಭೋಗ ಪುರುಷನು ಭಿಕ್ಷಕರನು ಇವರ ದೃಷ್ಟಾಂತ.
ಏನ್ ಬರ್ತಾರೆ ಅದು?
ಇಲ್ಲ
ದೃಷ್ಟಾಂತ. ಕರೆಕ್ಟ್, ದೃಷ್ಟಾಂತ ಅಂತ ಕೊಟ್ಟಾರೆ. ದೃಷ್ಟಾಂತ ಅಂದ್ರೆ ಏನು? ದೃಷ್ಟಾಂತ ಅಂದ್ರೆ ಏನ್ ಗೊತ್ತಾ? ಇದು
ಸಾಮ್ಯ
ನಡೆದಿರೋದಲ್ಲ,
ಸಾಮ್ಯ
ನಿಜವಾಗಿ ನಡೆದಿರೋದಲ್ಲ, ದೃಷ್ಟಾಂತ ಅದು. ದಟ್ ಈಸ್ ಎ ಎಕ್ಸಾಂಪಲ್ ಅಲ್ವರ? ಅದು ಪ್ಯಾರಬಲ್. ನೋಡಿ, ಇವಾಗ ನಾನು ಇಂಗ್ಲಿಷ್ ಬೈಬಲ್ ಸ್ಕ್ರೀನ್ ಅಲ್ಲಿ ಹಾಕಿದ್ದೀನಿ ನೋಡಿದ್ದೀನಿ. ಇದು ಏನ್ರಿ ಬೈಬಲ್ ಅಲ್ಲೇ ಕೊಟ್ಟಿರೋಂಥದ್ದು. ನೋಡಿ, ಇಲ್ಲಿ ನೋಡ್ಬೇಕಾದ್ರೆ ಮೊದಲನೇದು ಸ್ಟಡಿ ಬೈಬಲ್ ಅಂತಿದೆ. ನೀವು ನಮ್ಮ ಮನೆಗೆ ಬಂದ್ರೆ ನೋಡಿಸಿ, ನೋಡಿದ್ದೀನಿ. ನಮ್ಮ ಮನೆಯಲ್ಲಿ ಬಂದ್ರೆ ಹೆಚ್ಚು ಕಮ್ಮಿ 30ರಿಂದ 40ಕ್ಕಿಂತ ಬೇರೆ ಬೇರೆ ವಿಧ ವಿಧವಾದಂಥ ಬೈಬಲ್ಗಳು ನಮ್ಮಲ್ಲಿ ಏನಾಗಿದೆ, ಇದೆ, ಲೈಬ್ರರಿನೇ ಇದೆ. ನೀವು ಬಂದ್ರೆ ಬೇಕಾದ್ರೆ ನೀವು ಎಲ್ಲ ನೋಡಿಸ್ತೀನಿ ಅದರ. ನೋಡಿ, ಇದರಲ್ಲಿ ಓದಿದ್ರೆ ಇಲ್ಲಿ ಕ್ಲೀನ್ ಆಗಿ ಕೊಟ್ಟಿದ್ದಾರೆ ಸ್ಟಡಿ ಬೈಬಲಲ್ಲಿ, ದಿಸ್ ಇಸ್ ಎ ಪ್ಯಾರಬಲ್, ದ ಪ್ಯಾರಬಲ್ ಆಫ್ ದ ರಿಚ್ ಮ್ಯಾನ್ ಅಂಡ್ ಲಾಜರಸ್ ಅಂತ ಬಹು ಸ್ಪಷ್ಟವಾಗಿ ಬಹು ಕ್ಲಾರಿಟಿಯಿಂದ ಕೊಟ್ಟಿದೆ. ಯಾರಿಗಾರ ಕಾಣಿಸ್ತಾರ ಇಂಗ್ಲೀಷಲ್ಲಿ ಓದಕ್ಕೆ ಆಗ್ತಾರೆ ಯಾರಾದ್ರ? ಇಂಗ್ಲೀಷಲ್ಲಿ ಯಾರಿಗಾರ ಕಾಣಿಸ್ತಿದೆಯಾ ಅಲ್ಲಿ ನಾನು ಹಾಕಿರೋ ಸ್ಕ್ರೀನ್ ಶಾಟು, ರೆಡ್ ಬಾಕ್ಸ್ ಅಲ್ಲಿ ಹಾಕಿ ನೋಡಿ, ಯಾರಿಗಾರ ಕಾಣಿಸ್ತಿದ್ಯಾ ಬದಲ ಯಾರಿಗಾರ ಆಗ್ತಾರೆ ಯಾರಿಗಾರ ಓದಕ್ಕೆ?
ಒಂದ್ ನಿಮಿಷ, ತುಂಬಾ ಸಣ್ಣ ಅಕ್ಷರ ಇದೆ.
ತುಂಬ ಸಣ್ಣ ಅಕ್ಷರ ಅಲ್ಲ, ವರಿ ಮಾಡಬೇಡಿ. ಈ ಕ್ಲಾಸ್ ಆಗಿದ ಮೇಲೆ ಆ ಪೇಜ್ನ ನಿಮಗೆ ಗ್ರೂಪಲ್ಲಿ ಹಾಕ್ತೀನಿ, ಓಕೆನ್ರಾ? ವೆರಿ ಗುಡ್, ವೆರಿ ಗುಡ್. ನೋಡಿ, ಪ್ಯಾರಬಲ್ ಆಫ್ ರಿಚ್ ಮ್ಯಾನ್ ಲಾಜರಸ್ ಅಂತ ನೋಡಿ, ಅದು ಲೆಫ್ಟ್ ಅಲ್ಲಿರೋದು. ಈ ರೈಟ್ ಅಲ್ಲಿ ಇರೋದು ಗ್ರೀಕ್ ಡಯಾಗ್ಲಾಟ್ ಅಂತ ಹೇಳ್ತಾರೆ. ಏನಪ್ಪ ಗ್ರೀಕ್ ಡಯಾಗ್ಲಾಟ್ ಅಂತಾರೆ, ಒರಿಜಿನಲ್ ಬೈಬಲ್ ಗ್ರೀಕ್ ಅಲ್ಲಿ ಹೆಂಗ್ ಪ್ರಿಂಟ್ ಆಗಿದ್ಯೋ ಅದೇ ತರ ನಮ್ಮ ಮೇಲೆ ಕಾಪಿ ಇದೆ ಅದರ. ಈ ಕಾಪಿಯಲ್ಲಿ ಒರಿಜಿನಲ್ ಪದಗಳಿಗೆ ಏನೇನಿದೆಯೋ ಅರ್ಥ ಅದು ಕೆರಡು ಹಂಗಂಗೆ ಹಾಕಿದ್ದಾರೆ ಗ್ರೀಕ್ ಅಲ್ಲಿ ಬರೆದಿದ್ದಾರೆ. ಆಮೇಲೆ ಆ ಗ್ರೀಕ್ದು ಇಂಗ್ಲಿಷ್ ತರ್ಜುಮೆ ಏನೋ ಒಂದೊಂದು ಪದಕ್ಕೆ ಅರ್ಥ ಅಂತ ಅಲ್ಲೇ ಕ್ಲಿಯರ್ ಕ್ಲೀನಾಗಿ ಹಾಕಿದ್ದಾರೆ. ಹಾಕ್ಬಿಟ್ಟು ಇಲ್ಲಿ ಕೆಳಗಡೆ ಒಂದು ಫುಟ್ ನೋಟ್ ಕೊಟ್ಟಿದ್ದಾರೆ ನೋಡಿದ್ದೀರಿ, ಇಲ್ಲಿ ಕೂಡ ಏನು ಹೇಳ್ತಾರೆ ಪ್ಯಾರಬಲ್ ಅಂತ ಕ್ಲೀನಾಗಿ ಕೊಟ್ಟಿದೆ ಪ್ಯಾರಬಲ್. ಹಾಂ ನೋಡೋದಾ ಪ್ಯಾರಬಲ್ ಅಂತ ಕೊಟ್ಟಿದೆ. ಆಮೇಲೆ ನೋಡ್ರಿ ಇನ್ನೂ ಬೈಬಲ್ಗಳಿದೆ ನೋಡಿ ನೋಡ್ತೀನಿ ನೋಡಿದ್ದೀನಿ ಏನ್ರೀ ನೀವು 20th century ನ್ಯೂ ಟೆಸ್ಟಿಮೆಂಟ್ ನಾನು ಹತ್ರ ಬಂದರೆ ಇವೆಲ್ಲ ಓಲ್ಡು ತುಂಬ ಹಳೆ ಕಾಲದಲ್ಲಿ ಇರಿದ್ರೆ ಇಲ್ಲೂ ಕೂಡ ನೋಡಿ ಏನು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಪ್ಯಾರಬಲ್.
ಪ್ಯಾರಬಲ್ ಆಫ್ ದ ರಿಚ್ ಮ್ಯಾನ್
ಎಸ್
ಅಂಡ್ ದ ಲಾಜರ್ಸ್.
ಎಸ್ ಇಷ್ಟ ಪ್ಯಾರಬಲ್ ದ ರಿಚ್ ಮ್ಯಾನ್ ಕೂಡ ಅದಕ್ಕೆ ಕನ್ನಡದಲ್ಲಿ ದೃಷ್ಟಾಂತ ಅಂತ ಹಾಕಿರೋದು ಅಲ್ವರ. ಯಾಕಪ್ಪ ದೃಷ್ಟಾಂತ ಅಂತ ಹಾಕ್ಬೇಕಾ ಅಂದರೆ ಅದು ನಿಜವಾಗಿ ನಡೆದಿರೋದಲ್ಲ, ಅದೊಂದು ಉದಾಹರಣೆ ಮಾತು ಅಂತ ಅರ್ಥ. ಸರಿ ಇವಾಗ ಇಲ್ಲಿ ಇದೆಯೋ ಇಲ್ವೋ ಇನ್ನೊಂದು ರೀತಿಯಲ್ಲಿ ಕೂಡ ನಾವು ಏನು ಮಾಡೋದು ಬೈಬಲಲ್ಲಿ ಇದನ್ನ ಪ್ರೂವ್ ಮಾಡ್ಬೋದು ಹೇಗೆ ಅಂತಂದ್ರೆ, ನಮಗೆ ಚೆನ್ನಾಗಿ ಗೊತ್ತು ಯೇಸು ಕ್ರಿಸ್ತು ಮಾತಾಡಿದ್ರೇನೆ ಯಾವ ಥರ ಮಾತಾಡ್ತಾ ಇದ್ರು ಅಂದ್ರೆ ಬರೀ ಸಾಮ್ಯದಲ್ಲಿ ಏನು ಮಾಡ್ತಿದ್ರು ಅವರು ಮಾತಾಡ್ತಾ ಇದ್ರು ಅಂತ ಅಲ್ರ. ನೋಡಿ ಇದು ಇದು ಲೂಕಾ 16ನೇ ಅಧ್ಯಾಯದ್ದು ಇನ್ಸಿಡೆಂಟ್ಗಳು ಅಲ್ಲಿ ಯಾತಕ್ಕೆ ಮಾತಾಡಿದ್ರು ಅಂತ ಶುರು ಆಗಿದ್ದೇ ಇಲ್ಲಪ್ಪ ಅಂತಂದ್ರೆ ಲೂಕಾ 15ನೇ ಅಧ್ಯಾಯದಿಂದ. ಇವಾಗ ಏನು ಮಾಡೋಣ, ಲೂಕಾ 15ನೇ ಅಧ್ಯಾಯ 1ರಿಂದ 3ನೇ ವಾಕ್ಯ ಓದಿ.
ಯೇಸುವಿನ ಉಪದೇಶವನ್ನು ಕೇಳಬೇಕೆಂದು ಎಲ್ಲಾ ಸುಂಕದವರು ಪಾಪಿಗಳು ಆತನ ಬಳಿಗೆ ಬರುತ್ತಾ ಇರಲು ಫರಿಸಾಯರು ಯಾತ್ರಿಗಳು ಇವನು ಪಾಪಿಗಳನ್ನು ಸೇರಿಸಿಕೊಂಡು ಅವರ ಜೊತೆಯಲ್ಲಿ ಊಟ ಮಾಡುತ್ತಾನೆ ಎಂದು ಹೇಳಿಕೊಂಡು ಗುಣಗುಟ್ಟುತ್ತಿದ್ದರು. ಆಗ ಆತನು ಅವರಿಗೆ ಒಂದು ಸಾಮ್ಯವನ್ನ ಹೇಳಿದನು.
ಆವಾಗ ಏನ್ ಮಾಡ್ತೀವಿ ಗುಣಗುಡ್ತಾ ಇರ್ಬೇಕಾದ್ರೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಸಾಮ್ಯನ ಹೇಳಕ್ಕೆ ಏನ್ ಮಾಡ್ತಾರೆ ಸ್ಟಾರ್ಟ್ ಮಾಡ್ತಾರೆ ನೋಡಿರ್ತೀನಿ ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಸರಿಗಳೇ, ಅಲ್ಲಿಂದ ಸ್ಟಾರ್ಟ್ ಮಾಡಿರೋ ನಮ್ಮ ರಕ್ಷಕನು ಬರೀ ಸಾಮ್ಯಗಳನ್ನ ಒಂದ್ ಮೇಲೆ ಒಂದು ಒಂದ್ ಮೇಲೆ ಒಂದು ಒಂದ್ ಮೇಲೆ ಒಂದು ಏನ್ ಮಾಡಿದ್ರಂತೆ ಹೇಳಕ್ಕೆ ಶುರು ಮಾಡಿದ್ರಂತೆ. ಅದಕ್ಕೆ ಮತ್ತಾಯ 13:34 ಹೇಳೋದು, ಯೇಸು ಈ ಮಾತುಗಳನ್ನು ಜನರ ಗುಂಪಿಗೆ ಸಾಮ್ಯ ರೂಪವಾಗಿ ಹೇಳಿದನು, ಸಾಮ್ಯವಿಲ್ಲದೆ ಒಂದನ್ನು ಏನ್ ಮಾಡ್ಲಂತೆ ಅವ್ರು ಹೇಳಲೇ ಇಲ್ವಂತೆ ರೀ ಅದರ. Matthew 13:34 ಅಲ್ಲಿ ಕ್ಲೀನ್ ಆಗಿ ಬರ್ತಾರೆ ಅಲ್ವರ. ಸರಿ ಇವಾಗ ನೋಡಿ ನೋಡಿಸ್ತೀನಿ ಯೇಸು ಕ್ರಿಸ್ತು ಏನೇನು ಮಾತಾಡಿದ್ರು ಹೆಂಗ್ ಮಾತಾಡಿದ್ರು ದಯವಿಟ್ಟು ಗಮನಿಸಿ. ಇವಾಗ ಬ್ರದರ್ ಅವ್ರು ಮಾತಾಡಿದ ಮೊದಲನೇ ಸಮಯ Luke 15:4 ಮಾತ್ರ ಓದಿ ಹೆಂಗ್ ಬಂತ ನೋಡಿದ್ದೀನಿ. Luke 15:4 ದಯವಿಟ್ಟು ಎಲ್ಲ ಗಮನಿಸಿ.
ಅದೇನೆಂದರೆ, ನಿಮ್ಮೊಳಗೆ ಯಾವ ಮನುಷ್ಯನಾದರೂ ತನಗೆ 100 ಕುರಿಗಳು ಇರಲಾಗಿ ಅವುಗಳಲ್ಲಿ ಒಂದು ಕಳೆದು ಹೋದರೆ ಅವನು 99ನ್ನು ಅಡವಿಯಲ್ಲಿ ಬಿಟ್ಟು ಕಳೆದು ಹೋದದ್ದು ಸಿಕ್ಕುವ ತನಕ ಅದನ್ನು ಹುಡುಕಿಕೊಂಡು ಹೋಗದೇ ಇದ್ದಾನೆ.
ಇದ್ದಾನೆ ಅಂದ್ಬಿಟ್ಟು ಒಂದು ಸಾಮ್ಯ ಹೇಳ್ತಾರೆ.
ಇದನ್ನು
ನೋಡಿ ಈ ಸಾಮ್ಯನ ಆರಂಭ ಮಾಡ್ಬೇಕಾದ್ರೆ ಯಾವ ತರ ಇದ್ರಲ್ಲಿ ಆರಂಭ ಮಾಡ್ತಾರೆ ಅಂದ್ರೆ, ಒಂದು ಪರ್ಟಿಕ್ಯುಲರ್ ಟೋನ್, ಒಂದು ಪರ್ಟಿಕ್ಯುಲರ್ ಸ್ಟೈಲ್ ಏನಿದೆ ಇದೆ ಏನಪ್ಪ ಅದು ಸ್ಟೈಲ್ ಅಂತಂದ್ರೆ, ಒಂದು ಸಾಮ್ಯ ಆರಂಭ ಮಾಡೋಕ್ಕೆ ಒಂದು ಸ್ಟೈಲ್ ಏನಾಗಿದೆ ಇದೆ ಅದರ. ಅದಿಗೆ ನೋಡಿ ಹೇಳ್ತಾರೆ ಒಬ್ಬ ಮನುಷ್ಯನ ಹತ್ರ ಏನ್ರಿ 99 ಕುರಿ ಇರಲಾಗಿ ಅವನ ಹತ್ರ ಏನಾದ್ರು ಆದ್ರೆ ಅವನೇನ್ ಮಾಡ್ತಾನೆ ನೋಡಿ, ಹಿಂಗೆ ಶುರು ಮಾಡ್ತಾರೆ ಒಂದು ಸ್ಟೋರಿ ತರ. ಇದೇ ತರ ಬರ Luke 15:8 ಓದಿ ಬಂದ್ರೆ ಹಂಗೆ ಅದರಲ್ಲೇ.
ಯಾವ ತನ್ನಲ್ಲಿ 10 ಪಾವಲಿಗಳಿರಲಾಗಿ ಒಂದು ಪಾವಲಿ ಕಳೆದು ಹೋದರೆ ದೀಪ ಹಚ್ಚಿ ಮನೆಯನ್ನು ಗುಡಿಸಿ ಸಿಕ್ಕುವ ತನಕ ಅದನ್ನು ಎಚ್ಚರದಿಂದ ಹುಡುಕದೆ
ಇದ್ದಾಳ
ಇದ್ದಾಳು.
ನೋಡ್ರ. ಅದಕ್ಕೆ ಏನ್ ಮಾಡ್ತಾರೆ ಇಲ್ಲೂ ಕೂಡ ಏನ್ರಿ ಒಂದು ಕಥೆಯ ರೀತಿ ಏನ್ ಮಾಡ್ತಾರೆ ಶುರು ಮಾಡ್ತಾರೆ. ಇದೇ ತರ 11ನೇ ವಾಕ್ಯ ಓದಿಂತೀನಿ ಅಲ್ಲಿ ನೋಡಿ, ಅಲ್ಲಿ ಹೆಂಗ್ ಶುರು ಮಾಡ್ತಾರೆ ಸಾಮೀನ ಓದಿ.
ಇನ್ನು ಮಾತನ್ನು ಹೇಳಿದ್ದೇನೆ ಅಂದ್ರೆ, ಒಬ್ಬನೊಬ್ಬ ಮನುಷ್ಯನಿಗೆ 2 ಮಕ್ಕಳಿದ್ದರು.
ಇವಾಗ
ಅವರಲ್ಲಿ
ಬರ್ತಾ ನೋಡ್ರಿ ಇಂತೀನಿ
ಕಿರಿಯವನು ತಂದೆಗೆ
ಏನ್ ಹೇಳ್ತಾರೆ, ಒಬ್ಬನೊಬ್ಬ ಮನುಷ್ಯನಿಗೆ ಏನಿದ್ದಂತೆ ಇಬ್ಬರು
ಇಬ್ಬರು ಮಕ್ಕಳು.
ಮಕ್ಕಳಿದ್ರು ನೋಡ್ರಿ ಇಂತೀನಿ. ಇವಾಗ ಕತೆ ಶುರು ಮಾಡ್ಬೇಕಾರೆ ಅಜ್ಜಿ ಕತೆ ಹೇಳ್ಬೇಕಾರೆ ಮೊಮ್ಮಕ್ಕಳಿಗೆ ಹೇಳ್ತಾರೆ, ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ ಇದ್ದನು ಅಲ್ದರ. ನೋಡಿ ಅದೇ ತರ ಹೇಳ್ತಾರೆ, ಒಂದಾನೊಬ್ಬ ಮನುಷ್ಯನಿಗೆ ಏನಂತ ಇಬ್ರು ಮಕ್ಕಳಿದ್ದರು. ನೋಡಿ ಸ್ಟೈಲಿಂಗ್ ಇದೆ ಸಾಮ್ಯ. ಇದೇ ರೀತಿಯಲ್ಲಿ ಯೇಸು ಕ್ರಿಸ್ತು Luke 16ನೇ ಅಧ್ಯಾಯ ಕೂಡ ಮಾತಾಡ್ತಾರೆ. ನೋಡಿ ಎಲ್ಲಿ Luke 16ನೇ ಅಧ್ಯಾಯ 1ನೇ ವಾಕ್ಯ ಓದಿ ಬದರ್. ಹಾಂ
ಯೇಸು ತನ್ನ ಶಿಷ್ಯರಿಗೂ ಹೇಳಿದ್ದೇನೆಂದರೆ, ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿಗೆ
ಅಂಡರ್ಲೈನ್
ಒಬ್ಬ
ಮಾಡ್ಕೊಳ್ಳಿ
ಮನೆವಾರ್ತೆಯವನಿದ್ದನು.
ನೋಡ್ರಿ, ಐಶ್ವರ್ಯವಂತನಾಗಿರೋ ಒಬ್ಬ ಮನುಷ್ಯನಿಗೆ ಮನೆ ವಾರ್ತೆವನು ಇದ್ದನು, ಇದು ಕೂಡ ಸಾಮ್ಯನೇ. ಇವಾಗ ಇದೇ ಸ್ಟೈಲಲ್ಲಿ ಯೇಸು ಕ್ರಿಸ್ತು 19ನೇ ವಾಕ್ಯನ ಕೂಡ ಏನ್ ಮಾಡಿದ್ದಲ್ಲಿ ಹೇಳಿದ್ದು ಓದಿ. ಇವಾಗ 19ನೇ ವಾಕ್ಯ ಓದಿ, Luke 16:19.
ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು.
ನೋಡ್ರ
ಅವನು
ಸೇಮ್ ರೀ,
ಸಕಲಾತಿ ನಯವಾದ
ಐಶ್ವರ್ಯವಂತನಾಗಿರತ್ತ. ಥ್ಯಾಂಕ್ ಯು ಬ್ರದರ್. ಸೊ ಐಶ್ವರ್ಯವಂತನಾಗಿರತ್ತ ಒಬ್ಬ ಮನುಷ್ಯನಿದ್ದನು. ನೋಡಿ ಸೇಮ್ ಸ್ಟೈಲ್ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ, ಯೇಸು ಕ್ರಿಸ್ತು ಎಲ್ಲ ಜಾಗದಲ್ಲಿ ಎಲ್ಲ ಸ್ವಾಮಿಗಳನ್ನ ಶುರು ಮಾಡ್ಬೇಕ್ರೆ ಸಾಮಾನ್ಯವಾಗಿ ಇದೇ ತರ ಶುರು ಮಾಡ್ತಾ ಇದ್ದು. ಅದರಿಂದ ನೋಡ್ಬೇಕ್ರೆ ಲೂಕ 16ನೇ ಅಧ್ಯಾಯದಲ್ಲಿ ಬರೋದು ಏನ್ರಿ, ಅದು ನೇರವಾಗಿರೋಂಥ ಘಟನೆನೇ ಅಲ್ಲ, ಅದು ಒಂದು ಸಾಮ್ಯ. ಅದಕ್ಕೆ ಕನ್ನಡದಲ್ಲಿ ದೃಷ್ಟಾಂತ ಅಂತ ನಮ್ಗೆ ಮಾಡೋದು ಕೊಟ್ಟಿರೋದು. ಅದಕ್ಕೆ ಏನು ಹೇಳ್ತಾರೆ ಕೆಲವು ಜನ, ಬ್ರದರ್ ಆಯ್ತು ಬ್ರದರ್ ಓಕೆ, ಆದರೆ ಲಾಸರಸ್ ಅಂತ ಹೆಸರು ಕೊಟ್ಬಿಟ್ರಲ್ಲ ಅಂತ ನೋಡ್ಬೇಕಾರೆ, ಲಾಸರಸ್ ಅಂತ ಹೆಸರು ಇಸ್ರೇಲಲ್ಲಿ ತುಂಬ ಸಾಮಾನ್ಯವಾಗಿ ಕಾಮನ್ ಆಗಿರೋ ಹೆಸರು ರೀ. ಉದಾಹರಣೆ ನೋಡ್ಬೇಕಾರೆ ಇವಾಗ ನಮ್ಮ ದೇಶದಲ್ಲಿ ಸುಮ್ಮನೆ ಸಾಮಾನ್ಯವಾಗಿರೋಂಥ ಹೆಸರು ಏನಪ್ಪ ಅಂತಂದರೆ, ಇವಾಗ ನಮ್ಗೆ ಆಂಧ್ರಾಗೆ ಹೋಗ್ಬಿಟ್ರೆ ಎಲ್ಲರೂ ಏನು ಮಾಡ್ತಾರೆ, ಬಾಬು 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 ಅಂತ ಕರೀತಾರೆ. ಏನು ಬಾಬು, ಎಲ್ಲ ಗುನ್ನಾರ ಬಾಬು, ಬಾಗುನ್ನಾರ ಮದರ ಬಾಬು. ಬಾಬು ಅಂದರೆ ಜನರಲ್ ಟರ್ಮ್. ನೀವು ಅದೇ ಥರ ನೀವು ನಾರ್ತ್ ಇಂಡಿಯಾಗೆ ಹೋಗ್ಬಿಟ್ಟು ಅಂತಂದ್ರೆ ಎಲ್ಲರೂ ಭಯ ಭಯ ಅಂತ ಕರೀತಾರೆ. ಕ್ಯಾ ಭಯ್ಯ, ಕೇಸೆ ಭಯ್ಯ, ಭಯ್ಯನ ಏನ್ರಿ, ಸಹೋದರ ಅಣ್ಣ ತಮ್ಮ ಅಂತ ಹಂಗ ನಾವೆಲ್ಲ ಅಣ್ಣ ತಮ್ಮ ಕರೀತಾರ. ಅದು ಜನರಲ್ ಆಗಿ ಯೂಸ್ ಮಾಡೋ ಟರ್ಮ್ ರೀ ಅಲ್ವರ. ಹಂಗಂತಂದ್ಬಿಟ್ಟು ಏನ್ರಿ ಅವ್ನು ಭಯ ಆಗ್ಬಿಟ್ನ? ಇಲ್ಲ, ತಮಿಳ್ನಾಡಿಗೆ ಹೋಗಿ ಅಣ್ಣ 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 ಅಂತ ಕರೀತಾರೆ. ಏನ ಅಣ್ಣ ಎಬ್ಬಡಿ ಇರ್ಕಿಂಗ ಅಣ್ಣ ಅಲ್ವರ ಏನ್ರಿ, ಇಲ್ಲ ತಲೆವರೇ ಎಬ್ಬಡಿ ಇರ್ಕಿಂಗೋ ಅಂತ ಅಲ್ವರ. ಸೊ ಏನರ್ಥ ಅದೆಲ್ಲ ಏನ್ರಿ, ಅದೆಲ್ಲ ಸಾಮಾನ್ಯವಾಗಿ ಯೂಸ್ ಮಾಡೋಂಥ ಒಂದು ಪದಗಳು ರೀ. ನೀವು ಹಂಗೆ ಕೇರಳಗೆ ಹೋಗ್ಬಿಟ್ಟೆ ಚೆಡ್ಡ ಇಲ್ಲ ಮೋನೆ, ಏನ ಮೋನೆ ಅದರ ಏನ ಚೆಡ್ಡ ಅಲ್ವರ, ಇದನ್ನ ಏನು ಮಾಡೋದು ಯೂಸ್ ಮಾಡೋದು. ನಮ್ಮ ಕರ್ನಾಟಕದಲ್ಲಿ ಏನ್ರಿ ರಾಜಾ, ಯಾಕಂದ್ರೆ ಅಣ್ಣವ್ರಲ್ಲ ಡಾಕ್ಟರ್ ರಾಜ್ಕುಮಾರ್ ಅಲ್ದ್ರ, ಏನ್ ರಜಾ ಹೇಗಿದ್ದೀರಿ ರಜಾ, ಟಿಕೆಟ್ ಕೊಡ್ಬೇಕು ಕಂಡಕ್ಟರ್, ರಾಜಾ ಟಿಕೆಟ್ ತಗೋ ಟಿಕೆಟ್ ತಗೋ ಅಂತ ಹೇಳ್ತಾರಲ್ಲ, ಅಂದ್ರೇನು ಇದು ಸಾಮಾನ್ಯವಾಗಿರೋಂಥ ಹೆಸರು. ಇದೇ ರೀತಿ ಲಾಜರಸ್ ಅಂತ ಒಂದು ಹೆಸರು ಕೂಡ ಇಸ್ರೇಲ್ ಅಲ್ಲಿ ತುಂಬಾ ಸರ್ವ ಸಾಮಾನ್ಯವಾಗಿರೋಂಥದ್ದು. ಅದಕ್ಕೆ ಸಾಮಾನ್ಯದ ಮನುಷ್ಯನ ಉದಾಹರಣೆ ಕೊಡೋಕೆ ಯೇಸು ಕ್ರಿಸ್ತು ಏನ್ ಮಾಡಿದ್ರು, ಯೂಸ್ ಮಾಡಿದ್ರು. ನೋಡಿ ನೀವು ಇನ್ನೊಂದು ಅಬ್ಸರ್ವ್ ಮಾಡಿ, ಯೇಸು ಕ್ರಿಸ್ತು ಯಾವುದೇ ಸಾಮ್ಯ ತಗೊಂಡು ಹೇಳಿದ್ರು ಸರಿ, ಅದ್ರಲ್ಲಿ ಯಾವಾಗೂ ಎರಡು ವಸ್ತುಗಳ ಕಂಪ್ಯಾರಿಸನ್ ಅಥವಾ ಎರಡು ಒಂದು ಜನಾಂಗದವ್ರ ಬಗ್ಗೆ ಅಥವಾ ಎರಡು ಗ್ರೂಪ್ ಆಫ್ ಪೀಪಲ್ ಬಗ್ಗೆ ಅಥವಾ ಎರಡು ಕ್ಯಾಟಗರಿ ಆಫ್ ಪೀಪಲ್ ಬಗ್ಗೆ ವ್ಯತ್ಯಾಸ ನೋಡಿಸೋದಕ್ಕೆ ಸಾಮ್ಯನ ಏನು ಮಾಡ್ತಿದ್ದವರು ಅವ್ರು ಹೇಳ್ತಾ ಇದ್ದು ಅಲ್ವರ. ಎರಡು ಒಬ್ಬ ಮನುಷ್ಯನಿಗೆ ಇಬ್ರು ಮಕ್ಕಳಿದ್ರು, ಒಬ್ರು ಹೊಲಕ್ಕೆ ಹೋಗು ಅಂದ್ರೆ ಹೋಗ್ಲಿಲ್ಲ, ಇನ್ನೊಬ್ಬರು ಹೋದ್ರು. ಅದು ಏನ್ರಿ ಎಕ್ಸಾಂಪಲ್, ಕಂಪ್ಯಾರಿಸನ್ ಟೂ ಕ್ಯಾರೆಕ್ಟರ್ಸ್. ಇದೇ ರೀತಿ ಇದರಲ್ಲಿ ಎರಡು ವ್ಯಕ್ತಿಗಳ ಬಗ್ಗೆ ಹೇಳ್ತಾ ಇದಾರೆ ಅಂದ್ರೆ, ಈ ಎರಡು ವ್ಯಕ್ತಿಗಳಲ್ಲಿ ಯಾವುದೋ ಒಂದು ಎರಡು ಗುಂಪಿನ ಜನಾಂಗದ ಬಗ್ಗೆ ಏನ್ ಮಾಡ್ತಾರೆ ಕಂಪ್ಯಾರಿಸನ್ ನೋಡ್ಸೋದಕ್ಕೋಸ್ಕರ ನಮ್ಗೆ ಏನ್ ಮಾಡ್ತಾರೆ ಈ ಸಾಮ್ಯನ ಹೇಳ್ತಾ ಇರೋದು. ಅದಕ್ಕೆ ನಮ್ಮ ಮೊದಲನೇ ವಾಕ್ಯದಲ್ಲಿ ಓದ್ಬೇಕು ಹೇಳ್ತಾರೆ, ಐಶ್ವರ್ಯವಂತನಾದಂಥ ಒಬ್ಬ ಮನುಷ್ಯನಿದ್ದನು, ಸಕಲಾತಿ ನಯವಾದ ನಾರು ಮಡಿ ಮುಂತಾದ ವಸ್ತ್ರಗಳನ್ನು ಧರಿಸ್ಕೊಂಡು ವೈಭವದಿಂದ ಸುಖ ಸಂತೋಷದಿಂದ ಇದ್ದ ಅಂತ ಹೇಳ್ತಾರೆ ಅಲ್ರ. ನೋಡಿ ಇವಾಗ ಇದನ್ನ ಸಾಮ್ಯನ ನಾವು ಅರ್ಥ ಮಾಡ್ಕೊಬೇಕಂದ್ರೆ ಒಂದೊಂದು ಪದಗಳಿಗೂ ಅರ್ಥ ಸತ್ಯವಿದೆ ಅಂತ ತೆಗಿಬೇಕು. ಅದರ ಬೈಬಲ್ಗೆ ಬೈಬಲ್ ಡಿಕ್ಷನರಿ ಸಾಮ್ಯನ ಅಂಡರ್ಲೈನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು ಅಂತಂದ್ರೆ ಒಂದೊಂದು ವರ್ಡ್ಗಳಿಗೆ ಬೈಬಲಿಂದ ಏನ್ಬೇಕು ಪದಗಳಿಗೆ ಅರ್ಥ ಬೇಕು ನಮಗೆ. ನೋಡಿ ಇವಾಗ ಏನು ಹೇಳ್ತಾರೆ, ಫಸ್ಟ್ ಐಶ್ವರ್ಯವಂತನಾಗಿ ಈ ಮನುಷ್ಯನ ಯಾರು, ಈ ಮನುಷ್ಯ ಅಂತ ನೋಡಿದ್ರೆ ಇದು ಯಾರನ್ನ ಸೂಚನೆ ಮಾಡ್ತಾರೆ ಅಂದ್ರೆ ಇಸ್ರೇಲ್ ರಾಜ್ಯನ ಏನ್ ಮಾಡ್ತಾರೆ ಸೂಚನೆ ಮಾಡ್ತಾರೆ ಹೇಗೆ ಅಂತಂದ್ರೆ, ಮೊದಲನೇದಾಗಿ ಅವನು ಸಕಲಾತಿ ನಯವಾದ ನಾರುಮುಡಿ ಅದೇನಂತ ಧರಿಸ್ಕೊಂಡಿದ್ದಂತೆ ಅಲ್ವರ. ನಾರುಮುಡಿ ಅಂದ್ರೆ ಏನು, ದ ಪರ್ಪಲ್ ರೋಬ್. ಪರ್ಪಲ್ ರೋಬ್ ಅಂತಂದ್ರೆ ಬೈಬಲ್ನಲ್ಲಿ ಏನ್ರಿ ರಾಜ್ಯತ್ವಕ್ಕೆ ಒಂದು ಸೂಚನೆ. ಅದಕ್ಕೆ ಯೇಸು ಕ್ರಿಸ್ತನಿಗೆ ಏನ್ ಮಾಡ್ತಾರೆ ಏನ್ರಿ ಎಲ್ಲ ರೋಮನ್ಸ್ ಸಖತ್ತಾಗಿ ಹೊಡೆದ್ಬಿಟ್ಟು ಗೇಲಿ ಮಾಡ್ತಾರೆ, ನೀನ್ ರಾಜನಾ, ನೀ ಯಹೂದಿ ರಾಜನಾ, ತಗೋ ಅಂತ ಏನ್ ಮಾಡ್ತಾರೆ ಅವ್ರಿಗೆ, ನಾರುಮುಡಿ ಹಾಕ್ತಾರೆ ನೋಡಿರ್ತೀನಿ. ಅದರ ರಾಯಲ್ ರೋಬ್, ಅದರ ಸ್ಕಾರ್ಲೆಟ್ ರೋಬ್ ಹಾಕ್ತಾರೆ, ಹಾಕ್ಬಿಟ್ಟು ರಾಜ ಯಹೂದ್ಯರ ರಾಜ ಅಂತ ಏನ್ ಮಾಡ್ತಾರೆ ಅವ್ರಿಗೆ ಗೇಲಿ ಮಾಡ್ತಾರೆ. ಅದರ ವಾಕ್ಯ ಓದ ನೋಡಿರ್ತೀನಿ, ಜಾನ್ 19:2-3, ಯೋಹಾನ 19:2-3.
ಮತ್ತು ಸಿಪಾಯಿಗಳು ಮುಳ್ಳು ಬಳ್ಳಿಯಿಂದ ಕಿರೀಟವನ್ನ ಹೆಣೆದು ಆತನ ತಲೆಯ ಮೇಲೆ ಇಟ್ಟು ಕೆಂಪು ಒಲಿಯನ್ನು ಆತನಿಗೆ ಹೊದಿಸಿ ಆತನ ಬಳಿಗೆ ಬಂದು, ಯಹೂದ್ಯರ ಅರಸನೇ, ನಿನಗೆ ನಮಸ್ಕಾರ ಎಂದು ಹೇಳಿ ಆತನ ಕೆನ್ನೆಗೆ ಏಟು ಹಾಕಿದರು.
ನೋಡ್ರ ಕೆಂಪು ಹುಳಿ ಅಂತ ಹೇಳ್ತಾರಲ್ಲ, ಅದೇ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಮ್ಮ ಇಂಗ್ಲಿಷ್ ಹೇಳು ಅಂದ್ರೆ ಸ್ಕಾರ್ಲೆಟ್ ರೋಬ್ ಅಂತ ಹೇಳ್ತಾರೆ. ಅದರ ಇಂಗ್ಲಿಷ್ ನೋಡ್ಬೇಕ್ರೆ ಏನ್ತಾರೆ ಈ ಒಂದು ರೋಬ್. ಅದಕ್ಕೆ ರಾಜರು ಆ ಕಲರ್ ಏನ್ರಿ ಹಿಂದೆ ಒಂದು ಶಾಲ್ ಬಿಟ್ಕೊಂಡು ಹೋಗುತ್ತಾ ರಾಯಲ್ ತರ ರೆಡ್, ಅದರ ಸ್ಕಾರ್ಲೆಟ್ ರೆಡ್ ಅಂತಂದ್ರೆ ಏನ್ರಿ ಒಂದು ಪರ್ಪಲ್ ತರ ಪರ್ಪಲ್ ರೆಡ್ ಮಿಕ್ಸ್ ಆಗಿರೋ ತರ ಅಲ್ವರ. ಅದು ನೋಡ್ಬೇಕ್ರೆ ದಟ್ ಸಿಗ್ನಿಫೈಸ್ ರಾಯಲ್ಟಿ. ಅಂದ್ರೆ ಇಸ್ರೇಲ್ ಜನಗಳಿಗೆ ದೇವರು ರಾಜ್ಯತ್ವ ಕೊಟ್ಟಿದ್ರ ಅಂದ್ರೆ ಎಸ್, ವಿಶೇಷವಾದ ಜನಾಂಗದವರು ಅಂತಂದ್ಬಿಟ್ಟು ಇಸ್ರೇಲ್ ಜನಗಳನ್ನ ರಾಜರ ತರ ದೇವ್ರು ನೋಡ್ತಾ ಇದ್ರಂತೆ. ವಿಮೋಚನಾ ಕಾಂಡ 19:5.
ಹೀಗಿರಲಾಗಿ ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ ನೀವು ಎಲ್ಲಾ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಜನರಾಗುವಿರಿ. ಸಮಸ್ತ ಭೂಮಿಯು ನನ್ನದಷ್ಟೇ.
ನೋಡ್ರ
ನೀವು
ಅರಿವೇನಾಗಿತ್ತು.
ನನಗೆ
ಹಾ ಸರಿ, ನೀವು ಅನುಸರಿಸಿ ನಡೆದ್ರೆ ನೀವು ಸ್ವಕೀಯ ಜನರಾಗಿರ್ತೀರಾ, ರಾಜ್ಯ ವಂಶಸ್ಥವರಾಗಿರ್ತೀರಾ, ಅದರ ವಿಶೇಷವಾದ ಜನಾಂಗದವರಾಗಿರ್ತೀರಾ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಈ ತರ ಏಷ್ಯಾ 43:15 ಕೂಡ ಏನಾಗ್ತಾರೆ ಬರ್ತಾರೆ, ಅದರ ದೇವರೇ ಏನಾಗಿದ್ದಂತಾರೆ, ಇಸ್ರೇಲ್ಗೆ ಅರಸನಾಗಿದ್ದ ಅಂತ ಅಂತಂದ್ರೆ. ಅದಕ್ಕೆ ದೇವರು ಏನ್ ಮಾಡ್ತಾರೆ, ಇಂಥ ಒಂದು ಇಸ್ರೇಲ್ ಜನಗಳನ್ನ ಉನ್ನತವಾದ ಒಂದು ಕೈಯಿಂದ ಐಗುಪ್ತ ದೇಶದ ಭಯಂಕರ ಅದ್ಭುತಗಳ ಮುಖಾಂತರ ಬಿಡುಗಡೆ ಮಾಡಿ ಎಲ್ಲಿಗಪ್ಪ ಕರ್ಕೊಂಬರ್ತಾರೆ ಅಂತಂದ್ರೆ ಕಾನಾನ್ ದೇಶಕ್ಕೆ ಕರ್ಕೊಂಬರ್ತಾರೆ. ಕಾನಾನ್ ದೇಶಕ್ಕೆ ಕರ್ಕೊಂಬಂದ್ರೆ ಹೆಂಗೆ ಕರ್ಕೊಂಬಂದ್ರು, ಅರಣ್ಯದಲ್ಲಿ ಕೆಂಪು ಸಮುದ್ರ ವಿಭಾಗಿಸಿದ್ರು, ಬೇಕಾದವಾಗೆಲ್ಲ ಆಹಾರ ಕೊಟ್ಟರು, ಮನ್ನಾನ್ ಕೊಟ್ಟರು, ಕುಡಿಯಕ್ಕೆ ನೀರು ಕೊಟ್ಟರು, ಏನೇ ರೀತಿ ಕೊರತೆ ಇರಲಿಲ್ಲ. ಹಾಕಿರಂಥ ವಸ್ತ್ರ ಏನಾಗಿಲ್ಲಂತೆ, 40 ವರ್ಷ ತುಕ್ಕಿಡ್ದಿಲ್ವಂತೆ, ಅರ್ಧೋ ಇಲ್ವಂತೆ, ಹಾಕಿರಂಥ ಕೆರೆಗಳು ಏನಾಗಿಲ್ಲಂತೆ, ಕಿತ್ತೋಗಿಲ್ವಂತೆ. ಹಂಗಾದ್ರೆ ಅಷ್ಟೊಂದು ರೀತಿಯಲ್ಲಿ ದೇವ್ರ ಕೃಪೆ ಕೊಟ್ಟರು ಅಂತಂದರೆ ತುಂಬ ಐಶ್ವರ್ಯವಂತ ಆಗಿರುವಂಥ ರಾಜ್ಯ ಯಾರಪ್ಪ ಅಂತಂದರೆ ಈ ಒಂದು ಇಸ್ರೇಲ್ ರಾಜ್ಯ. ಆಮೇಲೆ ಇವರೇನಪ್ಪ ವಸ್ತ್ರ ಧರಿಸ್ಕೊಂಡಿದ್ದಂತೆ, ಏನ್ರಿ ಏನ್ರಿ ನಯವಾದಂಥ ನಾರು ಮುಡಿ ಮಾತ್ರವಲ್ಲ, ಏನ್ರಿ ಅಲ್ಲಿ ಅಂತ ನೋಡ್ಬೇಕಂದ್ರೆ ಅಂತಾರೆ ಏನ್ರಿ ಮುಂತಾದ ವಸ್ತ್ರಗಳು ಅಂತ ನೋಡ್ತಿರಲ್ಲ, ಅಂದರೆ ವೈಟ್ ರೋಬ್ ಇಂಗ್ಲೀಷಲ್ಲಿ ಬರ್ತಾರೆ, ಈ ಫೇರ್ಡ್ ಸಂಶಸ್ಲಿ ಈ ವಾಸ್ ಕ್ಲಾಥಡ್ ಇನ್ ಪರ್ಪಲ್ ಅಂಡ್ ಫೈನ್ ಲೆನಿನ್ ಅಂತ. ಪರ್ಪಲ್ ಅಂಡ್ ಫೈನ್ ಲೆನಿನ್, ಪರ್ಪಲ್ ನೋಡ್ಬಿಟ್ರಿ, ಫೈನ್ ಲೆನಿನ್ ಅಂದರೆ ಏನಪ್ಪ ಅಂದರೆ ಫೈನ್ ಲೆನಿನ್ ಅಂತಂದರೆ ರೈಟಸ್ನೆಸ್ ನೀತಿವಂತಿಕೆ. ಓದಿ ಪ್ರಕಟಣೆ 19:8, ರೆವಲೇಷನ್ 19:8.
ಪ್ರಕಾಶಮಾನವು
ಆದ ನಯವಾದ ನಾರುಮಡಿಯನ್ನ ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸೋಣವಾಗಿತ್ತು. ಆ ನಾರುಮಡಿ ಅಂದರೆ ದೇವಜನರ ಸತ್ಕಾರ್ಯಗಳೇ.
ನೋಡ್ರ ದೇವರ ಜನರ ಸತ್ಕಾರ್ಯಗಳೇ ಅಂತ ಇದೆ. ನಾವು ಇಂಗ್ಲೀಷಲ್ಲಿ ಹೋದ್ರೆ ಇಟ್ ಇಸ್ ದ ರೈಟೆಸ್ನೆಸ್ ಆಫ್ ದ ಸೇಂಟ್ಸ್, ನೀತಿವಂತಿಕೆ, ಅದರ ರೈಟೆಸ್ನೆಸ್ ನೀತಿವಂತಿಕೆ. ಈ ನೀತಿವಂತಿಕೆ ಹೆಂಗಪ್ಪ ಬರ್ತದೆ ಅಂದರೆ ದೇವರ ನಂಬದಾಗ ನಮ್ಗೆ ಬರೋಂಥ ನೀತಿವಂತಿಕೆ. ಇದನ್ನ ಇಸ್ರೇಲ್ ಜನಗಳಿಗೆ ದೇವರು ಫಸ್ಟೇ ಕೊಟ್ಟಿದ್ರು. ಹೇಗೆ ಅಂದರೆ ತಾನು ಸಲ್ಲತಕ್ಕ ಒಂದು ಬಲಿಗಳ ಮುಖಾಂತರ ಪಾಪನೆಲ್ಲ ಕ್ಷಮಿಸಿ ಪಾಪನ ಪರಿಹಾರ ಮಾಡಿ ನಿರ್ದೋಷಿಗಳು ಅಂತ ದೇವ್ರ ಹತ್ರ ಎಣಿಸೋರು. ಅದಕ್ಕೆ ನೋಡ್ಬೇಕಾದ್ರೆ ಇವರು ಏನಾಗಿದ್ರು ದೇವ್ರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ರು. ಆಮೇಲೆ ದಿನ ಭೋಜನ ತಿಂದ್ಕೊಂಡು ಹೆಂಗಿದ್ರಂತೆ, ವೈಭವದಿಂದ ಇದ್ರು ಅಂತಂದ್ರೆ ಭೋಜನ ಅಂದ್ರೆ ಯಾವ್ದ್ರು ದೇವ್ರ ವಾಕ್ಯ. ಯೇಸು ಕ್ರಿಸ್ತ ಹೇಳ್ತಲ್ಲ, ಒಬ್ಬ ಮನುಷ್ಯ ರೊಟ್ಟಿಯಿಂದ ಮಾತ್ರ ಬದುಕೋದಿಲ್ಲ, ದೇವ್ರ ವಾಕ್ಯದ ದೇವ್ರ ಬಾಯಿಂದ ಬರುವಂತ ಪ್ರತಿಯೊಂದು ಮಾತು. ಈ ಒಂದು ದೇವ್ರ ವಾಕ್ಯನ ದಿನ ಉಂಡ್ಕೊಂಡು ಹೆಂಗಪ್ಪ ಇದ್ರು ಅಂದ್ರೆ ಐಶ್ವರ್ಯವಂತರಾಗಿದ್ರಂತೆ. ಅದರ ಕರ್ತನಲ್ಲಿ ಪ್ರೀತಿಯಾದ ಸ್ವರಗಳೇ, ಇಸ್ರೇಲ್ ಜನಗಳಿಗೆ ದೇವರು ಎಲ್ಲಾ ಕೃಪೆ ಕೊಟ್ಟಿದ್ರಿ, ಅದರಿಂದ ದೇ ಆರ್ ವೆರಿ ರಿಚ್ ಇನ್ ಗಾಡ್ ಸೈಟ್. ನೋಡಿ ವಾಕ್ಯ ಇದೆ ರೋಮಾಪುರದಲ್ಲಿ 9:4-5. ರೋಮಾಪುರದಲ್ಲಿ 9:4-5.
ಅವರು ಇಸ್ರಾಯೇಲನ ವಂಶದವರು, ದೇವರ ಪುತ್ರರಾಗಿ ಸ್ವೀಕರಿಸಿದವರು ಆಗಿದ್ದಾರೆ. ಅವರಲ್ಲಿ ದೇವರ ತೇಜ ಸಾನ್ನಿಧ್ಯವೂ ಇದೆ. ಅವರ ಸಂಗಡ ದೇವರು ಒಡಂಬಡಿಕೆಗಳನ್ನು ಮಾಡಿಕೊಂಡನು. ಅವರಿಗೆ ಧರ್ಮಶಾಸ್ತ್ರವು, ದೇವಾಲಯದಲ್ಲಿ ನಡೆಯುವ ಆರಾಧನೆಯು, ವಾಗ್ದಾನಗಳು ಕೊಡೋಣವಾದವು. ಅಬ್ರಹಾಮ,
ಹಾ
ಇಸಾಕ, ಯಾಕೋಬರು ಅವರ
ಹ್ಞೂ
ಪಿತೃಗಳೇ.
ಹ್ಞೂ ಆಮೇಲೆ
ಕ್ರಿಸ್ತನು ಶರೀರ ಸಂಬಂಧವಾಗಿ ಅವರ ವಂಶದಲ್ಲಿಯೇ ಹುಟ್ಟಿದವನು. ಅವನು ಎಲ್ಲಾದರ ಮೇಲೆ ಒಡೆಯನು, ನಿರಂತರ ಸ್ತುತಿ ಹೊಂದತಕ್ಕ ದೇವರು ಆಗಿದ್ದಾನೆ.
ನೋಡ್ರ ಏನ್ರಿ ಇಸ್ರೇಲ್ ವಂಶದವರು ಏನ್ರಿ ಧರ್ಮಶಾಸ್ತ್ರ ನೀತಿ ನಿಯಮಗಳು ಆಚರಣೆಗಳು ಅದರ ಎಲ್ಲ ಆರಾಧನೆಗಳು ಯಾರು ಕೊಟ್ಟಿದಂತೆ, ವಾಗ್ದಾನಗಳು ಎಲ್ಲ ಒಡಂಬಡಿಕೆಗಳು ಇವ್ರಿಗೆ ಕೊಡೋದು, ಅಬ್ರಹಾಮು ಇಸ್ರೇಲ್ ಅವರಂತೆ. ಅದರ ಅದಕ್ಕೆ ಹೊಣಿತೀರಿ ಪ್ರವಾದಿಗಳು ರಾಜಗಳು ಅರಸರುಗಳು ಎಲ್ಲ ಕೊಟ್ಟಿದ್ದು ಯಾರಿಗೆ, ಇಸ್ರೇಲ್ ಜನಗಳಿಗೆ. ಎಲ್ಲ ಹಬ್ಬಗಳು ಅದರ ದೇವದಾಸ ಕೂಡ ಅದರಲ್ಲಿ ಮಾಡುವಂಥ ಎಲ್ಲ ಕೆಲಸಗಳು ಕೊಟ್ಟಿದ್ದೆಲ್ಲ ಯಾರಿಗಪ್ಪ ಅಂದರೆ ಇಸ್ರೇಲ್ ಜನಗಳಿಗೆ. ಕೊನೆಗೆ ಯೇಸು ಕ್ರಿಸ್ತನ್ ಕಳಿಸ್ಕೊಟ್ಟಿದ್ದೆ ಅಲ್ಲಿ ಇಸ್ರೇಲ್ಗೆ. ಅದಕ್ಕೆ ಈ ಐಶ್ವರ್ಯವಂತನು ಯಾರಪ್ಪ ಅಂದರೆ ಇಸ್ರೇಲ್ ರಾಜ್ಯ. ಅಂದ್ರೆ ಅದಕ್ಕೆ ಹೇಳ್ತಾರೆ ಎಲ್ಲ ರಾಜ್ಯಗಳಲ್ಲಿ ನಿಮ್ಮನ್ನ ಮಾತ್ರ ಏನ್ ಮಾಡಿದ್ದೀನಿ ನಾನು ಆದುಕೊಂಡಿದ್ದೀನಿ ಅಂತ ಹೇಳ್ತಾರೆ. ಆಮೋಸ್ 3:2.
ಭೂಮಿಯ ಸಕಲ ಕುಲಗಳೊಳಗೆ ನಿಮ್ಮನ್ನು ಮಾತ್ರ ನನ್ನವರೆಂದು ಅರಿತುಕೊಂಡಿದ್ದೇನೆ. ಆದ ಕಾರಣ ನಿಮ್ಮ ಎಲ್ಲಾ ಪಾಪಗಳ ಫಲವನ್ನು ನಿಮಗೆ ತಿನ್ನಿಸುವೆನು.
ನೋಡ್ರ, ನೀ ತಿನ್ನಿಸುವೇನು, ನಿಮ್ಮನ್ನು ಮಾತ್ರ ಆತ್ಕೊಂಡಿದ್ದೀನಿ ಹೇಳ್ತಾರೆ. ಇಷ್ಟು ದೊಡ್ಡ ರಾಜ್ಯದಲ್ಲಿ, ಲೋಕದಲ್ಲಿ ಇರೋಂಥ ಯಾವ ರಾಜ್ಯಗಳಲ್ಲಿ ದೇವರು ಆತ್ಕೊಂಡವ್ರೆ, ಅದನ್ನ ನೀವೇ ವಿಶೇಷವಾಗಿರೋಂಥ ಜನಾಂಗದವರು ಅಂತಂದ್ಬಿಟ್ಟು ಧರ್ಮೋಪದೇಶ ಖಂಡ 4:2 ಬರ್ತಾರೆ. ಅದರ ಹಂಗಿರ್ಬೇಕಾದ್ರೆ ಈ ಐಶ್ವರ್ಯವಂತನ ಯಾರಪ್ಪ ಅಂದರೆ ಇಸ್ರೇಲ್ ರಾಜ್ಯ. ಸರಿ, ಹಂಗಾಗಿ ದರಿದ್ರನಾಗಿರೋಂಥ ಲಾಜರಸ್ ಅಂದ್ರೆ ಯಾರು ಅದರ? ಅವ್ನ ಮೈಯೆಲ್ಲ ಹುಣ್ಣಿಂದ ತುಂಬಿದ್ದಂತೆ, ಅದರ ನಾಯಿಗಳು ಏನು ಮಾಡ್ತಾ ಅಂತ ಬಂದು ಅವ್ನ ಹುಣ್ಣ ನೆಕ್ತಾ ಇತ್ತು ಅಂತ ನೋಡ್ಬೇಕಾದ್ರೆ ಯಾರಿದು ಅಂದರೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಇದು ಅನ್ಯ ಜನಾಂಗದವ್ರನ್ನ ಸೂಚನೆ ಮಾಡ್ತಾರೆ. ನೋಡಿ, ನಾಯಿ ಬಂದ್ಬಿಟ್ಟು ಯಾವಾಗೂ ಅಶುದ್ಧ ಪ್ರಾಣಿ, ಶುದ್ಧ ಪ್ರಾಣಿ ಅಲ್ಲ. ಯಾಜಕ ಕಾಂಡ 11ನೇ ಅಧ್ಯಾಯದಲ್ಲಿ ಬರ್ತಾರೆ, ದಯವಿಟ್ಟು ಮನೆ ಫ್ರೀ ಇರ್ಬೇಕಾದ್ರೆ ಓದಿಂತೀನಿ. ಶುದ್ಧ ಪ್ರಾಣಿ ಅಶುದ್ಧ ಪ್ರಾಣಿ ಲಿಸ್ಟೇ ಕೊಡ್ತಾರೆ. ಅದರ ದೇವಚಿತ್ರದಲ್ಲಿ ಅದು ಯಾವ್ದಾರು ಪಾಠ ನೋಡೋಣ, ಅದ್ರ ಯಾಕೆ ಇದು ಕೊಟ್ಟಿದ್ದಾರೆ, ಇದ್ರಲ್ಲಿ ಅರ್ಥ ಏನು, ಆತ್ಮಿಕ ಅರ್ಥ ಏನೈತೆ ಅಂತಂದ್ರೆ, ಅಂದರೆ ನಾಯಿಗಳು ಅಂತ ಅನ್ಬೇಕಾರೆ ಅನ್ಯ ಜನಾಂಗದವರು. ಅದಕ್ಕೆ ಹೇಳೋದು ಅಪೋಸ್ಟಲ್ ಪೇತ್ರ ಹೇಳ್ತಾರೆ, ನಾಯಿ ತನ್ನ ಕಕ್ಕಿದ್ ನೇಮ್ ಮಾಡೋದು ತಿರ್ಗಾ ನೆಕ್ಕದಂತೆ. ಅದರ ದೇವ್ರು ನಮ್ಮ ನೇಮ್ ಮಾಡೋರೆ ಶುದ್ಧ ಮಾಡೋರೆ, ತಿರ್ಗಾ ಏನ್ ಮಾಡಿದ್ ನಾವು ಕಕ್ಕಿದ್ನ ನೆಕ್ಕಕ್ಕೆ ಹೋಗ್ಬಾರ್ದು ಅಲ್ಲರ. ಅಂದ್ರೆ ನಾಯಿಗಳು ಬಂದು ಈ ಒಂದು ಎಂತ ಲಾಜರಸ್ ಮೈಯಲ್ಲಿರುವಂಥ ಹುಣ್ಣನ್ನೆಲ್ಲ ತಿಂತಾ ಇತ್ತು ಅಂದ್ರೆ ಏನ್ ಗೊತ್ತಾರ್ತಾ, ಲಾಜರಸ್ ಎಲ್ಲಪ್ಪ ಬಿದ್ದಿದ್ದ ಅಂತಂದ್ರೆ ಐಶ್ವರ್ಯವಂತನ ಬಾಗಲ ಹತ್ರ ಬಿದ್ದಿದ್ದ, ಬಾಗಲ್ ಒಳಗಡೆ ಅಲ್ಲ. ದೇವ್ರ ಒಂದು ಮಕ್ಳ ಜೊತೆಗೆ ಇವನ್ಗೆ ಅನ್ಯೋನ್ಯತೆನಿಲ್ಲ, ಇಲ್ಲ ದೂರ ಏನಾಗಿದೆ ದೇವ್ರ ಇವ್ರನ್ನ ಇಟ್ಟಲ್ ಪಟ್ಟಿದ್ರು. ದೇವರ ಸನ್ನಿಧಾನದಲ್ಲಿ ಬರೋಕೆ ಸಾಧ್ಯ ಇಲ್ಲ, ದೇವ್ರ ಹತ್ರಕ್ಕೆ ದೇವ್ರ ಮಕ್ಳಿಗೆ ಹತ್ರಕ್ಕೆ ಬರೋಕೆ ಏನಿಲ್ಲ, ಸಾಧ್ಯ ಇಲ್ಲ. ಅದರ ಇವರು ತುಂಬಾ ದೂರ ಇದ್ರು ಅಂತಾರೆ ನೋಡ್ರಿ ಅಂತೀನಿ. ಆದ್ರೆ ಮೇಜಿನ್ ತಿಂತ ಇದ್ರು, ಅರ್ಥ ಇದೆ, ಅದೆಲ್ಲ ಹೇಳ್ತೀನಿ ನೋಡಿ. ಓದನ ಎಪಿಸೋಡ್ ಬರೆದ ಪತ್ರಿಕೆ 2ನೇ ಅಧ್ಯಾಯ 12 ಮತ್ತು 13ನೇ ವಾಕ್ಯ.
ನೀವು ಪೂರ್ವ ಕಾಲದಲ್ಲಿ ಕ್ರಿಸ್ತನನ್ನು ಸೇರಿದವರಾಗಿದ್ದು ಇಸ್ರಾಯೇಲ್ಯ ಹಕ್ಕಿನಲ್ಲಿ ಪಾಲಿಲ್ಲದವರು, ಅಬ್ರಹಾಮನಿಗೆ ಉಂಟಾದ ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಗಳಲ್ಲಿ ಸೇರದವರು, ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು, ದೇವರನ್ನ ಅರಿಯದವರು ಆಗಿದ್ದೀರೆಂದು ಜ್ಞಾಪಕ ಮಾಡಿಕೊಳ್ಳಿ.
ನೋಡ್ರ ಹೆಂಗಪ್ಪ ಇದ್ರಿ ಅಂತೆ,
ಈಗಲಾದರೂ
ದೇವ್ರನ್ನ ಅರಿಯದವರು, ದೇವ್ರನ್ನ ತಿಳಿದುಕೊಂಡಿರೋ ಒಡಂಬಡಿಕೆಗೆ ನಮ್ಗೆ ಸಂಬಂಧ ಇಲ್ಲ ರೀ. ಇಸ್ರೇ ಜನ ಹೆಂಗವ್ರು ಐಶ್ವಂತರ ನಮಗಿದ್ರಂತೆ, ದರಿದ್ರ ಆಗಿರೋ ಲಾಜರಸ್ ತರ ಇದ್ರಂತೆ ಅಲ್ವರಾ. ಆಮೇಲೆ ಬೋದ ನೆಕ್ಸ್ಟ್ ಓದಿ ಬೋದ, ಕಂಟಿನ್ಯೂ ಮಾಡಿ. ಹಾ
ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾದ
ಅಂಡರ್ಲೈನ್ ಮಾಡ್ಕೊಳ್ಳಿ. ಅಂದ್ರೆ ಏನಿದೆ, ಸೆಂಟ್ರಲ್
ನಿಮ್ಮನ್ನು
ಗ್ಯಾಪ್ ಇದೆ, ಆ ಗ್ಯಾಪು ಯೇಸು ಕ್ರಿಸ್ತನ್ ಮುಖಾಂತರ ಕವರ್ ಆಗಿರೋದ್ರಿಂದ ದೂರವಿದ್ದವ್ರು ನಾವು ಇವಾಗ ಏನಾಗಿದ್ರಿ, ಸಮೀಪ ಆಗಿದ್ರಿ ಅಂತ ಹೇಳ್ತಾರೆ. ಅದು ನೋಡೋಣ ಪಾಯಿಂಟ್, ಆಮೇಲೆ ಹೇಳ್ತೀನಿ ಏನಕ್ಕೆ ಅಂತಂದ್ಬಿಟ್ಟು ಅಲ್ವರ. ಸರಿ, ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅನ್ನಿಸೋಗಳೇ, ಈ ದರಿದ್ರನಾಗಿರೋ ಲಾಜರಸ್ ಯಾರಪ್ಪ ಅಂದ್ರೆ ಅನ್ಯ ಜನಾಂಗದಾಗಿರೋಂಥ ಏನ್ರಿ ಜನಾಂಗದವರು ಅಲ್ವರ. ಇವರು ಮೈ ತುಂಬಾ ಹುಣ್ಣು ಉಳ್ಳವರಾಗಿದ್ರು ಏನು ಗೊತ್ತಾ ಮೀನಿಂಗು, ಅವ್ರು ಮಾಡೋಂಥ ಎಲ್ಲ ಕೆಲಸಗಳು, ಅವ್ರು ಮಾಡೋಂಥ ಆರಾಧನೆಗಳು, ಅವ್ರು ಕೊಡೋಂಥ ಬಲಿಗಳು, ಅವ್ರು ಮಾಡೋಂಥ ಒಂದೊಂದು ಕ್ರಿಯೆಗಳು ಹೆಂಗೈತೆ ಅಂತಂದ್ರೆ ಎಲ್ಲ ಮೈ ಎಲ್ಲ ಫುಲ್ಲು ಉಂಡಿದ್ದಂಗೆ ರೀ. ಅದರ ಯೋಚನೆ ಮಾಡಿತೀನಿ, ಸತಿ ಸಿಸ್ಟಮ್ ಅಂತೆ, ನ್ಯೂಡ್ ವರ್ಶಿಪ್ ಅಂತಂದ್ರೆ ಬೇರೆ ಬೇರೆ ರಿಲಿಜಿಯಸ್ ಥಿಂಗ್ಸ್ಗಳು ಅಲ್ವರ. ಆ ಸೇವೆ ಈ ಸೇವೆ, ಈ ಬಲಿಗಳು ಆ ಬಲಿಗಳು ಅಲ್ವರ, ಮಕ್ಕಳುಗಳನ್ನೇ ಆಹುತಿ ಕೊಟ್ಬಿಡ್ತಾ ಇದ್ರಂತೆ ಅಲ್ವರ. ಇವೆಲ್ಲ ಹೆಂಗಿದೆ ಅಂತ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂದ್ರೆ ಮೈ ಎಲ್ಲ ಹುಣ್ಣುಗಳು, ಅವ್ರು ಮಾಡೋಂಥ ಒಂದೊಂದು ಕೆಲಸಗಳು. ಈ ಕಾಲದಲ್ಲಿರುವಂಥ ಎಷ್ಟೋ ಜಾಗಗಳು ನಾವು ಏನಂತಾರೆ ಸ್ಥಳಕ್ಕೆ ಹೋಗಿ ನೋಡಿದಾಗ ಮಾಡಿದರೆ ಕೆತ್ತನೆಗಳು ನೋಡಿದ್ರೆ ಗೊತ್ತಾಗ್ತಲ್ಲ ಎಷ್ಟು ಅಸಹ್ಯವಾಗಿದೆ ಅಲ್ಲರ. ಕರ್ತನಲ್ಲಿ ಪ್ರೀತಿ ಅನ್ಸೋಣ, ಅದಕ್ಕೆ ಮೈಯೆಲ್ಲ ಹೆಂಗಿದೆ ಅಂತೆ, ಹುಣ್ಣಿರೋ ಥರ ಇದೆ ಅಂತೆ ಅಲ್ವರ. ಅದಕ್ಕೆ ನಾಯಿಗಳು ಬಂದು ಸಂತೈಸ್ತಾ ಇತ್ತು ಅಂದ್ರೆ ಹೆಂಗ್ ಗೊತ್ತಾ ಮೀನಿಂಗ್, ಅಂದ್ರೆ ಅವ್ರು ಮಾಡೋ ಅಂತ ಕ್ರಿಯೆಗಳನ್ನ ಏನ್ರಿ ಅವರು ಒಂದು ಏನ್ರಿ ವಿಶ್ವಾಸದಲ್ಲಿ ಏನಿದೆ ಅಂತೆ ಕಂಫರ್ಟಿಂಗ್, ಸ್ವಲ್ಪ ಸಂತೈಸ್ತಾ ಇದೆ ಅಂದ್ರೆ ಅವ್ರವ್ರಿಗೆ ಸ್ವಲ್ಪ ಸ್ವಲ್ಪ ಏನಾಗೋದು, ಏನೋ ಒಂದು ಆಗೋದಲ್ವಾ ಆ ನಂಬಿಕೆಗಳಿಂದ. ಅದೇನಾಗೋದು, ಅದಿನ್ನ ಅವ್ರಿಗೆ ಇನ್ನ ಪ್ರೋತ್ಸಾಹ ಕೊಡ್ತಾ ಇತ್ತಂತೆ ಅವ್ರಿಗೆ ಏನಂತೆ, ಇನ್ನ ಹಂಗೆ ಇರಬೇಕು, ಇನ್ನ ಹಂಗೆ ಇರಬೇಕು ಅಂತಂದಲ್ವರ. ಇಂಥ ಒಬ್ಬ ಲಾಜರಸನು ಎಲ್ಲಪ್ಪ ಬಿದ್ದಿದ್ದ ಅಂತಂದ್ರೆ ಐಶ್ವರ್ಯವಂತನ ಬಾಗಿಲಲ್ಲಿ ಬಿದ್ದಿದ್ದಂತೆ. ಏನಕ್ಕೆ ಅಂತ ನೋಡ್ತೀನಿ ಅಂತಂದ್ರೆ ಅವ್ರ ಮೇಜ್ ಮೇಲೆ ಬೀರಂತ ಎಂಜಿನ್ನ ತಿನ್ನಕ್ಕೆ ಏನ್ ಮಾಡ್ತಾರಂತೆ, ಕಾಯ್ತಾ ಇದ್ದಂತೆ ರೀ ನೋಡ್ರಿ, ಅವ್ರ ಮೇಜ್ ಮೇಲೆ ಏನೋ ದೊಟ್ಟಿ ಬೀಳ್ತಾನ ಅಂತ ಕಾಯ್ತಂತೆ, ಬೀಳೋದನ್ನ ತಿನ್ನೋದಕ್ಕೆ ಏನ್ ಮಾಡ್ತಾ ಇದ್ದಂತೆ ಕಾಯ್ತಂತೆ. ಇದೇನು ಅರ್ಥ, ಇದೇನು ಅರ್ಥ ಗೊತ್ತಾ ಏನ್ರಿ, ಅನ್ಯ ಜನಾಂಗದವರು ಅಲ್ಲಿ ಇಲ್ಲಿ ಸ್ವಲ್ಪ ಜನಗಳು ಎಲ್ಲಪ್ಪ ಇದ್ರು ಅಂದ್ರೆ ಯಹೂದ್ಯರ ನಡುವೆ ಏನಾಗಿದ್ರು ಇದ್ರು ಇವರು. ಅವಾಗ ದೇವರಿಂದ ಏನಾದ್ರು ಆಶೀರ್ವಾದ ಬರ್ತಾರ ಅಂತ ಏನ್ ಮಾಡ್ತಂತೆ, ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ರಂತೆ. ಇದೇ ರೀತಿ ಒಂದ್ಸತಿ ಏನಾಯ್ತು ಅಂದ್ರೆ, ಕಾನಾನ ಸ್ತ್ರೀ ಯೇಸು ಕ್ರಿಸ್ತನ ಹತ್ರ ಬಂದು ಕೇಳ್ತಾಳೆ, ಯೋ ಸ್ವಾಮಿ ನನ್ನ ಮಗನ ದೆವ್ವ ಹಿಡ್ಬಿಡಿದ್ರೆ ದಯವಿಟ್ಟು ಕರುಣೆ ಹಿಡಿದು ಬಿಡಿಸು ಅಂತಂದ್ರೆ, ಯೇಸು ಕ್ರಿಸ್ತು ಕಿವಿ ಕೊಡ್ದಿರಾ, ನಡ್ಕೊಂಡೇ ಹೋಗ್ತಾ ಇದ್ರಂತೆ. ಅವಾಗ ಏನಾಯ್ತು ನೋಡಿ, ಓದೋಣ ಲೂಕ್ ಮತ್ತೆ 15ನೇ ಅಧ್ಯಾಯ 22ರಿಂದ 27, Matthew 15:22-27.
ಆ ಸೀಮೆಯಿಂದ ಕಾನಾನ್ಯರೊಳೊಬ್ಬಳು ಹೊರಟು ಬಂದು, ಸ್ವಾಮಿ ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು, ನನ್ನ ಮಗಳಿಗೆ ದೆವ್ವದ ಕಾಟ ಬಹಳವಾಗಿದೆ ಎಂದು ಕೂಗಿಕೊಂಡಳು.
ಕಂಟಿನ್ಯೂ.
ಆದರೆ ಆತನು ಆಕೆಗೆ ಏನೂ ಉತ್ತರ, ಹಿಂದೆ ಕೂಗಿಕೊಂಡು ಬರುತ್ತಾಳೆ, ಆಕೆಯನ್ನು ಕಳುಹಿಸಿಬಿಡು ಎಂದು ಆತನನ್ನು ಬೇಡಿಕೊಂಡರು.
ನೋಡ್ರ, ಅದಕ್ಕೆ ಶಿಷ್ಯರು
ಅದಕ್ಕಾತನು
ಏನು ಹೇಳ್ತಾರೆ, ಸ್ವಾಮಿ ಏನು ಈ ಸ್ತ್ರೀ ಕೇಳ್ತಾನೆ ಇದ್ದಾಳೆ, ನಿಮ್ಮ ಪಡ್ಡಿ ಹೋಗ್ತಾನೆ ಇದ್ದೀರಾ, ಆ ಕೂಗ್ತಾ ಇದ್ರಲ್ಲಿ ದಯವಿಟ್ಟು ಏನು ಮಾಡಿ ಆ ಸ್ತ್ರೀಗೆ ಏನೋ ಒಂದು ಹೇಳ್ಬಿಟ್ಟು ಕಳಿಸಿ, ನೀವು ಏನೋ ಸ್ವಲ್ಪ ಸಹಾಯ ಮಾಡಿ ಅಂತಂತ ಹೇಳ್ಬಿಟ್ಟು ಕಳಿಸಿ ಅಂತ. ನಮಗ ಕ್ರೈಸ್ಟ್ ಏನು ಉತ್ತರ ಕೊಡ್ತಾರೆ, ಕಂಟಿನ್ಯೂ ಮಾಡಿ ಬಿದಾರ.
ಆದರೆ ಆತನು ಆಕೆಗೆ ಅದಕ್ಕಾತನು ತಪ್ಪಿಸಿಕೊಂಡ
ಅದಕ್ಕಾತನು
ಗಳಂತಿರುವ ಇಸ್ರಾಯೇಲನ ಮನೆತನದವರ ಬಳಿಗೆ ಹೊರತು ಮತ್ತ ಬಳಿಗೂ ನಾನು ಕಳುಹಿಸಲ್ಪಟ್ಟವನಲ್ಲ ಅಂದನು.
ನೋಡ್ರಾ ಎಷ್ಟು ಕ್ಲಿಯರ್ ಆಗಿ ಉತ್ತರ ಕೊಡ್ತಾರೆ, ಇಸ್ರೇಲ್ ಜನಗಳಿಗೆ ಮಾತ್ರ ಕಳಿಸಲ್ಪಟ್ಟಿ, ನಮ್ಮ ಅನ್ಯ ಜನಾಂಗದವ್ರಿಗಲ್ಲ ಅಂತ ಹೇಳ್ತಾರೆ. ಅಲ್ಲ, ನೆಕ್ಸ್ಟ್ ಆಮೇಲೆ. ಹಾ,
ಆಗ ಆಕೆ ಬಂದು ಆತನಿಗೆ ಅಡ್ಡ ಬಿದ್ದು, ಸ್ವಾಮಿ ನನಗೆ ಅನುಗ್ರಹ ಮಾಡಬೇಕು ಅಂದಳು. ಅದಕ್ಕಾತನು ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕ್ಕೊಂಡು ನಾಯಿ �ರಿಮರಿಗಳಿಗೆ ಹಾಕುವುದು ಸರಿಯಲ್ಲ ಎಂದು ಉತ್ತರ ಕೊಡಲು
ನೋಡ್ರ
ಆಕೆ,
ಏನು ಉತ್ತರ ಕೊಡ್ತಾರೆ
ಸ್ವಾಮಿ
ಯೇಸು ಕ್ರಿಸ್ತು, ನಾ ಮಕ್ಕಳುಗಳು ತಿನ್ನಂತದ್ನ ನಾಯಿಗಳು ಕೊಡೋದೇನಲ್ಲ ಅಂತ, ಸೂಕ್ತ ಅಲ್ಲ ಅಂತ ಹೇಳ್ತಾ. ಹಂಗಾರೆ ಇವ್ರೇನ್ರಿ, ಇವ್ರನ್ನೆಲ್ಲ ಅನ್ಯ
ಸರಿಯಲ್ಲ.
ಜನಗಳನ್ನ ನಾಯಿಗಳ ತರ ನೋಡ್ತಾ ಇದ್ರು. ಮಕ್ಕಳುಗಳು ತಿಂತಾರೆ ಗೊತ್ತಾ, ರೊಟ್ಟಿಗಳು ಮೇಜ್ ಮೇಲೆ ಅದನ್ನ ತಿನ್ಬಿಟ್ಟು ಯಾರು ಕೊಡೋದು ಸರಿಯಲ್ಲ, ನಾಯಿಗಳಿಗೆ ಕೊಡೋದು ಸರಿಯಲ್ಲ. ಯಾಕೆ, ನಾಯಿ ಕೊಟ್ಟರೆ ಗಜ್ಜಿ ರೋಗ ಬಂದ್ಬಿಡ್ತದೆ. ಅದೇ ರೀತಿ ಇಸ್ರೇ ಜನಗಳಿಗೆ ಇಟ್ಟಿರುವಂತ ಆಶೀರ್ವಾದಗಳನ್ನ ನಂಬಿಕೆ ಇಲ್ದಿರ ಅಂತ ಅನ್ಯ ಜನಗಳು ಕೊಟ್ಟರೆ ಏನಾಗ್ತಾರೆ ಅವ್ರಿಗೆ, ಅದ್ರ ಮೇಲೆ ನಂಬಿಕೆ ಜಾಸ್ತಿ ಆಗ್ಬಿಡ್ತಾರೆ, ಅಪನಂಬಿಕೆ ಅದು ಇರ್ತಲ್ಲ ತಪ್ಪಾದ ವಿಚಾರದ ಮೇಲೆ ಆ ನಂಬಿಕೆ ಜಾಸ್ತಿ ಆಗ್ಬಿಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಸ್ತ್ರೀ ಏನು ಉತ್ತರ ಕೊಡ್ತಾರೆ ನೋಡ್ತೀನಿ, ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾರೆ ನೋಡ್ತೀನಿ. ಹಾಂ, ಕಂಟಿನ್ಯೂ.
ಸ್ವಾಮಿ ಆ ಮಾತು ನಿಜವೇ. ನಾಯಿ ಮರಿಗಳಂತೂ ತಮ್ಮ ಯಜಮಾನರ ಮೇಜಿನಿಂದ ಬೀಳುವ ರೊಟ್ಟಿಯ ತುಂಡುಗಳನ್ನು ತಿನ್ನುತ್ತಾವಲ್ಲ ಅಂದಳು.
ನೋಡ್ರ
ಆಗ ಏಸು
ಏನು ಉತ್ತರ ಕೊಟ್ರಂತೆ, ಹೌದು ಸ್ವಾಮಿ ಕರೆಕ್ಟೇ, ಆದರೂ ನಾಯಿಗಳು ಏನು ಮಾಡ್ತಾವಂತೆ, ಯಜಮಾನನ ಮೇಜಿಂದ ಬೀಳಂಥ ತುಂಡುಗಳನ್ನ ತಿಂತವಲ್ವಾ ಅಂತ ಹೇಳ್ತಾರೆ. ಅದಕ್ಕೆ ಏಸು ಏನು ಮಾಡ್ತಾರೆ, ನಿನ್ನ ನಂಬಿಕೆ ನಿಂಗೆ ಗುಣಪಡಿಸಿದೆ ಅಂತ ಹೇಳ್ತಾರೆ. ನೋಡಿರ್ತೀನಿ, ಕರ್ತನಲ್ಲಿ ಪ್ರೀತಿ ಅಂದರೆ ಇದೇ ಮಾತನ್ನ ನಾವು ಐಶ್ವರ್ಯವಂತನ ಲಾಜೋಸ್ ಕಥೆಯಲ್ಲಿ ಓದಿದ್ರಿ. ಏನು ಹೇಳ್ತಾರೆ ಅವರು, ಐಶ್ವರ್ಯವಂತನ ಮೇಜಿನ ಬೀಳಂಥ ತುಂಡುಗಳನ್ನ ಏನ್ರಿ ತಿನ್ನೋದಕ್ಕೆ ಕಾಯ್ತಾ ಇದ್ರಂತೆ ಅಂದ್ರೆ. ಅಲ್ಲಿ ಅಲ್ಲಿ ಸ್ವಲ್ಪ ಸ್ವಲ್ಪ ಇಸ್ರೇ ಜನಗಳಿಂದ ಆಗಂತ ಆಶೀರ್ವಾದಕ್ಕೋಸ್ಕರ ಏನ್ ಮಾಡ್ತಾರೆ ಅನ್ಯ ಜನಗಳು, ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಜನಗಳು ಕಾಯ್ತಾ ಇದ್ರಂತೆ. ಇದನ್ನೇ ಮೇಜ್ ಮೇಲೆ ಬೀಳಂತ ರೊಟ್ಟಿಗಳನ್ನ ತಿನ್ನೋದು ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ ಅಲ್ವರ. ಆದ್ರೆ ಒಂದ್ ದಿನ ಬಂತು, ಇಬ್ರು ಏನಾದ್ರಂತೆ, ಇಬ್ರು ಸತೋದ್ರು, ಭಿಕ್ಷುಕನು ಸತೋದ ಏನ್ರಿ, ಅಲ್ಲಿ ಐಶ್ವರ್ಯವಂತ ಕೂಡ ಏನಂತೆ ಸತೋದ್ರಂತೆ. ಏನ್ ಮೀನಿಂಗ್, ಸತೋಗ್ಬಿಟ್ರು ಅಂತಂದ್ರೆ ಅವ್ರ ಕಾಲಗಳು ಮುಗೀತು, ಅವ್ರ ಯುಗಗಳು ಮುಗೀತು, ಟೈಮ್ ಪೀರಿಯಡ್ ಅವ್ರಿಗೆ ದೇವರು ಕೊಟ್ಟಂಥ ಕೃಪಾ ಸಮಯಗಳು ಏನಾಯ್ತಂತೆ ಎಲ್ಲವೂ ಮುಗೀತು. ಅಂದರೆ ಯಹೂದಿಯರಿಗೆ ದೇವರು ಸ್ಪೆಷಲ್ ಆಗಿರೋಂಥ ಫೇವ್ರೆಟ್ ಟೈಮ್ ಏನು ಮಾಡಿದ್ರು ಕೊಟ್ಟಿದ್ರು, ಅದೇನಾಯಿತು ಎಂಡಾಯಿತು. ಅನ್ಯ ಜನಾಂಗದವರಿಗೆ ದೇವರು ಒಂದು ಕೋಪದ ಸಮಯ ಇತ್ತು, ಅದೇನಾಯಿತು ಎಂಡಾಯಿತು. ಆವಾಗಿಂದ ಏನ್ರಿ ಅನ್ಯ ಜನಾಂಗದವರಿಗೆ ದೇವ್ರ ಕೃಪೆ ಶುರು ಆಯಿತು, ಆದರೆ ಯಹೂದಿಯರಿಗೆ ದೇವರು ಕೋಪ ಶುರು ಆಯ್ತು ರೀ. ನೋಡಿ ಓದೋಣ ರೋಮಾಪುರದಲ್ಲಿ 10:4, ರೋಮಾಪುರದಲ್ಲಿ ಹತ್ತನೇ ಅಧ್ಯಾಯ.
ನಂಬುವವರೆಲ್ಲರಿಗೆ ಮುಕ್ತಿಯನ್ನು ದೊರಕಿಸಿರುವ ಕ್ರಿಸ್ತನಿಂದಲೇ ಕರ್ಮ ಮಾರ್ಗಕ್ಕೆ ಅಂತ್ಯವಾಯಿತು.
ಕರ್ಮ ಮರಕ್ಕೇನಿತ್ತು ಅಂತ್ಯವಾಯಿತು. ಸೊ ಏನಾದರೂ
ಅಂತ್ಯವಾಯಿತು.
ತೀರೋದ್ರು ಅಂತ್ಯವಾಯಿತು, ಹೊಸ ಯುಗ ಏನಾಯ್ತು ಶುರು ಆಯ್ತು. ಅದಕ್ಕೆ ನಾವು ಎಷ್ಟೊತ್ತಿಗೆ ವಾಕ್ಯದಲ್ಲಿ ಓದ್ತೀರಿ, ನಾ ಎಲ್ಲ ವಾಕ್ಯಗಳು ಓದಿಸೋದಿಲ್ಲ, ಯಾಕಂದ್ರೆ ನಿಮ್ಗೆ ಎಲ್ಲ ವಾಕ್ಯಗಳು ಚೆನ್ನಾಗಿ ಗೊತ್ತಿದೆ. ಕೆಲವೊಂದು ವಾಕ್ಯಗಳು ಮಾತ್ರ ಓದೋಣ ನೋಡಿ. ಅಲ್ಲಿ ಯೇಸುಕ್ರಿಸ್ತ ಹೇಳ್ತಾರೆ ಮತ್ತೆ 23:32ರಲ್ಲಿ, ಏನು ಯೆರೂಸಲೇಮೇ ಯೆರೂಸಲೇಮೇ ಪ್ರವಾದಿಗಳನ್ನ ಏನ್ರಿ ಪ್ರಾಣ ತೆಗಿಯೋಳಿ ಅಲ್ವರ, ಏನ್ರಿ ಕೋಳಿ ತನ್ನ ಮರಿಗಳನ್ನ ರೆಕ್ಕೆ ಕಡೆ ಸೇರಿಸೋ ರೀತಿಯಲ್ಲಿ ನಾನು ನಿಮ್ಮನ್ನು ಸೇರಿಸ್ಬೇಕು ಅಂತ ಎಷ್ಟೋ ಸರ್ತಿ ಪ್ರಯತ್ನ ಮಾಡಿದ್ದೀನಿ, ನಿಮ್ಗೇನಿಲ್ಲ, ನಿಮಗೆ ಮನಸ್ಸಿಲ್ಲ ಅಂತಂದ್ರು. ಅಂದರೆ ಇಸ್ರೇಲ್ ಜನಗಳಿಗೆ ಗುಣಪಡಿಸೋದಕ್ಕೆ ಎಷ್ಟೋ ಸತಿ ಏನು ಮಾಡೋರ ದೇವರು ಪ್ರಯತ್ನ ಮಾಡೋರ, ಇಸ್ರೇಲ್ ಜನಗಳಿಗೆ ಮನಸ್ಸಿಲ್ಲ. ಯಾವಾಗ ಮನಸ್ಸಿಲ್ವೋ ಯೇಸು ಕ್ರಿಸ್ತನೇ ಜಡ್ಜ್ಮೆಂಟ್ ಕೊಟ್ಬಿಟ್ರೆ ಗೊತ್ತಾ, ನಿಮ್ಮ ಮನೆ ನಿಮಗೆ ಬರಿದಾಗಿದೆ ಅಂತ ಜಡ್ಜ್ಮೆಂಟ್ ಏನು ಮಾಡ್ತಾರೆ ಪಾಸ್ ಮಾಡ್ತಾರೆ ಇಸ್ರೇಲ್ ಜನಗಳನ್ನ, ದೇವ್ರು ಏನು ಮಾಡ್ರು ಕೈ ಬಿಟ್ಬಿಟ್ರಿ. ಅದಕ್ಕೆ ಯಾವಾಗ ಇಸ್ರೇಲ್ ಜನಗಳಿಗೆ ಕೈ ಬಿಟ್ಟರೋ ಅನ್ಯ ಜನಾಂಗದವ್ರ ಕಡೆಗೆ ಏನಾಯ್ತು ಸುವಾರ್ತೆ ಹೋಗೋದಿಕ್ಕೆ ಶುರು ಆಯಿತು. ಓದಿ ಅಪೊಸ್ತಲ ಕೃತ್ಯಗಳು 13:46, ಅಪೊಸ್ತಲ ಕೃತ್ಯಗಳು 13:46.
ಆಗ ಪೌಲನು ಬಾರ್ನಬನು ಧೈರ್ಯದಿಂದ ಮಾತಾಡಿ, ದೇವರ ವಾಕ್ಯವನ್ನು ಮೊದಲು ನಿಮಗೆ ಹೇಳುವುದು ಅವಶ್ಯವಾಗಿತ್ತು. ಆದರೆ ನೀವು ಅದನ್ನು ತಳ್ಳಿಬಿಟ್ಟು ನಿಮ್ಮನ್ನು ನಿತ್ಯ ಜೀವಕ್ಕೆ ಅಪಾತ್ರರೆಂದು ತೀರ್ಪು ಮಾಡಿಕೊಂಡದ್ದರಿಂದ ಈಗೋ ನಾವು ನಿಮ್ಮನ್ನು ಬಿಟ್ಟು ಅನ್ಯಜನರ ಕಡೆಗೆ ಹೋಗುತ್ತೇವೆ.
ನೋಡ್ರ, ಅದರಿಂದ ನೀವು ಅಪ್ಪ ಏನ್ತಾರೆ ಅಯೋಗ್ಯರಾಗಿ ಮಾಡ್ಕೊಂಡಿರಿಂದ ನಿಮ್ಮನೆ ಬಿಟ್ಬಿಟ್ಟು ಎಲ್ಲಿಗೆ ಹೋಗ್ತೀರಂತೆ? ಹಾ, ಅನ್ಯ ಜನರ
ಅನ್ಯಜನ
ಕಡೆಗೆ ಹೋಗ್ತಾನೆ
ಅನ್ಯಜನ
ಅಂತ ನೋಡ್ರ. ಅದಕ್ಕೆ ಇಸ್ರೇಲ್ಗೆ ಮಾಡೋ ದೇವರು ಶಿಕ್ಷೆ ಕೊಟ್ಟರು, ಅವರು ಮರಣ ಹೊಂದರು. ದೇರ್ ಪೀರಿಯಡ್ ಎಂಡೆಡ್. ದೇವ್ರು ಕೊಟ್ಟಂತ ಸ್ಪೆಷಲ್ ಪೀರಿಯಡ್ ಏನೈತೆ ಅವ್ರಿಗೆ? ಮುಗಿದೋಯ್ತು. ಅದಕ್ಕೆ ಚೆನ್ನಾಗಿ ಜ್ಞಾಪಿಸ್ಕೊಳ್ಳಿ, ಏನೋ ಇವೆಲ್ಲ ವಾಕ್ಯಗಳು ನಿಮ್ಗೆ ಚೆನ್ನಾಗಿ ಗೊತ್ತಿರದೆ. ಯೇಸು ಕ್ರಿಸ್ತ ಶಿಲುಬೆಗೆ ಎತ್ಕೊಂಡು ಹೋಗ್ತಾ ಇರ್ಬೇಕು, ಏನ್ ಮಾಡ್ತಾರೆ? ಸ್ತ್ರೀಗಳು ಕಣ್ಣು ಹಿಡಿತಾರೆ. ಯೇಸು ಕ್ರಿಸ್ತ ಹೇಳ್ತಾರೆ, ನನಗಾಗೆ ನೀವು ಯಾಕೆ ಕಣ್ಣು ಹಿಡಿತೀರಾ? ನಿಮಗಾಗಿ ನೀವು ಕಣ್ಣೀರು ಹಿಡೀರಿ. ಲೂಕಾ 23:27-29 ಇಪ್ಪತ್ತೊಂಬತ್ತರಲ್ಲಿ ಹೇಳ್ತಾರೆ, ನನಗಾಗೆ ಕಣ್ಣೀರು ಇಟ್ಬಿಟ್ರಿ, ನಿಮ್ಮ ಮೇಲೆ ಬರುವಂಥ ಉಪದ್ರವಗಳು ನೆನೆಸ್ಕೊಂಡು ಏನು ಮಾಡಿ ನೀವು? ನೀವು ಕಣ್ಣೀರು ಹಿಡೀರಿ ಅಂತ ಹೇಳ್ತಾರೆ. ಅದರ ಗರ್ಭವತಿ ಸ್ತ್ರೀಗಳಿಗೆ ಅಯ್ಯೋ ಅಂತ ಯೇಸು ಕ್ರಿಸ್ತ ಹೇಳ್ತಾರೆ. ಇನ್ನೊಂದು ಕಡೆ ಹೇಳ್ಬೇಕಾದ್ರೆ ಲೂಕಾ 19:41-44 ಹೇಳ್ಬೇಕಾದ್ರೆ ಹೇಳ್ತಾರೆ, ಅಲ್ಲಿ ಇಸ್ರೇಲ್ ಜನಗಳು ಇಸ್ರೇಲ್ ನೋಡ್ಬಿಟ್ಟು ಕಣ್ಣು ಹಿಡಿತಾರೆ. ಯೆರೂಸಲೇಮೇ ಯೆರೂಸಲೇಮೇ, ಅಯ್ಯೋ ಇವಾಗಾದರೂ ನೀನು ಕಣ್ಣು ತೆರೆದಿದೆ, ಎಷ್ಟೋ ಚೆನ್ನಾಗಿರ್ತಾ ಇತ್ತು, ನಿನ್ನ ಮೇಲೆ ಎಂಥ ವಿಪತ್ತು ಬರ್ತದೆ, ಯೆರೂಸಲೇಮ್ ಸಮಾಧಾನ ನಗರ ಹಾಳಾಗ್ಬಿಡ್ತಾರಲ್ಲ ಅಂತ ಕಣ್ಣೀರು ಇಡ್ತಾರೆ ಯೇಸು ಕ್ರಿಸ್ತ. ಯಾಕೆ ಇಸ್ರೇಲ್ ಜನಗಳನ್ನ ದೇವ್ರು ಏನು ಮಾಡೋರು? ಕೈ ಬಿಟ್ಬಿಟ್ರು. ಓದಿ ನೋಡಿ ವಾಕ್ಯನ, ಲೂಕಾ 19:41-44.
ತರುವಾಯ ಆತನು ಸಮೀಪಕ್ಕೆ ಬಂದಾಗ ಪಟ್ಟಣವನ್ನು ನೋಡಿ ಅದರ ವಿಷಯವಾಗಿ ಅತ್ತು, ನೀನಾದರೂ ಸಮಾಧಾನಕ್ಕೆ ಬೇಕಾದದ್ದನ್ನು ಇದೇ ದಿನದಲ್ಲಿ ತಿಳಿದುಕೊಂಡರೆ ಎಷ್ಟೋ ಒಳ್ಳೆಯದು, ಆದರೆ ಈಗ ಅದು ನಿನ್ನ ಕಣ್ಣಿಗೆ
ಹಾಂ, ನಿನ್ನ ಕಣ್ಣಿಗೆ ಏನಾಗಿದೆ? ಹಾಂ, ಮರೆಯಾಗಿದೆ ನೋಡ್ರ. ಇವಾಗಾರ ತಿಳ್ಕೊಂಡೆ ಚೆನ್ನಾಗಿರ್ತಿತ್ತು. ಆದರೆ ನಿನ್ನ ಕಣ್ಣು ಏನಾಗಿದೆ? ಬ್ಲೈಂಡ್ ಆಗಿದೆ ಅಂತ ಇಸ್ರೇಲ್ ಜನಗಳು ಹೇಳ್ತಾರೆ. ಅದೇ ಹೇಳಿದ್ರಿ, ಪಿಲಾತೋ ಏನು ಮಾಡ್ತಾರೆ? ಯೇಸು ಕ್ರಿಸ್ತನ ಕದ್ಬಿಟ್ಟು, ಅಯ್ಯೋ ಇವ್ರಿಗೂ ನನಗೂ ಸಂಬಂಧ ಇಲ್ಲಪ್ಪ, ಇವ್ರ ಮರಣಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ಬೇಕಾರೆ, ಆವಾಗ ಇಸ್ರೇಲ್ ಜನಗಳು ಏನಂತಾರೆ? ಹಾಂ, ಇಸ್ರೇಲ್ ಜನಗಳು ಹಾಂ ಯೇಸು ಕ್ರಿಸ್ತನ ನೋಡ್ಬಿಟ್ಟು, ಪಿಲಾತ್ ನೋಡ್ಬಿಟ್ಟು ಏನು ಹೇಳ್ತಾರೆ? ಹಾಂ, ಈತನ ರಕ್ತ ನಮ್ಮ ಮೇಲೆ ನಮ್ಮ ಮಕ್ಕಳ ಮೇಲೆ ಇರಲಿ ಅಂತ ಹೇಳ್ತಾರೆ. ನೋಡಿ ಮ್ಯಾಥ್ಯೂ 27:25. ಮ್ಯಾಥ್ಯೂ 27:25 ಯಾರು ಓದ್ತೀರಾ?
ಫಸ್ಟ್ ಅವನನ್ನು ಕೊಲ್ಲಿಸಿದ್ದಕ್ಕೆ ನಾವು ನಮ್ಮ ಮಕ್ಕಳು ಉತ್ತರ ಕೊಡುತ್ತೇವೆ ಅಂದರು.
ನೋಡ್ರ, ಅವ್ನ ಕೊಲ್ಸಿದ್ದಕ್ಕೆ ನಾವು ಏನ್ ಮಾಡ್ತೀರಿ? ನಮ್ಮ ಮಕ್ಕಳು ಉತ್ತರ ಕೊಡ್ತೀನಿ ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಅದೇ ಪ್ರಕಾರ ಆಯ್ತು ರೀ. ಅದರ ಯಾವ ಥರ ಉತ್ತರ ಕೊಡ್ಬೇಕಾಯ್ತು ಅಂತಂದ್ರೆ, 70ನೇ ಶತಮಾನದಲ್ಲಿ ಇಸ್ರೇಲ್ನ ನಾಶ ಮಾಡಾಕ್ಬಿಟ್ರಿ ರೀ. ಏನಪ್ಪ ಮಾಡ್ತಾರೆ ಅಂದರೆ, ಈ ರೋಮನ್ಸ್ ಬಂದ್ಬಿಟ್ಟು ಇಸ್ರೇಲ್ ಮೇಲೆ ಎಷ್ಟು ದ್ವೇಷ ಇರ್ತಾನೆ, ಒಬ್ಬರು ತಪ್ಪಿಸ್ಕೊಂಡು ಮಾಡಿದ್ರಿ ರೀ. ಅದಕ್ಕೆ ಏನು ಮಾಡ್ತಾರೆ, ಯೆರೂಸಲೇಮ್ ಕೋಟೆ ಸುತ್ತಲೂ ಇನ್ನೊಂದು ಕೋಟೆ ಕಟ್ತಾರೆ. ಕೋಟೆ ಕಟ್ಬಿಟ್ಟು ಅದಕ್ಕೆ ಒಂದು ಬಾಗಿಲು ಇರಬಾರ್ದು ರೀ. ಒಬ್ಬ ಯಹೂದಿಯನ್ನು ತಪ್ಪಿಸ್ಕೊಂಡು ಬಂದರೆ ಅವನ್ನ ಸಿಗ್ದಾಕ್ಬಿಡಿ ಅಂತ ರೂಲ್ಸ್ ಕೊಟ್ಟಿದ್ದಾನೆ ರೀ ರೋಮನ್ ಎಂಪರರ್ ಟೈಟಸ್. ಹೆಂಗ್ ಗೊತ್ತಾ ಮಾಡ್ತಾರೆ, ಶಿಲ್ಬೆ ಮೇಲೆ ಎಷ್ಟು ಶಿಲ್ಬೆಗಳಿದೆಯೋ ಎಲ್ಲಾರನ್ನೂ ಹೊಡೆದು ಸಾಯ್ಸಾಕ್ಬಿಡ್ತಾನೆ ರೀ. ಕೊನೆಗೆ ಶಿಲ್ಬೆಗಳು ಖಾಲಿ ಆಗ್ಬಿಡ್ತಾರೆ, ಮರಕ್ಕೆ ಹೊಡೆದ್ಬಿಡ್ತಾನೆ. ಮರಗಳು ಸಿಗ್ದಿರ್ಬೇಕ್ರೆ ಹೆಂಗ್ ಗೊತ್ತಾ ಮಾಡ್ತಾರೆ, ಮನೆ ಹೊಸ್ಲು ಇತ್ತು ಗೊತ್ತಾ, ಮನೆ ಬಾಗಿಲು ಹೊಸ್ಲು ಅಲ್ವರ. ಅದಕ್ಕೆ ಏನು ಮಾಡ್ತಾನೆ, ತೋಂಡಕ್ಕೆ ಕರ್ತನ್ ಕಟ್ಬಿಡ್ರಿ ಅಂತ ಹೇಳ್ತಾನೆ. ಯಹೂದ್ಯರನ್ನೆಲ್ಲಾರನ್ನು ಎಲ್ಲಾನು ಶಿಲ್ಬೆ ಶಿಲ್ಬೆಗೆ ಹಾಕಂಗೆ ಹಂಗೆಲ್ಲಿ ನೇತಾಕ್ಬಿಡ್ತಾನೆ ರೀ. ಆ ಥರ ಭಯಂಕರವಾಗಿರೋಂಥ ದೇವ್ರ ಕೋಪ ಯಹೂದ್ಯರ ಮೇಲೆ ಬಂತು. ಸೊ ಜೂಯಿಶ್ ಪೀಪಲ್ದು ಪೀರಿಯಡ್ ಆಫ್ ಫೇವರ್ ಏನಾಯ್ತು ಅಲ್ಲಿ? ಅಲ್ಲಿ ಎಂಡ್ ಆಯಿತು. ಅವ್ರಿಗೆ ದೇವ್ರು ಕೊಟ್ಟಂಥ ಕೃಪೆಯ ಸಮಯ ಏನಾಯ್ತು ಅಲ್ಲಿ? ಮುಗಿದೋಯ್ತು ಅಲ್ವರ. ಯಾವಾಗ ಇವ್ರಿಗೆ ಮುಗಿದೋಯ್ತು, ಅಲ್ಲಿ ಏನಾಯ್ತು? ಹಾಂ, ಏನ್ರಿ ಲಾಜರಸ್ಗು ಕೂಡ ಮುಗೀತು. ಅಂದರೆ ಲಾಜರಸ್ ಕೊಟ್ಟಿರೋಂಥ ಒಂದು ಏನ್ರಿ ದೇವರ ಒಂದು ಕೋಪದ ಸಮಯ ಏನಾಯ್ತು? ಮುಗೀತು. ಅವಾಗ ಯಹೂದ್ಯರಿಗೆ ಬಿಟ್ಟರೆ ಬೇರೆ ಯಾರಿಗೂ ಫೇವರ್ ಇರಲಿಲ್ಲ ರೀ. ಆದರೆ ಸ್ಪೆಷಲ್ ಆಗಿ ಅವಾಗಿಂದ ಏನಾಯ್ತು, ಫೇವರ್ ಬರೋಕ್ಕೆ ಶುರು ಆಯಿತು. ಅದಕ್ಕೆ ನಮ್ಮ ಬೈಬಲ್ ಓದ್ಬೇಕಾರೆ, ಕೊರ್ನೋಲಿಯಸ್ ಫಸ್ಟ್ ಜೆಂಟೈಲ್ ಕನ್ವರ್ಟ್ ಯಾವಾಗ ಆಗಿದ್ದು? ಯೇಸು ಕ್ರಿಸ್ತ ಸತ್ತಿದ 3.5 ವರ್ಷದ ನಂತರ ಏನಾಗಿದೆ? ಪೇತ್ರ ಹೋಗ್ಬಿಟ್ಟು ಏನು ಮಾಡ್ತಾರೆ, ಸುವಾರ್ತೆಯನ್ನು ಸಾರ್ತಾರೆ. ಅಶುದ್ಧ ನಿಮ್ಮಲ್ಲಿ ಬರ್ತದೆ, ಶುದ್ಧವಾದದ್ದು ತಿನ್ನು ತಿನ್ನು ಅಂತ ಹೇಳ್ಬೇಕಾರೆ ಮೀನಿಂಗ್ ಹೋಗಿ ಸುವಾರ್ತೆ ಏನು ಅನ್ಯ ಜನಕ್ಕೆ ಏನು ಮಾಡಿ ನೀವು ಸಾರಿ ಅಂತ. ಅದಕ್ಕೆ ನೋಡ್ಬೇಕಾರೆ ಏನ್ರಿ, ಅಲ್ಲಿ ಅಬ್ರಾಹ್ಮನ ಮಡಿಲಿ ಕರ್ಕೊಂಡು ಹೋದ್ರಂತೆ. ಯಾರು? ದೇವದೂತರು ಅಲ್ವರ. ಅಪೋಸ್ತಲರು ಎಲ್ಲ ಏನಾಗಿದ್ರು? ದೇವದೂತರುಗಳು. ಯಾಕಂದ್ರೆ ಅಬ್ರಾಹ್ಮನ ಮಡಿಲಿ ಅಂತಂದ್ರೆ ಅಬ್ರಾಹ್ಮನ ಯಾರಿಗೆ ಹೋಲಿಸ್ಬೋದು? ನಾವೇನ್ರಿ ತಂದೆಯ ದೇವರಿಗೆ ಏನು ಮಾಡ್ಬೋದು? ನಾವು ಹೋಲಿಸ್ಬೋದು, ಕರೆಕ್ಟಾ? ಹೆಂಗೆ ತಂದೆಯ ದೇವರು ತನ್ನ ಒಬ್ಬನೇ ಮಗನ ಹಿಂಗೆ ಬಲಿ ಕೊಟ್ರು, ಅಬ್ರಾಹ್ಮ ತನ್ನ ಒಬ್ಬನೇ ಮಗನ ಇಸಾಕ್ ಏನು ಮಾಡೋದು ಬಲಿ ಕೊಟ್ರು? ಅದರ ಛಾಯೆ ಸ್ವರೂಪ ಕ್ಲಾಸಸ್ ಓದಿದಿರಲ್ಲ, ಚೆನ್ನಾಗಿ ಆಗ್ತಾ ಇದೆಯಾ? ಫಸ್ಟ್ ಫಸ್ಟ್ ಕ್ಲಾಸಸ್ ಎಲ್ಲ ಮರ್ತೋಗ್ಬಿಡ್ತೀರಾ ನೀವು? ಅದರ ಬೈಬಲ್ ಓದ್ಬೇಕಾದ್ರೆ ಹೆಂಗೆ ಕಲ್ಸ್ಬಿಟ್ಟಿದ್ರಿ? 10 ವಿಧಗಳು ಅದರ ಛಾಯೆ ಸ್ವರೂಪ, ಛಾಯೆ ಸ್ವರೂಪ. ಅಂದ್ರೆ ಅಬ್ರಾಹ್ಮನ ಸತ್ಯವೇದಲ್ಲಿ ದೇವರಿಗೆ ಹೋಲಿಕೆ ಅಲ್ವರ. ಅದಕ್ಕೆ ಏನ್ರಿ ಇವನ್ನ ಅಬ್ರಾಹ್ಮ ಮಡಿಲಿ ಕೂಡಿಸ್ಬಿಟ್ರು ಅಂತಂದ್ರೆ, ಅಬ್ರಾಹ್ಮ ಮಡಿಲು, ಅಬ್ರಾಹ್ಮ ಮಡಿಲಲ್ಲಿ ಯಾರು ಇರ್ತಾರೆ? ಅಬ್ರಾಹ್ಮ ಮಕ್ಕಳು ಇರ್ತಾರೆ ಅಲ್ವರ. ಅಂದ್ರೆ ದೇವ್ರ ಮಡಿಲಲ್ಲಿ ಅನ್ಯ ಜನಗ ನಮ್ಮ ನೇಮ್ ಔಟ್ ಹೋಗಿ ಕುಂಡಿಸ್ಬಿಟ್ರು, ಹಂಗ ನಾವೇನಾಗ್ಬಿಟ್ರಿ ದೇವರ ಮಕ್ಕಳು. ಓದಿಂತೀನಿ ಗಲಾತಿಯರು ಮೂರು, ಗಲಾತಿಯರು 3:29.
ನೀವು
ನೀವು
ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು ವಾಗ್ದಾನಕ್ಕನುಸಾರವಾಗಿ ಬಾಧ್ಯರು ಆಗಿದ್ದೀರಿ.
ನೋಡ್ರ ಆಮೇಲೆ ಹಾ ಮುಗಿತ.
ಆದರೆ ನಾನು ಹೇಳುವುದೇನೆಂದರೆ
ಹಾ ಮೋಸ್ಟ್ಲಿ ಮುಗಿತ ಸರ್, ಥ್ಯಾಂಕ್ ಯು.
ನಾನು
ಓಕೆ ಓಕೆ
ಆಸ್ತಿಗಿಲ್ಲ.
ಥ್ಯಾಂಕ್ ಯು ಬ್ರದರ್. ಸೊ ಅದಕ್ಕೆ ನೋಡ್ಬೇಕಾದ್ರೆ ಅದಕ್ಕೆ ಏನು ಹೇಳ್ತಾರೆ, ನಂಬುವವರೇ ಅಬ್ರಾಹ್ಮಿನ ಮಕ್ಕಳು ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಅದರ ನೀವು ಕ್ರಿಸ್ತನವರಾಗಿದ್ರೆ ಏನಂತೆ, ಅಬ್ರಾಹ್ಮಿನ ಸಂತತಿಯವರು. ನಾವೆಲ್ಲ ಏನಾಗ್ಬಿಟ್ರೆ ನಂಬಿಕೆ ಇದ್ದಾನವಲ್ಲ, ಅಬ್ರಾಹ್ಮಿನ ಮಕ್ಕಳು ವಾಗ್ದಾನಕ್ಕನುಸಾರವಾಗಿ ಏನ್ರಿ ಬಾಧ್ಯರು. ಹಾಗಾದ್ರೆ ಅನ್ಯ ಜನಾಂಗದಾರ ನಮ್ಮನ್ನ ದೇವ್ರ ಮಕ್ಕಳಾಗಿ ಏನ್ ಮಾಡಿದ್ರು, ನಮ್ಮನ್ನ ಸ್ವೀಕಾರ ಮಾಡಿದ್ರು ಅಲ್ವರ. ಹೆಂಗಪ್ಪ ಕ್ರಿಸ್ತನ ಮೇಲೆ ನಂಬಿಕೆ ಇರೋದ್ರಿಂದ. ಯೋಹಾನ 1:12 ಹೋದ್ರಿ.
ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು.
ನೋಡ್ರಪ್ಪ ಎಷ್ಟು ಕ್ಲಿಯರ್ ಆಗಿ ನೋಡ್ತೀನಿ, ಯಾರೇ ನಂಬಿಕೆ ಇಟ್ಟರೆ ದೇವ್ರ ಮಕ್ಕಳ ಅದಕ್ಕೆ ಮಾಡಿ ಅಧಿಕಾರ ಕೊಟ್ಟರು ಅಲ್ವರ. ಹಂಗಾರೆ ಲಾಜಿಕ್ ಎಲ್ಲೋಗ್ಬಿಟ್ಟು, ಅಬ್ರಾಹ್ಮ ಮಾಡ್ಲಿಕ್ಕೆ ಹೋಗ್ಬಿಟ್ಟು ದೇವ್ರ ಮಕ್ಕಳಾಗ್ಬಿಟ್ರು, ಅನ್ಯ ಜನಗಳು ದೇವ್ರ ಮಕ್ಕಳಿಗೆ ಅವಕಾಶ ಕೊಟ್ಟರು. ಸರಿ ಇವಾಗ ಇವರು ಇಲ್ಲಿ ದೇವ್ರ ಮಕ್ಕಳು ಆಗ್ತಾ ಇದ್ರೆ ಅನ್ಯ ಜನಗದವರು, ಇಸ್ರೇಲ್ ಜನಗಳಿಗೆ ಏನಾಯ್ತಂತಲ್ಲಿ ಅದರ ದೇವರ ಒಂದು ಕೋಪ ಅಲ್ವರ. ನಾವೇನಂತ ನೋಡ್ತೀರಿ ಅಲ್ಲಿ ಐಶ್ವರ್ಯವಂತನು ಏನ್ರಿ ಪಾತಾಳದಲ್ಲಿ ಏನ್ ಮಾಡ್ತದೆ ಯಾತನೆ ಪಡ್ತಾ ಇದ್ದಂತೆ ಅಲ್ವರ. ಒಂದೇ ಒಂದು ತೊಟ್ಟು ನೀರಿಗೆ ಏನ್ ಮಾಡ್ತಂತೆ ಧವಕ ಪಡ್ತಾ ಇದ್ದಂತೆ ಅಲ್ವರ. ಅದೇನಪ್ಪಾ ಅಂದ್ರೆ ಅರ್ಥ, ಯಾವಾಗ ಇಸ್ರೇಲ್ ಜನಗಳು ಯೇಸುಕ್ರಿಸ್ತನ ಶಿಲುಬೆಗೆ ಸಾಯಿಸಿ ಹಾಕಿದ್ರು, ದೇವ್ರು ಕೊಟ್ರು ನೋಡ್ರಿ ಇಸ್ರೇಲ್ ಜನಗಳಿಗೆ ಅಂತ ದಂಡನೆ ಶಿಕ್ಷೆ ಬಿಡ್ತಾರ. ಬೈಬಲ್ ಒಂದು ನೀತಿನೇ ಇದೆ ಏನ್ರಿ, ಇನೋಸೆಂಟ್ ಬ್ಲಡ್ ಅಂತ ಅದೊಂದು ಸಬ್ಜೆಕ್ಟ್ ಇದೆ ದೇವ್ರ ಚಿತ್ರ ನೋಡೋಣ. ಏನ ಬ್ಲಡ್ ಗಿಲ್ಟಿನೆಸ್, ಇಸ್ರೇಲಲ್ಲಿ ಏನ್ರಿ ನಿರ್ದೋಷಿಯ ರಕ್ತನ ಸುರಿಸ್ಬಾರ್ದು, ಸುರಿಸಿದ್ರೆ ಏನೆಲ್ಲ ಶಾಪ ಬರ್ತಾರೆ ಅಂತ ಒಂದು ನೀತಿ ನಿಯಮನೇ ಇದೆ. ಇದೆಲ್ಲ ಬಂದ್ಬಿಡ್ತು ರೀ ಇಸ್ರೇಲ್ ಜನಗಳ ಮೇಲೆ. ಪಿಲಾತ್ ಮುಂದೆ ಸುಮ್ಮನೆ ಇರಲಾರ್ದೆ ಹೇಳ್ಕೊಂಬಿಟ್ರು, ಈ ರಕ್ತ ನಮ್ಮ ಮೇಲಿನ ಮಕ್ಕಳ ಮೇಲೆ ಬರಲಿ, ನಾವು ಜವಾಬು ಕೊಡ್ತೀನಿ ಅಂತ. ಹಂಗೆ ಆಗೋಯ್ತು ರೀ ಅಂತೀನಿ. ಹೆಂಗೆ ದೇವ್ರು ಹೊಡೆದ್ರು ಅಂತಂದರೆ ಬರ್ಕೊಳ್ರಿ ಅಂತೀನಿ. 70ನೇ ಶತಮಾನದಿಂದ 1800 ವರ್ಷ ವರ್ಲ್ಡ್ ಮ್ಯಾಪಲ್ಲೇ ಇಸ್ರೇಲ್ ಇಲ್ಲ ರೀ. ನಾನು ಹೇಳೋ ಸತ್ಯ, ಬೇಕಾದ್ರೆ ಚೆಕ್ ಮಾಡಿ ನೋಡಿದ್ದೀನಿ. 70 AD ಹಿಡಿದು 1800 ಇಯರ್ಸ್ ವರ್ಲ್ಡ್ ಮ್ಯಾಪಲ್ಲೇ ಇಸ್ರೇಲ್ ಇಲ್ಲ ರೀ, ತೆಗೆದೇ ಬಿಟ್ರು ದೇವರು ಅದರ. ಆಮೇಲೆ ಮುಖ್ಯವಾಗಿ ಹೆಂಗಪ್ಪ ಕೊಟ್ಟರು ಶಿಕ್ಷೆ ಅಂತಂದರೆ ಯಹೂದಿಯರಿಗೆ ಹಿಟ್ಲರ್ ಮುಖಾಂತರ. ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಹಿಟ್ಲರ್ ಏನು ಮಾಡ್ದ ಅಂದರೆ ಎಲ್ಲ ಯುರೋಪಿಯನ್ ಕಂಟ್ರೀಸಲ್ಲಿ ಕಾನ್ಸಂಟ್ರೇಷನ್ ಕ್ಯಾಂಪ್ ಕಟ್ಟಿಸ್ಬಿಟ್ಟು 60 ಲಕ್ಷ ಯಹೂದಿನ ಸಿಸ್ಟಮೆಟಿಕಾಗಿ ಸಾಯಿಸಾಕ್ಬಿಟ್ಟಾರಿ. ಏನು ಮಾಡ್ದ ಅಂದರೆ ಬೆತ್ತಲೆ ರೀ, ಒಬ್ರಿಗೂ ಬಟ್ಟೆ ಇಲ್ಲ, ವಸ್ತ್ರ ಇಲ್ಲ, ಊಟ ಇಲ್ಲ, ತಿಂಡಿ ಇಲ್ಲ. ಅವರ ಒಂದು ವಾರಕ್ಕೆ ಒಂದೇ ಒಂದು ಬ್ರೆಡ್ ತುಂಡು, ಯೋಚನೆ ಮಾಡಿ ಮನುಷ್ಯ ಬದುಕತ್ತ. ಒಂದು ದಿನಕ್ಕೆ ಒಂದೇ ಒಂದು ಗ್ಲಾಸ್ ನೀರು ಅದರ, ಸ್ನಾನನೇ ಇಲ್ಲ ರೀ 4-5 ವರ್ಷ ಸ್ನಾನನೇ ಇಲ್ಲ ಅದರ. ಆ ಥರ ಏನು ಮಾಡಿದ್ರು ಮನುಷ್ಯ ಬದುಕ್ದ. ಅವ್ರು ಸತ್ತೋಗಿದ ಮೇಲೆ ಕೂಡ ಮನುಷ್ಯನ ಬಿಡ್ತಾ ಇಲ್ಲ ರೀ, ಆ ಮನುಷ್ಯನ ದೇಹನೆಲ್ಲ ತುಂಡು ತುಂಡು ಮಾಡಿ ಪೋಸ್ಟ್ ಮಾರ್ಟಮ್ ಮಾಡಿ ಅದು ಒಳಗಡೆ ಇರೋಂಥ ಎಲ್ಲ ಆರ್ಗನ್ಸ್ಗಳನ್ನ ಬೇರೆ ಈ ಥರ ಯೂಸ್ ಮಾಡಿ ಆ ಚರ್ಮಗಳಿಂದ ಲೆದರ್ ಐಟಮ್ಸ್ ಏನು ಮಾಡ್ತಾರು ಮಾಡ್ತಾರು. ಎಂಥ ವೇದನೆ ರೀ ಬಾಬಾ, ಇದ್ರ ಬಗ್ಗೆ ಎಷ್ಟೋ ಫಿಲಮ್ಸ್ ಮಾಡಿದ್ದಾರೆ. ದಯವಿಟ್ಟು ನೀವೇನೋ ಫ್ರೀ ಇದ್ದರೆ ಇದನ್ನೆಲ್ಲ ಯೂಟ್ಯೂಬಲ್ಲಿ ನೀವೇನು ಮಾಡಿ ನೀವು ಓದಿ. ಅಂಥ ಭಯಂಕರವಾಗಿರೋಂಥ ಏನು ಮಾಡಿದ್ರು ಟಾರ್ಚರ್ ಏನು ಕೊಟ್ಟರು ನೋಡಿತೀನಿ. ಇಂಥ ಇದರಲ್ಲಿ ಯಹೂದಿಯರು ಏನು ಗೊತ್ತಾ ಕೇಳ್ಕೊಂಡ್ರ, ಐಶ್ವರ್ಯವಂತರು ಏನು ಗೊತ್ತಾ ಕೇಳ್ಕೊಂಡ, ಅಯ್ಯೋ ದೇವರೇ ಅಬ್ರಾಹ್ಮ ಅಂತ ಕೇಳಿದ್ದು, ಅಬ್ರಾಹ್ಮನೇ ದೇವರೇ ಪ್ರಾರ್ಥನೆ ಕೇಳಿಕೊಂಡು ದಯವಿಟ್ಟು ಸ್ವಲ್ಪ ಫೇವರ್ ಕೊಡು, ದೊಡ್ಡದು ಏನು ಬೇಡ ದೇವರೇ, ಒಂದು ತೊಟ್ಟು ನೀರಷ್ಟು ಅಂತ ವರ್ಲ್ಡ್ ಪವರ್ಸ್ ಹತ್ರ ಆ ಕಾಲದಲ್ಲಿ ಕೇಳ್ಕೊಂಡ್ರೆ ಇಸ್ರೇಲ್ ಜನಗಳ ಸಪೋರ್ಟಿಗೆ ಯಾರೂ ಬರಲಿಲ್ಲ ರೀ. ಯಾರೂ ಇಸ್ರೇಲ್ ಏನು ಮಾಡಲಿಲ್ಲ, ಕಾಪಾಡಲಿಲ್ಲ. 2ನೇ ಮಹಾಯುದ್ಧ ಆಗಿದ್ಮೇಲೇ ಅವ್ರಿಗೇನಾಯ್ತು, ಸ್ವಲ್ಪ ಸಮಾಧಾನ ಸಿಕ್ತು. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಯಹೂದ್ಯರ ಕಾಲ ಇತ್ತು ಮುಗೀತು ತೀರಿತು. ಯಾವಾಗ ಯಹೂದ್ಯರ ಕಾಲ ತೀರಿತೋ ಅನ್ಯ ಜನ ಗೊತ್ತಿಗೆನಾಯ್ತು ಅಲ್ಲಿ ಕಾಲ ಶುರು ಆಯಿತು. ಅಲ್ಲಿವರೆಗೂ ಅನ್ಯ ಜನರಿಗೆ ಏನಿಲ್ಲ, ಕೃಪೆ ಇರಲಿಲ್ಲ. ಅದಕ್ಕೆ ಹೇಳಿದ ಅಪೊಸ್ತಲರು 13:46 ಅಪೊಸ್ತಲ ಕೃತ್ಯಗಳಲ್ಲಿ, ನೀವು ಅಪಾತ್ರರಾಗಿ ಅನಿಸೋದ್ರಿಂದ ನಾವು ಯಾವ ಕಡೆ ತಿರುಗ್ತೀರಿ, ಅನ್ಯ ಜನಗಳು ಕೂಡ ಏನು ಮಾಡ್ತೀರಿ ನಾವು ತಿರುಗ್ತೀರಿ ಅಂತ ಅಲ್ಲರ. ಅದಕ್ಕೆ ಏನು ಕೇಳ್ತಾನೆ ಏನ್ರಿ ಐಶ್ವರ್ಯವಂತನು, ಆಯ್ತು ಸರ್ ಪರವಾಗಿಲ್ಲ ಹಾ ಅಲ್ವರ. ಆಮೇಲೆ ಅಬ್ರಾಮ್ ಏನು ಹೇಳ್ತಾರೆ, ಇಲ್ಲಪ್ಪ ಆ ಕಡೆಯಿಂದ ಒಬ್ರು ಈ ಕಡೆ ಬರಕಲ್ಲ, ಈ ಕಡೆಯಿಂದ ಒಬ್ರು ಬರಕ್ಕಾಗಲ್ಲ. ಯಾಕೆ ಸೆಂಟ್ರಲ್ ಇಂದ ದೊಡ್ಡ ಟಂಗೂರ ಇದೆ. ಯಾವಾಗ ನೋಡ್ತಾನೆ ವಾಕ್ಯ ಏನಿದೆ, ಎಫೆಸದ ಬಂದಂತ ಪತ್ರಿಕೆಯಲ್ಲಿ, ನಾವು ದೇವರಿಂದ ದೂರವಾಗಿದ್ದೆವು ಇವಾಗ ಏನಾಗಿದೀ ಸಮೀಪವಾಗಿದೆ. ಹಂಗೆ ಕ್ರಿಸ್ತನಿಂದ ಇವತ್ತು ಯಹೂದಿಯರು ಕ್ರಿಸ್ತನ ನಂಬ್ತಾರ, ಇವತ್ತು ಯಹೂದ್ಯರು ಕ್ರಿಸ್ತನ್ ನಂಬೋದೇ ಇಲ್ಲ ರೀ. ನೀವು ಯಾವ್ದಾದ್ರು ಯಹೂದಿನ ಹೋಗಿ ಭೇಟಿ ಮಾಡಿಬಿಟ್ಟು ನೀವು ಕ್ರಿಸ್ತನ ಬಗ್ಗೆ ಹೇಳಿರ್ತೀನಿ, ಅವರು ನಮಗೆ ಟೀಚ್ ಮಾಡಿ ನಮ್ಮ ಬೈಬಲ್ ಅಂತ ಅಂತಾರೆ. ಅವ್ರು ಬೈಬಲ್ನೇ ನಂಬಲ್ಲ, ಅವ್ರು ಬರೀ ನಂಬೋದು 5 ಫಸ್ಟ್ ಬುಕ್ಸ್ ಆಫ್ ತೋರ ಅಲ್ವರ. ಆಮೇಲೆ ಹಳೆ ಹುಡುಗರು ಸ್ವಲ್ಪ ಪೋರ್ಷನ್ಸ್ ಏನು ಮಾಡ್ತಾರೆ ನಂಬ್ತಾರೆ ಅಲ್ಲರ. ಹೊಸ ಮಾಡಿಕೆಲ್ಲ ಅವ್ರು ನಂಬೋದೇ ಇಲ್ಲ, ಯಾಕೆಂದರೆ ಅವ್ರು ಇವತ್ತಿಗೂ ಕೂಡ ಮಸ್ಸಿಯಾನ ಎದುರು ನೋಡ್ತಾವ್ರೆ. ಇಸ್ರೇಲ್ಗೆ ಹೋದರೆ ದ ವೇಲಿಂಗ್ ವಾಲ್ ಇದೆ ಅದರ, ಆ ಯೆರೂಸಲೇಮ್ ಟೆಂಪಲ್ಗಿರೋಂಥ ಒಂದೇ ಒಂದು ಗೋಡೆ, ಆ ಗೋಡೆಗೆ ಕಣ್ಣಿಗೆ ಇಟ್ಬಿಟ್ಟು ಏನು ಮಾಡ್ತಾರೆ ಪ್ರೇಯರ್ ಮಾಡ್ಕೊಂತಾರೆ, ಅಯ್ಯೋ ದೇವರೇ 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 ನಮ್ಗೇನು ಮಾಡೋ ಮಸಿಯನ್ ಕೊಡು ಅಂತ. ಯಾಕೆ ಯೇಸು ಕ್ರಿಸ್ತನ್ ಇವತ್ತು ಕೂಡ ಮಸಿಯ ಅಂತ ನಂಬಿಲ್ಲ. ಯೇಸು ಕ್ರಿಸ್ತನ್ ನಂಬದಿರೇ ಇದ್ರೆ ಆ ಒಂದು ಬ್ಯಾಕ್ ಗ್ಯಾಪ್, ಆ ಒಂದು ಬಿರುಕು ಏನಾಗಿದೆ ಹಂಗೆ ಇದೆ, ದೇವ್ರ ಹತ್ರಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ ರೀ. ಯೇಸು ಕ್ರಿಸ್ತನ್ ಅಲ್ದಿರ ಯಾರೋ ದೇವ್ರ ಹತ್ರಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ ರೀ. ಅದಕ್ಕೆ ನೋಡ್ಬೇಕಾರೆ ಧರ್ಮಶಾಸ್ತ್ರದಲ್ಲಿ ಅವ್ರ ನಂಬಿಕೆ ಇದೆ. ಧರ್ಮಶಾಸ್ತ್ರ ಇರೋದ್ರಿಂದ ಯಾರೋ ಯೇಸು ಕ್ರಿಸ್ತನ್ ಬರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರಲ್ಲ ಧರ್ಮಶಾಸ್ತ್ರನ ನೀತಿವಂತರಾಗ ಅದಕ್ಕೆ ಯಾರೋ ಸಾಧ್ಯ ಇಲ್ಲ. ಧರ್ಮಶಾಸ್ತ್ರನ ಯಾರೋ ನೀತಿವಂತರ ಹಂಗಿದ್ದಿದ್ರೆ ಏನ್ರಿ ಯೇಸು ಕ್ರಿಸ್ತ ಬರೋಂಥ ಅವಶ್ಯಕತೆನೇ ಇಲ್ಲ. ಅದಕ್ಕೆ ಗ್ಯಾಪ್ ಇನ್ನ ಇವತ್ತಿದೆ. ಒಬ್ಬ ಯಹೂದಿ ಅನ್ನೋ ದೇವತೆಗೆ ಇವತ್ತು ಬರೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಬರಬೇಕು ಅಂದ್ರೆ ಕ್ರಿಸ್ತನ ಮುಖಾಂತರ ಬರಬೇಕು. ದೇವ್ರಿಗೂ ಮನುಷ್ಯರಿಗೂ ಮಧ್ಯಸ್ಥರು ಒಬ್ಬರೇ. ಯಾರು ಮನುಷ್ಯನಾಗಿರಂತ ಯೇಸು ಕ್ರಿಸ್ತ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತನ ನಂಬಲ್ಲ ಅಂತಂದ್ರೆ ಹೇಗೆ ಬರಕ್ ಸಾಧ್ಯ? ಅದಕ್ಕೆ ಏನ್ ಕೇಳ್ಕೊಂತಾರೆ, ಆಯ್ತು ನಮ್ಮ ಮನೆಗೆ ಏನ್ ಮಾಡಿ ಕಳಿಸಿ, 5 ಜನ ಸಹೋದರ ಇದ್ರೆ ಅಂತ ಹೇಳ್ತಾರೆ. ಇದ್ಯಾರ 5 ಜನ ಸಹೋದರು? ಇದ್ಯಾರಪ್ಪ 5 ಜನ ಸಹೋದರು ಅಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ. ಏನ್ರಿ ಇಸ್ರೇಲ್ ಅಲ್ಲಿ ಗೋತ್ರ ಇತ್ತು, ಎಷ್ಟು ಗೋತ್ರ ಇತ್ತು ಇಸ್ರೇಲ್ ಅಲ್ಲಿ, ಎಷ್ಟು ಗೋತ್ರ ಇತ್ತು ಟೋಟಲ? 12 ಗೋತ್ರ. 12 ಗೋತ್ರ ಅಲ್ವರ. ದಾವಿದನ್ ಕಾಲದಲ್ಲಿ 12 ಗೋತ್ರ ಆಯ್ತು, ಸೋಲೋಮನ್ ಕಾಲದಲ್ಲಿ 12 ಗೋತ್ರ ಆಯ್ತು. ಸೋಲೋಮನ್ ತಿರುಗಿ ಮೇಲೆ ಏನಾಯ್ತು ಇಸ್ರೇಲ್ ಎಷ್ಟು ಭಾಗ ಆಯ್ತು? 2 ಭಾಗ ಆಯ್ತು.
2 ಭಾಗ ಆಯ್ತು. 2 ಭಾಗ,
2 ಗೋತ್ರ ಒಂದ್ ಕಡೆಗೆ ಬರ್ತದೆ, 10 ಗೋತ್ರ ಒಂದ್ ಕಡೆಗೆ ಬರ್ತದೆ. ಹಂಗಾರೆ ಏನರ್ಥ? 2 ಗೋತ್ರ ಇದ್ದಿದ್ದು ಒಂದಾಯ್ತು, 10 ಇದ್ದಿದ್ದು ಎಷ್ಟಾಯ್ತು? 5 ಆಯ್ತು ಅಂತ ಅರ್ಥ ಅಲ್ವರ. ಹಂಗಾರೆ ಏನಪ್ಪ ಅರ್ಥ ಅಂತಂದ್ರೆ ಇನ್ನ ಮಿಕ್ಕಿದ 5 ಜನ ಅಂತಂದ್ರೆ ಇನ್ನ ಮಿಕ್ಕಿದ ಯಹೂದಿಯರು ಎಲ್ಲ ಕಡೆ ಲೋಕದಲ್ಲಿ ಏನಾಗವ್ರೆ ಇದಾರೆ. ಅವ್ರಿಗೆ ಹೋಗ್ಬಿಟ್ಟು ದಯವಿಟ್ಟು ಏನ್ ಮಾಡಿ ನೀವು, ನೀವು ಏನ್ ಮಾಡಿ ಲಾಜರಸ್ನ ಕಳ್ಸಿಕೊಟ್ಟು ಅವ್ನಿಗೆ ಏನ್ ಮಾಡಿ ಅವ್ರಿಗೆ ಹೇಳಿ ಸುವಾರ್ತೆ ಹೇಳಿ ಅಂತಂದ್ರೆ ಅವ್ರು ಕೇಳ್ತಾರ? ಕೇಳಲ್ಲ ರೀ. ಯಹೂದಿಯರ ಮಾತೇ ಕೇಳಲ್ಲ. ಬೈಬಲಲ್ಲಿ ಕೊಟ್ಬಿಟ್ಟು ನೋಡಿರ್ತೀನಿ, ಓದಿ ಓಕೆನಾ? ಹೇಳ್ತಾರೆ ಯೇಸು ಕ್ರಿಸ್ತು. ಅದಕ್ಕೇನಂತ ಉತ್ತರ ಕೊಟ್ರು ಅಬ್ರಹಾಮನು? ಅವ್ರಿಗೆ ಮೋಶೆ ಧರ್ಮಶಾಸ್ತ್ರ ಇದೆ, ಅವ್ರ ಮಾತನ್ನ ಏನ್ ಮಾಡ್ಲಿ ಕೇಳಲಿ, ಅವ್ರ ಮಾತನ್ನೇ ಕೇಳಿದ್ರು ಈ ಮಾತನ್ನ ಕೇಳ್ತಾರ? ಕೇಳಲ್ಲ ಅಂತ ಹೇಳ್ತಾರೆ. ನೋಡಿ ಓದೋಣ, ಯೋಹಾನ 5:46-47.
ಆದ್ದರಿಂದ ನೀವು ಮೋಶೆಯ ಮಾತನ್ನು ನಂಬುವವರಾಗಿದ್ದರೆ ನನ್ನ ಮಾತನ್ನು ನಂಬುತ್ತಿದ್ದೀರಿ. ಅವನು ಬರೆದ ಮಾತುಗಳನ್ನು ನೀವು ನಂಬದಿದ್ದರೆ ನಾನು ಹೇಳುವ ಮಾತುಗಳನ್ನು ಹೇಗೆ ನಂಬೀರಿ ಅಂದ.
ನೋಡ್ರ ಎಷ್ಟು ಕ್ಲಿಯರ್ ಹೇಳ್ತೀವಿ. ನೋಡಿ ಜೀಸಸ್ ಕ್ರೈಸ್ಟ್ ನೋಡಪ್ಪ, ಮೋಸ ಮತ್ತೆ ನಂಬ್ರಿ, ಅವರೆಲ್ಲ ಬರೆದ್ ನನ್ನ ಬಗ್ಗೆನೇ ಬರ್ದವ್ರೆ, ಅದನ್ನೇ ನಂಬಲ್ಲ ಅಂತ ನನ್ನ ಮಾತೇನು ನಂಬ್ತೀರ? ಇದೇ ಸೇಮ್ ಮಾತು ಏನ್ ಮಾಡಿದ ಅಬ್ರಹಾಮ್ ಉತ್ತರ ಕೊಟ್ಟಿದ್ದ. ದೇವ್ರು ಇದನ್ನೇ ಹೇಳಿದ್ರಿ ಸತ್ಯವಾದ ಮುಖಾಂತರ. ಯಹೂದಿಯವರು ಸತ್ಯವಾದ ವಾಕ್ಯನೇ ಕೇಳಲ್ಲ ಅಂತಂದ್ರೆ ಇನ್ ಯಾರು ಹೇಳೋದು ಕೇಳಲ್ಲ ಅಂತ ಅರ್ಥ. ಅದಕ್ಕೇನ್ ಕೇಳ್ತಾರೆ, ಅಯ್ಯೋ ಸತ್ತರೊಳಗೆ ಒಬ್ರು ಹೇಳ್ರಿ ಕೇಳ್ಬಿಡ್ತಾರೆ ಅಂತಂದ್ರೆ ಏನ್ ಸತ್ತರೊಳಗೆ ಒಬ್ರು ಯಾರು ಸತ್ತೋಗಿರೋರು? ಯಾರೋ ಸತ್ತೋಗಿರೋದು ಆತ್ಮ ಹೋಗಿ ಹೇಳೋದು ಕೇಳ್ತಾರ? ಅರೆ ಸತ್ತೋಗಿರೋ ಅಂದ್ ಯಾರು ಗೊತ್ತಾ? ನಾವೆಲ್ಲ ಕ್ರೈಸ್ತರು ಸತ್ತಿದ್ದೀರಿ. ಯಾರಿಗೆ ಸತ್ತಿದ್ದೀರಿ ಗೊತ್ತಾ? ನಾವೆಲ್ಲ ಲೋಕದ ಪಾಲಿಗೆ ಸತ್ತಿದ್ದೀರಿ. ನಾವೆಲ್ಲ ಕ್ರಿಸ್ತನಲ್ಲಿ ಊಳಲ್ಪಟ್ಟಿದ್ದೀವಿ. ಕರೆಕ್ಟ್ ಹೌದಾ ಇಲ್ವಾ? ಹೆಚ್ಚು ಜನ ಗೊತ್ತ ವಾಕ್ಯ ನೋಡಿ ಓದಂತೀನಿ, ನೋಡಂತೀನಿ. ನಾವೆಲ್ಲ ಪಾಪಕ್ಕೆ ಸತ್ತಿದ್ದೀರಿ, ಲೋಕಕ್ಕೆ ಸತ್ತಿದ್ದೀರಿ. ನಾವು ದೇವ್ರಿಗೆ ಮಾತ್ರ ಜೀವಂತವಾಗಿರೋದು. ನಾವು ಹೋಗ್ಬಿಟ್ಟು ಯಹೂದ್ಯರಿಗೆ ಅವ್ರ ಬೈಬಲ್ ಇಟ್ಕೊಂಡು ಹೇಳಿದ್ರು ಕೇಳ್ತಾರ? ಕೇಳಲ್ಲ ರೀ. ನೋಡಿ ಹೇಳ್ತಾರೆ ಎಷ್ಟು ವಾಕ್ಯ ಇದೆ, ಓದ ನೋಡಿದ್ದೀನಿ. ಎಫೆಸರ್ ಬಂದಂಥ ಪತ್ರಿಕೆ 2:1, ಕೊಲೋಸ್ಯರ ಬಂದಂಥ ಪತ್ರಿಕೆ 3:3.
ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು.
ನೋಡ್ರ ಏನ್ರಿ, ಪಾಪಗಳ ಅಪರಾಧಗಳ ನಿಮಿತ್ತ ಸತ್ತವರಾಗಿರೋ ನಮ್ಮನ್ನೇ ಮಾಡೋ ದೇವರು ಬದುಕ. ಹಂಗ ನಾವು ಪಾಪಗಳಿಗೆ ಸತ್ತಿದ್ದೀರಿ, ಕ್ರಿಸ್ತನಲ್ಲಿ ಜೀವಂತವಾಗಿದ್ದೀರಿ ನಾವು. ಆಮೇಲೆ ನೋಡಿ ಬದರ್ ಕೊಲೋಸ್ಯರ್ 3:3 ಬದರ್.
ಯಾಕಂದರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ.
ನೋಡ್ರ ಸತ್ತಿರಲ್ಲ,
ನಮಗೆ ಜೀವವಾಗಿದೆ.
ನೋಡ್ರ ಕ್ರಿಸ್ತನಲ್ಲಿ ಸತ್ತಿರಲ್ಲ ನೀವು, ದೇವರಲ್ಲಿ ಮರೆಯಾಗಿದೆ. ಇಂಥ ಏನ್ರಿ ಸತ್ತಿರಂತ ಕ್ರೈಸ್ತವರು, ಲೋಕಕ್ಕೆ ಸತ್ತಿರ ಕ್ರೈಸ್ತವರು, ಕ್ರಿಸ್ತನಲ್ಲಿ ಮರೆಯಾಗಿರಂತ ಕ್ರೈಸ್ತವರು ಹೋಗ್ಬಿಟ್ಟು ಅನ್ಯ ಜನಾಂಗದವ್ರು ಹೋಗ್ಬಿಟ್ಟು ಯಹೂದಿಯನ್ ಕೇಳಿದ್ರೆ ಯಹೂದಿಯ ಕೇಳ್ತಾನ? ಖಂಡಿತವಾಗೋ ಕೇಳಲ್ಲ ರೀ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ ಇಲ್ಲಿ ಹೇಳ್ತಾ ಇರೋದು ಸಾಮ್ಯ ರೀ. ಇದು ನೇರವಾಗಿರೋ ಭಾಷೆನೇ ಅಲ್ಲ. ಎಲ್ಲ ಸ್ವಾಮಿಗಳಲ್ಲಿ ಯೇಸು ಕ್ರಿಸ್ತ ಕಂಪಾರಿಸನ್ ಕೊಡ್ತಾ ಇದ್ರು ಅಂತಂದ್ರೆ ಯಾವಾಗೋ ಅವ್ರ 2 ವಿಚಾರಗಳಿಗೆ ಕಂಪಾರಿಸನ್ ಕೊಡ್ತಾ ಇದ್ದಾರೆ ಅದರ. ಅದೇ ಕಂಪಾರಿಸನ್ ಇಲ್ಲೂ ಕೂಡ ಕೊಡ್ತಾ ಇದ್ದಾರೆ ಯಹೂದಿಯರಿಗೂ ಅನ್ಯಜನಗದ ಅಂತ ಕಾಲದ ಬಗ್ಗೆ ಏನು ಮಾಡ್ತಾ ಇರೋದು ಹೇಳ್ತಾ ಇರೋದು. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ, ಇದು ಆತ್ಮ ಸಾಯಲ್ಲ, ಆತ್ಮ ಸತ್ತಿದ ತಕ್ಷಣ ಅಲ್ಲಿ ಹೋಗ್ತಾರೆ ಇಲ್ಲಿ ಹೋಗ್ತಾರೆ ಅಂತ ಒಂದು ಈ ದೃಷ್ಟಾಂತ ಅಂತ ತಗೊಂಡು ನಾವು ನಿಜವಾದ ಘಟನೆ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಸತ್ಯವೇದದಲ್ಲಿ ಒಂದು ಕಡೆಗೆ ಆತ್ಮ ಸಾಯ್ತದೆ, ಸತ್ತ ಮೇಲೆ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ಕಡೆಗೆ ಏನೋ ಸತ್ಯಲ್ಲದ ರೀತಿಯಲ್ಲಿ ಏನೋ ಒಂದು ಪಿಕ್ಚರ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ನಾವು ಇಡೀ ವಾಕ್ಯನೆಲ್ಲ ತೆಗೆದು ಹೋದರೆ ನಮಗೆ ಬಹು ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಅದನ್ನೇ ನಾವೇನು ಮಾಡಿದಿರಿ, ಕಳೆದ ಒಂದು ತಿಂಗಳಿಂದ ನಾವೇನು ಮಾಡಿದ್ರಿ, ಈ ಸ್ಟಡಿನೇ ನಾವೇನು ಮಾಡಿರೋದು ಮಾಡಿರೋದು ಅಲ್ವರಾ. ಸರಿ, ಇವಾಗ ಏನಪ್ಪ ಅಂದರೆ ಇನ್ನ ಕೆಲವು ಜನಕ್ಕೆ ಒಂದು ಪ್ರಶ್ನೆ ಹೇಳ್ತಾರೆ, ಬದರಂಗನ ನರಕ ಅಂದ್ರೆ ಏನು, ನರಕಕ್ಕೆ ಏನು ಹೋಯ್ತದೆ, ನರಕಕ್ಕೆ ಯಾರು ಹೋಗ್ತಾರೆ ಅಂದ್ಬಿಟ್ಟು ಅದರ ಅದನ್ನ ನಾವೇನು ಮಾಡೋಣ, ಮುಂದೆ ಬರೋಂಥ ವಾರಗಳಲ್ಲಿ ನಾವು ನರಕದ ಬಗ್ಗೆ ಏನು ಮಾಡೋಣ, ನಾವು ಏನ್ರಿ ನೋಡ್ಕೊಂಡು ಬರೋಣ ನರಕದ ಬಗ್ಗೆ ಏನಂತ, ಸತ್ಯವೇದ ಮುಖಾಂತರ ಓದೋಣ, ಅರ್ಥ ಮಾಡ್ಕೊಡೋಣ. ಅದಕ್ಕೆ ನೀವೆಲ್ಲ ಏನು ಮಾಡಿ, ನಿಮ್ಮ ಗಂಟು ಮೂಟೆ ಎಲ್ಲ ಕಟ್ಕೊಳ್ಳಿ, ನರಕಕ್ಕೆ ಹೋಗಿ ವಿಸಿಟ್ ಮಾಡ್ಕೊಂಡೇ ಬಂದ್ಬಿಡೋಣ, ಒಂದು ಟೂರ್ ನೋಡ್ಕೊಂಡು ಬಂದ್ಬಿಡೋಣ. ಓಕೆನ್ರಾ? ಸರಿ, ಇವಾಗ ಅದಕ್ಕಿಂತ ಮುಂಚೆ ಏನ್ರಿ ಯಾರಿಗಾರ ಏನಾರ ಪ್ರಶ್ನೆ ಇತ್ತು ಅಂದರೆ, ಯಾರಿಗಾರ ಕೇಳಬೇಕು ಅಂತಂದರೆ ಕೇಳ್ರಿ, ಇಲ್ಲ ಅಂತಂದರೆ ನೆಕ್ಸ್ಟ್ ವೀಕಲ್ಲಿ ಬರೀ ಕ್ವಶನ್ಸ್ಗೆ ಅಂತಲೇ ಒಂದು ಸೆಷನ್ ಇಟ್ಕೊಳ್ಳೋಣ. ನೆಕ್ಸ್ಟ್ ವೀಕು ಬರೀ ಪ್ರಶ್ನೆ ಕೇಳ್ತಾರೆ, ಅದರ ಆವಾಗ ಕೂಡ ಕೇಳ್ಬೋದು, ಅದರ ಇವಾಗೆ ಕೇಳಂಗೇ ಕೇಳ್ಬೋದು, ಇಲ್ಲ ಆವಾಗ ಕೇಳ್ತಾನೆ ಕೂಡ ಕೇಳ್ಬೋದು. ಏನೋ ಅಭ್ಯಂತರ ಇಲ್ಲ, ಸ್ಟಡಿ ಮಾಡೋಕ್ಕೆ ಟೈಮ್ ತೊ ಅಂತಂದರೆ ಧಾರಾಳವಾಗಿ ಸ್ಟಡಿ ಮಾಡೋಕ್ಕೆ ಟೈಮ್ ತೊಗೊಳ್ಳಿ, ಯೂಟ್ಯೂಬ್ ಲಿಂಕ್ ಕಳಿಸ್ತೀನಿ, ನಿಧಾನವಾಗಿ ಪೂರ್ತಿ ಪಾಠನೇ ಮಾಡಿ ಇನ್ನೊಂದ್ಸತಿ ಕೇಳಿ. ಕೇಳಿದ ಮೇಲೆ ಕೂಡ ಇನ್ನೂ ಸಂದೇಹ ಆಯಿತು ಅಂದರೆ ನೆಕ್ಸ್ಟ್ ವೀಕು ಕೂತ್ಕೊಂಡು ಬರೀ ನಿಮ್ಮ ಪ್ರಶ್ನೆಗಳಿಗೆ ಇದುವರೆಗೂ ಏನು ಪಾಠ ಆಗಿದೆಯೋ, ಸ್ಟಾರ್ಟಿಂಗಿಂದ ಹಿಡಿದು ಇವತ್ತವರೆಗೂ ನಿಮಗೇನೆಲ್ಲ ಪಾಠ ಆಗಿದೆಯೋ, ಈ ಪಾಠಗಳಲ್ಲಿ ಏನೇ ಪ್ರಶ್ನೆ ಇದ್ದರೂ ನೀವು ದಯವಿಟ್ಟು ನೀವು ಸಂಕೋಚ ಪಡ್ತೀರ ಕೇಳಿ, ಇದಕ್ಕೆಲ್ಲ ಸತ್ಯವೇದ ಮುಖಾಂತರ ನಾವೇನು ಮಾಡೋಣ ಉತ್ತರ ನೋಡೋಣ. ಓಕೆನಾ? ಕ್ಲಿಯರಾ? ಯಾರಿಗಾರ ಏನಾರ ಸಂದೇಹಗಳಿದೆಯಾ? ಕ್ಲಿಯರಾ? ನೆಕ್ಸ್ಟ್ ವೀಕು ನಾವು ಡಿಸ್ಕಷನ್ ಮಾಡೋಣ, ಪರವಾಗಿಲ್ವಾ? ಓಕೆ
ಓಕೆ
ಓಕೆ ದೆನ್, ಹಂಗಾರೆ ಒಂದು ಪ್ರಾರ್ಥನೆ ಮಾಡಿ ನಾವು ಎಂಡ್ ಮಾಡೋಣಮ್ಮ, ಪರವಾಗಿಲ್ವಾ?
ಓಕೆ
ಸರಿ ಓಕೆ. ಕೊನೆಯದಾಗಿ ನಮ್ಮ ಪ್ರಾರ್ಥನೆ ನಡ್ಸ್ಕೊಡ್ಬೇಕಾಗಿ ನಮ್ಮ ಸಹೋದರಿ ಅಂತ ಲತಾ ಅವ್ರು ಕೇಳ್ಕೊತೀನಿ. ಲತಾ ಸಿಸ್ಟರ್, ಪ್ರೇಯರ್ ಮಾಡೋಕ್ಕಾಗ್ತದೆ ಸಿಸ್ಟರ್?